ஹராய பஜகாரிஷ்டஹராய பிரவைரிணே பவாய பவதே பூயாத் சுவாய பிரசான உமேஷாத்யா சுராவோகம் கீழே கேசோபிமானினஹ யூயம் சர்வே பிரபுருதா மனோமே மதுகபாவம் ஸ்ரீமத்மஹாகண்டருக்கஸ்து ஜயாரியஹ காமசுஸ்ருதஹ சிந்தாமணிஸ்து வியாசாரியஹ முனித்ரயமுதா வாதிராஜகுரு வந்தே பிரபுத்தமகுரும் தசாராக நம ஸ்ரீபாதராஜாய நமஸ்தே வியாசயோகினே நம புரந்தராரியாய விஜயாரியாய ஜலதேஷ்டரிபாகாரம் ஜெகதீஷ பதாஸ்ரயம் ஜெகதே தலவிக்யாதம் ஜெகநாதகுருமதே ஹரிகதாமிருதசார குருகண கருணாதி பாசிது பேருவில் பரம பகவத் பக்தரின் ஆதரவிகை இவத்து மற்றும் நாடு ஏழு தினங்கள கால ஹரிகதாமிருதசாரத ஒன்று சந்தி சரவ விமோசன சந்தி அப்புறம் ஸ்தோத்திர சந்தி என்றக்கிறந்த பிரசித்தவாயிருக்கின்ற சந்தி உபாசனைக்கு பேசாத அநேக விவரங்களை நடத்தக்கூடிய ஒரு சந்தி ஆ சந்தைய ஒரு ஸ்தூல பரிச்சயவன்ன ಪ್ರತಿಪದ್ಯವನ್ನು ಸಹ ಓದಿದಾಗ ಅದರಲ್ಲಿ ಹೇಗೆ ಉಪಾಸನೆಗೆ ಬೇಕಾದ ಅಂಶಗಳು ಬಂದಿವೆ ಅಂತ ನಮಗೆ ಗೊತ್ತಾಗುತ್ತೆ. ಆ ದೃಷ್ಟಿಯಿಂದ ಪ್ರತಿಪದ್ಯದ ವಿವರಣೆಯನ್ನು ಸಂಕ್ಷಿಪ್ತವಾಗಿ ನೋಡಲಿಕ್ಕೆ ಎರಡು ದಿವಸಗಳ ಉಪನ್ಯಾಸ ಪಟ್ಟಿರೋದು ಹರಿಕಥಾಮ ಪ್ರಕಾರ ಬಹಳ ವಿಶಿಷ್ಟವಾದಂಥ ಕೃತಿ. ಒಬ್ಬ ಸಾಧಕರಾದವನು ಯಾವ ಪ್ರಮೇಯಗಳನ್ನು ತಿಳಿದರೆ ಸರಿಯಾದ ರೀತಿಯಲ್ಲಿ ಸಾಧನೆ ಮಾಡಿ ಭಗವದ್ ಅನುಗ್ರಹದಿಂದ ಸದ್ಗತಿಗೆ ಪಾತ್ರನಾಗ್ತಾರೆ ಅಂತ ತಿಳಿಸೋದು ಹರಿಕಥಾಮೃತ ಸಾರದ ಬಹಳ ಮುಖ್ಯವಾಗಿರ್ತಕ್ಕಂಥ ಅವರೇ ಹೇಳ್ತಾರೆ. ವಿಚಾರಿಸ ಮುಕ್ತಿಗೆ ಸೋಪಾನ ಬಿಳಿಸುವುದು ಪ್ರತಿಪದಿ ಪದವು. ಮುಕ್ತಿಯ ಸೋಪಾನ ಅಂತ ಹೇಳಿ ಪ್ರತಿಪದ್ಯವನ್ನು ಕರೆದಿರೋದ್ರಿಂದ ಆ ಅರ್ಥದಲ್ಲಿ ಹರಿಕಥಾಮೃತ ಸಾರದ ಪದ್ಯಗಳನ್ನು ನಾವು ನೋಡಿದರೆ ವಿಶೇಷವಾದಂಥ ಉಪಯೋಗ ಅದರಿಂದ ಪಡೆಯಲಿಕ್ಕೆ ಸಾಧ್ಯ. ಈ ಸರ್ವವಿಮೋಚನ ಸಂಖ್ಯೆಯನ್ನು ಬೇರೆ ಬೇರೆ ಪದಗಳಲ್ಲಿ ಸ್ತೋತ್ರ ಪ್ರಕರಣ ಸಂಧಿ, ಸ್ತೋತ್ರ ಸಂಧಿ, ಕರ್ಮ ವಿಮೋಚನ ಸಂಧಿ ಹೀಗೆಲ್ಲ ವ್ಯಾಖ್ಯಾನಗಳಲ್ಲಿ ಕರೆದಿದೆ. ಆ ವ್ಯಾಖ್ಯಾನಗಳನ್ನು ಒಟ್ಟಾಗಿ ಮತ್ತು ಮೂಲ ಪ್ರತಿಗಳನ್ನು ಗಮನಿಸಿದಾಗ ಗೊತ್ತಾದ ಅಂಶ ಅಂದರೆ ಹೆಚ್ಚಿನ ಸಂಧಿಗಳಿಗೆ ಸ್ವತಃ ಜಗನ್ನಾಥದಾಸರೇ ಹೆಸರಿಟ್ಟಿಲ್ಲ. ಮುಂದೆ ಬರ್ಕೊಳ್ತಕ್ಕಂಥವ್ರು ತಮ್ಮ ಅನುಕೂಲಕ್ಕಂಥ ಹೆಸರಿಟ್ಟಿದ್ದಾರೆ ಅಷ್ಟೇ ಹೊರತು ಅವರೇ ಇಟ್ಟಿರ್ತಕ್ಕಂಥ ಹೆಸರುಗಳು ಬಹಳ ಕಡಿಮೆ. ಆದ್ದರಿಂದನೇ ವಿಷಯಕ್ಕೆ ತಕ್ಕಂತೆ ಟಿಪ್ಪಣಿಕಾರರು ಅನುವಾದಕರು ಸಂಧಿಯ ನಾಮನಿರ್ದೇಶ ಮಾಡಿರೋದ್ರಿಂದ ಅಂಥ ವ್ಯತ್ಯಾಸಗಳು ಬಂದಿದ್ದರೆ ಅದೇನು ಆಶ್ಚರ್ಯ ಅಲ್ಲ. ಆದರೆ ಪದ್ಯಗಳಲ್ಲಿ ಬರ್ತಕ್ಕಂಥ ವಿಷಯದಲ್ಲಿ ಮಾತ್ರ ಏಕವಾಕ್ಯತೆ ಎನ್ನುವುದು ಬಹಳ ಮುಖ್ಯವಾಗಿ ಕಂಡುಬರತಕ್ಕಂಥ ಅಂಶ. ಮೂಲ ನಾರಾಯಣನು ಮಾಯಾಲೋಲ ಅನಂತ ಅವತಾರ ನಾಮಕ ವ್ಯಾಳರೂಪ ಜಯಾರವಣ ಆವೇಶ ಜನಿಸುವ ಲೀಲೆಗೈವ ಅನಂತ ಚೇತನ ಜಾಲದೊಳು ಪ್ರದ್ಯುಮ್ನ ಬ್ರಹ್ಮಾಂಡಾಲಯದ ಒಳ ಹೊರಗೆ ನೆಲೆಸಿಹ ಶಾಂತಿ ಅನಿರುದ್ಧ. ಪರಮಾತ್ಮ ಎಲ್ಲ ರೂಪಗಳ ಉಪಾಸನೆಗೂ ವಿಶೇಷವಾದ ಮಹತ್ವ ಇದೆ. ಅದರಲ್ಲಿ ಈ ಪಂಚರೂಪಗಳ ಉಪಾಸನೆ ಬಹಳ ಶ್ರೇಷ್ಠವಾದ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧ ಐದು ರೂಪಗಳ ಉಪಾಸನೆಯನ್ನು ಎಲ್ಲ ಕಾಲದಲ್ಲೂ ಸಹ ಬಗೆ ಬಗೆಯಲ್ಲಿ ಮಾಡ್ತಕ್ಕಂಥ ವಿಷಯವನ್ನು ಆಚಾರ್ಯರು ತಮ್ಮ ಕರುಮೂಲ ಗ್ರಂಥಗಳಲ್ಲಿ ಒತ್ತಿ ಹೇಳಿದ್ದಾರೆ. ಹರಿಕಥಾಮೃತ ಸಾರ ಅದರ ಅಪ್ಲಿಕೇಶನ್ ವಿಶೇಷ ರೀತಿಯಲ್ಲಿ ತಿಳಿಸ್ಕೊಡ್ತಕ್ಕಂಥದ್ದು ಅದರ ವೈಶಿಷ್ಟ್ಯ. ಈಗ ಪರಮಾತ್ಮನ ಮೂರು ಐದು ರೂಪಗಳಿಂದ ಏನೇನು ಕೆಲಸವಾಗತ್ತೆ ಅನ್ನೋದನ್ನು ಸ್ಥೂಲವಾಗಿ ಸೂಚನೆ ಮಾಡ್ತಾ ಇದ್ದ. ಮೂಲ ನಾರಾಯಣನು, ನಾರಾಯಣ ರೂಪ ಮೂಲರು. ಆಸೀದುರ ಉದಾರುಗಳ ವಾರಿದಿನ ಪ್ರಮೇಯ ನಾರಾಯಣ ಪರತಮಃ ಪರಮಾತ್ಮ ಏಕ. ಮಹಾಭಾರತ ಶಾಸ್ತ್ರದ ಮೊದಲ ಶ್ಲೋಕದಲ್ಲಿ ನಾರಾಯಣ ರೂಪ ಮೂಲ ರೂಪ. ಮಾಯಾಲೋಲ, ಮಾಯಾಲೋಲ ಅಂದರೆ ವಾಸುದೇವ, ಮಾಯಾಪತಿ ವಾಸುದೇವ. ಅನಂತ ಅವತಾರ ರಾಮಕ, ಅನಂತ ಅವತಾರಗಳನ್ನು ಹೊಂದಿರತಕ್ಕಂಥ ರೂಪ ವಾಸುದೇವ ರೂಪ. ವ್ಯಾಳ ರೂಪ ಜಯಾರಮಣ, ವ್ಯಾಳ ಅಂದರೆ ಸರ್ಪ, ವ್ಯಾಳ ರೂಪ ಅಂದರೆ ಸರ್ಪಾಕಾರದ ಸಂಕರ್ಷಣ, ಸರ್ಪಾಕಾರದ ರೂಪ ಅಂದರೆ ಸಂಕರ್ಷಣ. ಶೇಷದೇವರು ಸಂಕರ್ಷಣ ಶಬ್ದವಾಚ್ಯರು, ಅವರೊಳಗೆ ಜಯಾರಮಣ ಅಂದರೆ ಸಂಕರ್ಷಣ, ವ್ಯಾಳ ರೂಪರಾದ ಶೇಷನೊಳಗೆ ಆವೇಶ ನೆನೆಸುವರು, ಆವೇಶವನ್ನು ಇಟ್ಟಿದ್ದಾನೆ. ಇದು ಮೂಲ ನಾರಾಯಣ ರೂಪ, ಮೂಲ ರೂಪ ವಾಸುದೇವ ರೂಪ, ಅನಂತ ಅವತಾರಗಳನ್ನು ಧರಿಸಿ ಉದ್ಧಾರ ಮಾಡತಕ್ಕಂಥ ರೂಪ ಸಂಕರ್ಷಣ ರೂಪ, ಶೇಷದೇವರೊಳಗೆ ಆವಿಷ್ಟವಾಗಿರತಕ್ಕಂಥ ರೂಪ. ಲೀಲದೈವ ಅನಂತ ಚೇತನ ಜಾಲದಳು ಪ್ರದ್ಯುಮ್ನ, ಪ್ರದ್ಯುಮ್ನ ರೂಪದಿಂದ ಪರಮಾತ್ಮ ಎಲ್ಲ ವಿಧವಾದ ಚೇತನರ ಗುಂಪು, ಜಾಲ ಅಂದರೆ ಗುಂಪು, ಒಬ್ಬರೊಳಗೆ ಲೀಲದೈವ ವಿಹಾರವನ್ನು ಮಾಡ್ತ. ಬ್ರಹ್ಮಾಂಡಾಲಯದ ಒಳ ಹೊರಗೆ ನೆಲೆಸಿದ ಶಾಂತಿಯ ನಿರುದ್ಧ, ಬ್ರಹ್ಮಾಂಡ ಆಲಯದ ಒಳಗೆ ಮತ್ತು ಹೊರಗೆ, ಇಡೀ ಬ್ರಹ್ಮಾಂಡದ ಒಳಗೆ ಮತ್ತು ಹೊರಗೆ. ಹೆಚ್ಚ ಕಿಂಚಿತ್ ಜಗತ್ ಸರ್ವಂ ದೃಶ್ಯತೆ ಶ್ರೂಯತೆ ವಿವಾ ಅಂತರ್ಪಶಿಷ್ಟ ಸರ್ವಂ ವ್ಯಾಪ್ಯ ನಾರಾಯಣ ಸಹಿತ. ಈ ಐದನೇ ರೂಪ ನಿರುದ್ಧ ರೂಪ, ವಿಶೇಷವಾದ ವ್ಯಾಪ್ತಿ ಹೊಂದಿರತಕ್ಕಂಥದ್ದು. ಎಲ್ಲ ರೂಪಗಳಿಗೂ ಎಲ್ಲವೂ ಸಮನೆ, ಅದು ವಿಶೇಷಾಂಶ ಅಷ್ಟೇ. ಭಗವಂತನ ಯಾವ ರೂಪಗಳಿಗೂ ಕೂಡ ಮೂಲತಃ ವ್ಯತ್ಯಾಸ ಇಲ್ಲ, ಸ್ವಗತ ಭೇದ ವಿವರ್ಜಿತ ಅಂತ ಹೇಳಿ ದೇವರಿಗೆ ಹೆಸರು. ಆದರೆ ಮೂಲ ರೂಪ, ಮೂಲ ಹೇಗೆ ಪ್ರತ್ಯುಮ್ನ ರೂಪದಿಂದ ಸೃಷ್ಟಿ, ಅನಿರುದ್ಧ ರೂಪದಿಂದ ಸ್ಥಿತಿ, ಸಂಕಷ್ಟ ರೂಪದಿಂದ ನಾಶ ಮತ್ತು ಹಸಿವು ರೂಪದ ಮೋಕ್ಷ ಕೊಡ್ತಾರೆ ಅಂತ ಹೇಳ್ತಾರೋ ಆ ರೀತಿಯಲ್ಲಿ ಇನ್ನೊಂದು ಕ್ರಮದಲ್ಲಿ ಪರಮಾತ್ಮ ನಾರಾಯಣಾದಿ ಐದು ರೂಪಗಳಿಂದ ಹೇಗಿದ್ದಾನೆ ಅಂತ ತಿಳಿದು. ಐದು ಕಾರಣ ರೂಪ, ಇಪ್ಪತ್ತೈದು ಕಾರ್ಯಗಳೆನಿಸುವವು, ಆರೈದು ರೂಪದಿ ರಮಿಸುತ್ತಿಪ್ಪನು ಈ ಚರಾಚರ ಭೇದವರ್ಜಿತ ಮೂಜಗ ಜನ್ಮಾದಿ ಕಾರಣ ಮುಕ್ತಿದಾಯಕ ಸ್ವ ಉದರದೊಳು ಇಟ್ಟು ಎಲ್ಲರನ ಸಂತೈಪ ಸರ್ವಜ್ಞ. ಐದು ಕಾರಣ ರೂಪ, ಈ ಐದು ಕಾರಣ ರೂಪಗಳು, ಕಾರಣ ರೂಪಗಳು ಅಂದರೆ ಯಾವುದೇ ಕಾರ್ಯವನ್ನು ಮಾಡಿಸ್ತಕ್ಕಂತಹ ರೂಪಗಳಾದ್ದರಿಂದ ಕಾರಣ ರೂಪಗಳು. ಇಪ್ಪತ್ತೈದು ಕಾರ್ಯಗಳೆನಿಸುವವು, ಇಪ್ಪತ್ತೈದು ಕಾರ್ಯರೂಪಗಳು. ಕಾರ್ಯಗಳು ಅಂದರೆ ಯಾವುದು? ಇಪ್ಪತ್ನಾಲ್ಕು ತತ್ವಗಳು, ಇಪ್ಪತ್ನಾಲ್ಕು ತತ್ವಗಳು ಪ್ಲಸ್ ಜೀವ, ಇಪ್ಪತ್ತೈದನ್ನು ಕಾರ್ಯರೂಪಗಳು ಅಂತ. ಇಪ್ಪತ್ತೈದರ ಒಳಗೆ ಇರತಕ್ಕಂಥ ರೂಪಗಳು ಕಾರ್ಯರೂಪಗಳು. ವಾಸುದೇವ ಸಂಕರ್ಷಣಾದಿ ಐದು ರೂಪಗಳು ಕಾರಣ ರೂಪಗಳು, ಒಟ್ಟು ಮೂವತ್ತೈದು ರೂಪಗಳ, ಮೂವತ್ತು ರೂಪಗಳ. ಅದಕ್ಕೆ ಐದು ಕಾರಣ ರೂಪ, ಇಪ್ಪತ್ತೈದು ಕಾರ್ಯಗಳೆನಿಸಿದವು, ಆರೈದು ರೂಪದಿ, ಆರೈದು ಮೂವತ್ತು, ಆರೈದು ರೂಪದಿ ರಮಿಸುತ್ತಿಪ್ಪನು ಈ ಚರ ಜರದಿ. ಈ ಚರ ಚೇತನ, ಅಚರ ಅಂದರೆ ಜಡ, ಚೇತನ ಚೇತನ ಇಡೀ ಜಗತ್ತಿನೊಳಗೆ ಪರಮಾತ್ಮ ಒಟ್ಟು ಮೂವತ್ತು ರೂಪಗಳಿಂದ ವಿಹಾರ ಮಾಡ್ತಾ ಇದ್ದಾನೆ. ಕಾರಣ ರೂಪಗಳು ಐದು, ಕಾರ್ಯರೂಪಗಳು ಇಪ್ಪತ್ತೈದು. ಕಾರ್ಯರೂಪಗಳು ಇಪ್ಪತ್ತೈದು ಅಂದರೆ ಏನರ್ಥ ಅಂದರೆ ಕಾರ್ಯಗಳು ಇಪ್ಪತ್ತೈದು, ಅದರೊಳಗೆ ಇರ್ತಕ್ಕಂಥ ರೂಪಗಳೇ ಕಾರ್ಯರೂಪಗಳು ಅಂತ ಕರೀತಾರೆ. ಕಾರಣಗಳು ಐದು, ಅದಕ್ಕೆ ಕಾರಣ ರೂಪಗಳು. ಕಾರ್ಯಗಳು ಇಪ್ಪತ್ತೈದು, ಇಪ್ಪತ್ತೈದರೊಳಗಿರ್ತಕ್ಕಂಥ ರೂಪಗಳನ್ನು ಕಾರ್ಯರೂಪಗಳು ಅಂತ ಕರೀತಾರೆ. ಪೂಜ್ಯ ಪೂಜಕ ಅಂತ ಕರೀತಾರೆ. ಪೂಜ್ಯವಾದ ಪ್ರತಿಮೆಯಾದಗಳಿರ್ತಕ್ಕಂಥ ರೂಪಗಳು ಪೂಜ್ಯ ರೂಪಗಳು, ಪೂಜೆ ಮಾಡತಕ್ಕಂಥವರಲ್ಲಿರ್ತಕ್ಕಂಥ ಭಗವತ್ ರೂಪಗಳು ಪೂಜಕ ರೂಪಗಳು ಅಂತ ಕರೀತಾರಲ್ಲ. ಕಾರಣ ಕಾರ್ಯರೂಪಗಳು ಒಟ್ಟು ಇರೈದು ರೂಪದಿ ರವಿಸುತ್ತಿಪ್ಪನು ಈ ಚರಾಚರದಿ. ಇಷ್ಟೆಲ್ಲ ಹೇಳಿದ ತಕ್ಷಣ ಪರಮಾತ್ಮ ರೂಪಗಳಲ್ಲಿ ಭೇದ ಉಂಟು ಅನ್ನೋ ಪ್ರಶ್ನೆ ಬರಬಹುದು. ಅದಕ್ಕೆ ಉತ್ತರ ಕೊಡ್ತಾರೆ, ಭೇದವರ್ಜಿತ ಸ್ವಗತ ಭೇದ ವಿವರ್ಜಿತ. ಭೇದವರ್ಜಿತ ಪದದ ಫುಲ್ ಫಾರಂ ಅಂದರೆ ಸ್ವಗತ ಭೇದ ವಿವರ್ಜಿತ. ಪರಮಾತ್ಮ ತನ್ನೊಳಗೆ ಯಾವುದೇ ವಿಧವಾದ ಭೇದವನ್ನು ಎಷ್ಟು ಮಾತ್ರಕ್ಕೂ ಹೊಂದಿಲ್ಲ. ಆದ್ದರಿಂದ ಸ್ವಗತ ಭೇದ ವಿವರ್ಜಿತ. ಮೂಜಗತ್ ಜಗನ್ನ ಜನ್ಮಾದಿ ಕಾರಣ ಮೂಜಗತ್, ಮೂಜಗತ್ ಅಂದರೆ ಸ್ವರ್ಗ ಮರ್ತ್ಯ ಪಾತಾಳ ಭೂ ಹೂ ಭುವಾ ಸ್ವಹ ಸಂಕ್ಷಿಪ್ತವರ್ ಅಥವಾ ಊರ್ಧ್ವಲೋಕ ಅಧೋಲೋಕ ಮಧ್ಯಲೋಕ, ಮೂರನಾ ಕ್ರಮದಲ್ಲಿ ಮೂರ್ಲೋಕ ಅಂತ ಕರಿಬೋದು. ಲೋಕಗಳು ಒಂದೃಷ್ಟಿಯಿಂದ ಹದಿನಾಲ್ಕು, ಬ್ರಹ್ಮಾಂಡ ಒಂದೇ, ಲೋಕಗಳು ಒಂದೃಷ್ಟಿಯಿಂದ ಹದಿನಾಲ್ಕು, ಒಂದೃಷ್ಟಿಯಿಂದ ಏಳು ಬರೀ ಮೇಲಿನ ತಗೊಂಡ್ರೆ, ಒಂದೃಷ್ಟಿಯಿಂದ ಮತ್ತೆ ಏಳು ಬರೀ ಕೆಳಗಿನ ತಗೊಂಡ್ರೆ, ಒಟ್ಟು ಮೂರು ಮೇಲೆ ಕೆಳಗೆ ಮಧ್ಯ ತಗೊಂಡ್ರೆ ಮೂರು. ಅನೇಕ ರೀತಿಯಲ್ಲಿ ತೈಲೋಕ್ಯ ಈ ಚತುರ್ದಶ ಲೋಕದಲ್ಲಿ ಬೆರೆದ ಪ್ರಪನ ಪ್ರತಿಮ ವಂದಿಸುವೆ ಚತುರ್ದಶ ಲೋಕದ ಅಲ್ಲಿ ಕರೀತಾರೆ. ಚತುರ್ದಶ ಲೋಕ, ಚತುರ್ದಶ ಲೋಕ, ಇಲ್ಲಿ ಮೂರು ಲೋಕ, ಯಾವುದು ಸರಿನೇ, ಸ್ವರ್ಗ ಮಧ್ಯ ಪಾತಾಳ ಅಂತ ಇಟ್ಟುಕೊಂಡ್ರು ಸರಿ. ಈ ಮೂ ಜಗತ್ ಜನ್ಮಾದಿ ಕಾರಣ, ಒಟ್ಟು ಮೂರೇ ಇರಲಿ, ಹದಿನಾರೇ ಇರಲಿ, ಹದಿನಾಲ್ಕೇ ಇರಲಿ, ಎಲ್ಲ ಅಂತ ಒಟ್ಟು ತಾತ್ಪರ್ಯ. ಎಲ್ಲ ಲೋಕಗಳಿಗೆ ಜನ್ಮಾದಿ ಕಾರಣ, ಜನ್ಮಾದಿಷ್ಟೇ ಯಥ, ಎಲ್ಲ ಲೋಕಗಳಿಗೂ ಜನ್ಮ, ಆದಿ ಶಬ್ದದಿಂದ ಜನ್ಮ ಅಂದ್ರೆ ಸೃಷ್ಟಿ, ಉತ್ಪತ್ತಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ, ಬತ್ತು, ಬಂಧ, ಇಷ್ಟಂತವುಗಳು. ಮೋಕ್ಷ ಬೇರೆ ಹೇಳ್ತಾರೆ ಮುಂದೆ, ಏಳನ್ನು ಆದಿ ಶಬ್ದದಿಂದ ಏಳನ್ನು ತಗೊಂಡು ಮುಂದೆ ಮುಕ್ತಿದಾಯಕ, ಮುಕ್ತಿ ಕೊಡತಕ್ಕಂತಹ ಮೊದಲ ಪದ್ಯದಲ್ಲೂ ಹಾಗೆ ಮಾಡಿದ್ರು. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ, ಬ್ರಹ್ಮ ಸಮೀರ ವಾಣಿ ಪಡೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ, ಇಲ್ಲಿ ಕೈವಲ್ಯದಾಯಕ ಅಂತ ಬೇರೆ ಮಾಡಿ, ಇಲ್ಲಿ ಮೂಜಗ ಜನ್ಮಾದಿ ಕಾರಣ ಮುಕ್ತಿದಾಯಕ ಅಂತ ಬೇರೆ ಮಾಡಿ. ಯಾಕೆಂದ್ರೆ ಮುಕ್ತಿ ಅನ್ನೋದು ಉಳಿದ ಕೆಲಸಗಳನ್ನ ಪರಮಾತ್ಮ ಉಳಿದೊಳಗೆ ನಿಂತು ಮಾಡಿಸ್ತಾನೆ, ಮುಕ್ತಿನ ದರವನ್ನ ನೇರ ಕೊಡ್ತಾನೆ, ಅದರಿಂದ ಮುಕ್ತಿದಾಯಕ ಸಪರೇಟ್ ಮಾಡಿಬಿಡ್ತಾರೆ. ಈ ಡ್ರಾಫ್ಟ್ ಅನ್ನು ಯಾರು ಬೇಕಾದ್ರೆ ಮಾಡೋದು, ಸಿಗ್ನೇಚರ್ ಯಾರು ಮಾಡೋಂಗಿಲ್ಲ, ತಾನೇ ಮಾಡಬೇಕು. ಅವರು ಸಿಗ್ನೇಚರ್ ಬೇರೆ ಮಾಡಿಬಿಟ್ಟು ಕೋಟ್ ಆಗಿಬಿಡುತ್ತಾನೆ. ಅದಕ್ಕೆ ಮುಕ್ತಿ ಕೊಡ್ತಕ್ಕಂಥದ್ದು ವಿಶಿಷ್ಟವಾದ ಕಾರ್ಯ. ವಿಷ್ಣುರ್ಹಿತಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೇಯ. ಅದಕ್ಕೆ ರುದ್ರದೇವರು ಒತ್ತಿ ಹೇಳುತ್ತಾರೆ, ಘಂಟಾಕರ್ಣರೇ ಮತ್ತು ಮಾರ್ಕಂಡೇಯರೇ, ನಾನೆಲ್ಲ ಮುಕ್ತಿ ಕೊಡ್ತಕ್ಕಂಥವನಲ್ಲ, ಸರ್ವೇಷಾ ಮುಕ್ತಿದಾತ ಹಿ ವಿಷ್ಣುದೇವರ ಸಂಶಯ, ಹರಿವಂಶದಲ್ಲಿ ಬರತಕ್ಕಂಥ ಭಾಗ. ಅದಕ್ಕೆ ಅದು ಪ್ರತ್ಯೇಕಿಸಿ ಹೇಳ್ತಾರೆ, ಮುಕ್ತಿ ಮುಕ್ತಿದಾಯಕ. ಇನ್ನೊಂದು ಕಾರಣ, ಎಲ್ಲರಿಗೂ ಮುಕ್ತಿ ಕೊಡೋದಿಲ್ಲ, ಆದ್ದರಿಂದ ಕೆಲವರು ಮಾತ್ರ ಕೊಡ್ತಾನೆ, ಆದ್ದರಿಂದ ಮುಕ್ತಿ ಕಲೆಕ್ಟಿವ್ ಆಗಿ ಹೇಳಲಿಲ್ಲ. ಮುಕ್ತಿದಾಯಕ ಆ ಮುಕ್ತಿ ಸಂಸ್ಥೆಗೆ ಇನ್ನೊಂದು ಅರ್ಥನೂ ಬಂದಾಗ, ಮುಕ್ತಿ ಅಂದರೆ ಸಮಸ್ಯೆ ಅಂತ, ಯೋಗ್ಯರಿಗೆ ಮುಕ್ತಿ ಅಂದರೆ ಸಮಸ್ಯೆ, ಯೋಗ್ಯರಿಗೆ ಮುಕ್ತಿ ಅಂದರೆ ಮುಕ್ತಿ, ಮುಕ್ತಿರಿಹಿತ್ವ ಅನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ. ಮುಕ್ತಿ ಶಬ್ದಕ್ಕೆ ಏನರ್ಥ ಅಂದರೆ ಬಿಡುಗಡೆ ಅಂತ. ಯಾವುದರಿಂದ ಬಿಡುಗಡೆ? ಲಿಂಗಸೇರಿಂದ ಬಿಡುಗಡೆ. ಯೋಗ್ಯರಿಗೆ ಲಿಂಗದೇಹದಿಂದ ಬಿಡುಗಡೆಯಾದಾಗ ವೈಕುಂಠ ಸಿಗ್ತದೆ. ಈ ತಮೋಯೋಗ್ಯರಿಗೆ ಲಿಂಗದಿಂದ ಬಿಡುಗಡೆಯಾದಾಗ ತಮಸ್ಸಿಗೆ ಹೋಗ್ತಾರೆ, ಅದರಿಂದ ಮುಕ್ತಿ ಅನ್ನೋದು ಕಾಮನ್. ಅದಕ್ಕೆ ತಮಸ್ ಮಂಥರಿ ಏನು ಮಾಡಿಬಿಟ್ಟು ಬಹಳ ಬುದ್ಧಿವಂತಿಕೆ ಉಪಯೋಗಿಸಿ ಮುಕ್ತಿ ಬೇಕು ಅಂತ ಕೇಳಬೇಕು. ತಥಾಸ್ತು ಅಂತ ಹೇಳಿ ಅವಳೇನು ತಿಳ್ಕೊಂಡ್ಲು, ಪಾಪ ಮುಕ್ತಿ ವೈಕುಂಠ ಅಂತ ತಿಳ್ಕೊಂಡು ಹೋಗಿದ್ದು ತಮಸ್ಸಿಗೆ. ಮುಕ್ತಿ ಅಂದ್ರೆ ಅಷ್ಟೇ, ಕಾಲೇಜ್ ಬಿಡಬೇಕಷ್ಟೇ, ಫೇಲ್ ಆದ್ರೂ ಬಿಡ್ತಾರೆ, ಪಾಸ್ ಆದ್ರೂ ಬಿಡ್ತಾನೆ, ಪಾಸ್ ಆಗಿ ಬಿಡಬೇಕು ಅಂತ ಏನಿಲ್ಲ, ಫೇಲ್ ರಿಪೀಟ್ ಆಗಿ ಆಗಿ ಕೊನೆಗೆ ಅವರೇ ಕಳಿಸ್ತಾರೆ ಕೊನೆ. ಅಂದ್ರೆ ಆ ರೀತಿ ಬಿಡುಗಡೆ ಆಗೋದು ಬಿಡುಗಡೆ ಅಲ್ಲ, ಅದು ವ್ಯವಹಾರ ಇದೆ. ಆದ್ರಿಂದ ಮುಕ್ತಿದಾಯಕ ಇಬ್ಬರಿಗೂ ಸರಿ, ಅದು ಸ್ವಾರಸ್ಯ. ತಮಸ್ ಕೂಡ ಸಿಗ್ತೇನೆ, ಯಾರಿಗಿಲ್ಲ ಸ್ವಾತಂತ್ರ್ಯ, ನಾರಾಯಣ ಕೊಡೋದು ಸಮಸ್ಯೆಗೆ ಹಾಕೋದು ನಾರಾಯಣ, ಮುಕ್ತಿ ಕೊಡೋದು ನಾರಾಯಣ. ಈ ಜೈಲಿಗೆ ಹಾಕ್ಲದ್ದು ಸರ್ಕಾರ ಹಾಕ್ಬೋದು, ಬಿಡಿಸ್ಬೇಕಾದ್ರೆ ಅವರೇ ಬಿಡಿಸ್ಬೇಕು, ಯಾರೋ ಕೇಳಿದ್ರೆ ಅವ್ರು ಹಿಡ್ಕೊಂಡು ಹೋಗ್ತಾರೆ. ಜೈಲಿಗೆ ಹಾಕೋನಿಗೇನಿದೆ, ಬಿಡಿಸೋ ಕೂಡದವರಿಲ್ಲ, ರಾಜನೇ ಬಿಡಿಸ್ಬೇಕು. ಆ ದೃಷ್ಟಿಯಿಂದ ಮುಕ್ತಿದಾಯಕ ಸ್ವ ಉದರದೊಳು ಇಷ್ಟೆಲ್ಲರನ್ನು ಸಂತೈಪ ಸರ್ವಜ್ಞ, ಪರಮಾತ್ಮ ಎಲ್ಲರನ್ನು ತನ್ನ ಉದರದಲ್ಲಿಟ್ಟು ಸಂತೈಸುತ್ತಾನೆ. ಅದೇ ಅತೀದುದಾರ ಗುಣವಾರಿದಿರ ಪ್ರಮೇಯ ಪರತಮಃ ಪರಮಾತ್ಮ ಏಕ ಸಂಶಾಂತ ಸಂವಿಧಕಿಲಂ ಜಠರೇ ನಿಧಾಯ. ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದ ಆಚಾರ ಪರಮಾತ್ಮನ ಹೊಟ್ಟೆಯನ್ನ ಆಗಟ್ಟೆ ಆಗಿ ಚಿಂತನೆ ಮಾಡಬೇಡಿ, ಯಾವಾಗಲೂ ದೇವರೊಟ್ಟೊಳು ನಾವಿದ್ದೇವೆ. ಉದರಂ ಚಿಂತ್ಯಮೀ ಚತ್ಯ ತನುತ್ತೇ ಪಹಿಲಂ ಹರಂ ಫಲಿತ್ರಯಾಂಕಿತಂ ನಿತ್ಯಂ ಉಪಗೂಢಂ ಶ್ರೇಯ. ಅದನ್ನು ಯಾವಾಗಲೂ ಇಟ್ಕೊಂಡಿದ್ದಾನೆ, ಅಲ್ಲಿ ಸ್ಪೆಷಲ್ ಇಟ್ಕೊಂಡಿದ್ದಾನೆ, ಹೊರತು ಎಲ್ಲರೂ ಯಾವಾಗಲಿರೋ ದೇವರು ಉದರದೊಳಗಿದೆ. ಅದಕ್ಕೆ ಸೋದರದವಳಿಟ್ಟೆಲ್ಲರನ ಸಂತೈಪ ಸರ್ವಜ್ಞ. ಕಾರ್ಯಕಾರಣ ಕರ್ತೃಗಳು ಸ್ವಭಾರ್ಯರಿಂದೊಡಗೂಡಿ ಕಪಿಲಾಚಾರ್ಯ ಕ್ರೀಡಿಸು ತಿಪ್ಪ ತನ್ನೊಳು ತಾನೇ ಸ್ವೇಚ್ಛೆಯೇ. ಪ್ರೇರ್ಯನಲ್ಲ ರಮಾಬ್ಜ ಭವ ಅವರಾರ್ಯ ರಕ್ಷಿಸಿ ಶಿಕ್ಷಿಸುವನು ಸ್ವವೀರ್ಯದಿಂದ ದಿವಿಜ ದಾನವ ಸತಿಯ ದಿನ ದಿನದಿ. ದೇವರ ವೈಭವ ಏನು ಅಂದರೆ ಕಾರ್ಯ ಕಾರಣ ಕರ್ತೃಗಳು ಮೂರಾಯ್ತು. ಕಾರ್ಯ ಕಾರ್ಯಗಳು, ಕಾರಣ ಕಾರಣಗಳು, ಕರ್ತೃ ಕರ್ತೃ ಮಾಡುವವರು, ಈ ಮೂರರೊಳಗೂ ಪರಮಾತ್ಮ ಇದ್ದಾನೆ. ಕಾರ್ಯದೊಳಗೆ ಪರಮಾತ್ಮ ಇದ್ದಾನೆ, ಕಾರಣದೊಳಗೆ ಪರಮಾತ್ಮ ಇದ್ದಾನೆ, ಕರ್ತೃಗಳು ಪರಮಾತ್ಮ ಇದ್ದಾನೆ. ಅದು ಹೇಗೆ? ಅದು ಕಾರ್ಯ ಅಂದ್ರೆ ಗಡಿಗೆ, ಅದು ಕಾರ್ಯ. ಕಾರಣ ಅಂದ್ರೆ ಮಣ್ಣು, ಅದು ಕಾರಣ. ಕುಂಬಾರ ಕರ್ತೃ ಮೂರಿದ್ದಾರೆ, ಕುಂಬಾರನಲ್ಲಿ ಕರ್ತೃನಲ್ಲಿ ಇದ್ದಾನೆ, ಮಣ್ಣಿನೊಳಗೂ ಪರಮಾತ್ಮ ಇದ್ದಾನೆ, ಗಡಿಗೆ ಆದ್ಮೇಲೂ ಪರಮಾತ್ಮ ಇದ್ದಾನೆ. ಮತ್ತೆ ಇದು ಗಡಿಗೆಯಲ್ಲಿ ಆಗಲಿ, ಆ ರೂಪದಲ್ಲಿ ದೃಷ್ಟಿಸಿದವರು ಗಡಿಗೆ ಇರೋದಿಲ್ಲ. ತತ್ತನ್ನಾಮಕ ತದ್ರೂಪ ಅಂತ ಹೇಳ್ತಾರಲ್ಲ, ಘಟದೊಳಗೆ ಘಟಾಕಾರ, ಪ್ರತಿಯೊಂದರೊಳಗೆ ಪರಮಾತ್ಮ ಆಯಾ ರೂಪದಲ್ಲಿ ಇರ್ತಾನೆ. ಆದ್ದರಿಂದ ಕಾರಣ ಕಾರ್ಯ ಕರ್ತೃಗಳು ಇದು ಭಾರಿ ವಿಶೇಷ. ಅದಕ್ಕೆ ಪರಮಾತ್ಮನ ವ್ಯಾಪ್ತಿ ಅನ್ನೋದು ಒಂದು ಕಡೆಯಲ್ಲ, ಸರ್ವತ್ರ ಚಿಂತಿಸಬೇಕು. ಕಾರ್ಯ ಕಾರಣ ಕರ್ತೃ ಕಾರಣ ಕಾರ್ಯ ಕಾರಣ ಕರ್ತೃಗಳು ಸ್ವಭಾರ್ಯರಿಂದೊಡಗೂಡಿ, ಅದಿನ್ನೊಂದು ವಿಶೇಷ. ಪರಮಾತ್ಮನ ರೂಪ ಎಲ್ಲಿರುತ್ತೋ ಮಹಾಲಕ್ಷ್ಮಿ ರೂಪ ಇದ್ದೇ ಇರುತ್ತದೆ. ಪರಮಾತ್ಮ ಅನಂತ ರೂಪಗಳ ಜೊತೆ ಮಹಾಲಕ್ಷ್ಮಿ ಅನಂತ ರೂಪ ಸರಿಸಿರೋದ್ರಿಂದ ಸ್ವಭಾರ್ಯರಿಂದೊಡಗೂಡಿ. ತನ್ನ ಭಾರ್ಯರು ಬಹುಚನ ಏಕವಚನೇ, ಪರಮಾತ್ಮ ಅನೇಕ ರೂಪಗಳಿಗೋಸ್ಕರ ಬಹುಚನ ಉಪಯೋಗಿಸ್ತಾರೆ ಅಷ್ಟೇ. ಮಹಾಲಕ್ಷ್ಮಿ ಅನೇಕ ರೂಪಗಳು, ಪರಮಾತ್ಮ ಅನೇಕ ರೂಪಗಳಾದ್ದರಿಂದ ಸ್ವಭಾರ್ಯ ರೂಪಗಳಿಂದೊಳಗೂಡಿ ಅಂತ. ಕಪಿಲಾಚಾರ್ಯ ಪೀಡಿಸುತ್ತಿಪ್ಪ ತನ್ನಳು ತಾನೇ ಸ್ವೇಚ್ಛೆಯಲ್ಲಿ ರಮಾದೇವಿ ಜೊತೆಗೆ ಇದ್ದಾರೆ ಅಂತ ಹೇಳಿದ ತಕ್ಷಣ ಸಂಶಯ ಬರು. ಹಾಗಿದ್ರೆ ರಮಾನಾರಾಯಣರಲ್ಲಿ ಪರಸ್ಪರ ಸಾಪೇಕ್ಷತೆ ಉಂಟು ಅಂದ್ರೆ ಇಲ್ಲ. ಅದಕ್ಕೆ ಕಪಿಲಾಚಾರ್ಯ ಕ್ರೀಡಿಸುತ್ತಿಪ್ಪ ತನ್ನೋಳು ತಾನೇ ಸ್ವೇಚ್ಛೆಯಲ್ಲಿ. ಅದಕ್ಕೆ ಸ್ವರತ ಅಂತ ದೇವರಿಗೆ ಸ್ವರತೋರೂಪಿ ಜಾತ್ರಿ ಅಂದ್ರೆ ದಾಸರು ಪ್ರತಿ ಹಂತದಲ್ಲೂ ಪ್ರತಿ ಪದದಲ್ಲೂ ಕೂಡ ಪ್ರಮೇಯವನ್ನ ಸ್ಪಷ್ಟ ತಿಳ್ಕೊಳ್ಳೋದು ತೋರಿಸ್ತಾರೆ. ಅದು ಮಧ್ಯ ಮಧ್ಯ ಜ್ಞಾಪಿಸ್ತಾರ. ಸೊ ಎಂತ ಹೇಳಿದ್ದೇವಲ್ಲ ಅಂತ ಬಿಟ್ಟುಬಿಟ್ರೆ ಅಲ್ಲಿ ನೋಡೋಷ್ಟು ತಾಳ್ಮೆ ಇರೋದಿಲ್ಲ. ಅದರಿಂದ ಹಾಗೇನೆ ಜನಗಳು ಎಲ್ಲಾದರೂ ಒಂದ್ ಕಡೆಗೆ ತಪ್ಪಾಗಿ ಅನುಸಂಧಾನ ಮಾಡೋ ಅಪಾಯವು. ಅದಕ್ಕೋಸ್ಕರ ಪುನಃ ಪುನಃ ಜ್ಞಾಪಿಸ್ತಾರೆ ತನ್ನೋಳು ತಾನೇ ಸ್ವೇಚ್ಛೆಯಲ್ಲಿ. ಕಪಿಲಾಚಾರ್ಯ ಅಂತ ಪದ ಉಪಯೋಗಿಸುವುದು ಮಹರ್ಷಿ ಕಪಿಲಾಚಾರ್ಯ ವಿಷ್ಣು ಸಹಸ್ರಾವದ ಪದ. ದಾಸರು ಬಹಳಷ್ಟು ಕಡೆಗೆ ವಿಷ್ಣು ಸಹಸ್ರಾವದ ಪದ ಉಪಯೋಗಿಸ್ತಾರೆ ಅಷ್ಟೇ ಅಲ್ಲ, ಅದೇ ಕ್ರಮದಲ್ಲಿ ಉಪಯೋಗಿಸ್ತಾರೆ ಮಹರ್ಷಿ ಕಪಿಲಾಚಾರ್ಯ. ಅದಕ್ಕೆ ಕಪಿಲಾಚಾರ್ಯ ರೂಪದಿಂದ ಕಪಿಲರ ಆಚಾರ್ಯ ಅಂತ ಕರಿಬಹುದಾ ಅನ್ನೋದು ಪ್ರಶ್ನೆ. ಕಪಿಲರು ಆಚಾರ್ಯ ಅಂತ ಕರಿಬಹುದಾ ಅಂತ ಕರೆದ್ರೆ ಆಚಾರ್ಯ ರೂಪಕ್ಕೆ ಏನರ್ಥ? ಉಪದೇಶ ಮಾಡ್ತಾರೆ ಅಂತ. ಕಪಿಲ ರೂಪದಿಂದ ಸಾಂಖ್ಯಶಾಸ್ತ್ರವನ್ನ ತಾಯಿ ಎನಿಸಿಕೊಂಡ ದೇವಹುತಿ ಉಪದೇಶ ಮಾಡಿದ್ರಿಂದ ಆಚಾರ್ಯ. ಭೀಷ್ಮರಿಗೂ ಆಚಾರ್ಯ ಅಂತ ಅದಕ್ಕೆ ಕರೀತಾರೆ ಉಪದೇಶ ಮಾಡಿದ್ರಿ. ಉಪದೇಶ ಮಾಡೋ ಪದವೇನು ಆಚಾರ್ಯ ಲೆಕ್ಚರರ್ ಅಂದ್ರೆಷ್ಟು ಆಯ್ತು ಅಲ್ಲಿ ಯಾರು ಬೇರೆ ಕೌಂಟ್ ಆಗೋದಿಲ್ಲ. ಪಾಠ ಮಾಡೋದೊಂದು ಅಷ್ಟೇ ಅರ್ಥ. ಪಾಠ ಮಾಡಲಿ ಬಿಡಲಿ ಬೋಟ್ಗೆ ಹೋದ್ರೆ ಲೆಕ್ಚರರ್ ಅಂತ ಯಾಕೆ ಬರುತ್ತೋ ಆ ಥರ ಆಚಾರ್ಯ ಅಂದ್ರೆ ಉಪದೇಶ ಮಾಡಿದ ರೂಪ ಅಂತ. ಅದನ್ನೇ ಆಚಾರ್ಯ ಹೇಳಿದ್ರು ದತ್ತ ವ್ಯಾಸಾದಿ ರೂಪೇಶು ಜ್ಞಾನ ಕಾರ್ಯ ತಥಾ ಹರಿ. ದತ್ತಾತ್ರೇಯ ವೇದವ್ಯಾಸ ಕಪಿಲ ಹರಿಗ್ರೀವ ಮೊದಲಾದ ರೂಪಗಳಿಂದ ಪರಮಾತ್ಮ ಜ್ಞಾನ ಕಾರ್ಯವನ್ನು ಮಾಡ್ತಾನಾದ್ರಿಂದ ಅವಕ್ಕೆಲ್ಲ ಆಚಾರ್ಯ ಅಂತ ಕರೆದ್ರೆ ಏನು ಆಶ್ಚರ್ಯ? ಆಚಾರ್ಯ ರೂಪಗಳವೆಲ್ಲ ಕಪಿಲ ಆಚಾರ್ಯ ಕ್ರೀಡಿಸುತ್ತಿಪ್ಪ ತನ್ನೊಳು ತಾನೇ ಸ್ವೇಚ್ಛೆಯಲ್ಲಿ. ಪ್ರೇರ್ಯನಲ್ಲ ಯಾವ ಎಲ್ಲಿದ್ರು ಕೂಡ ಪರಮಾತ್ಮ ಪ್ರೇರ್ಯನಲ್ಲ, ಪ್ರೇರಕರೇ ಹೊತ್ತು ಪ್ರೇರ್ಯನಲ್ಲ. ಪ್ರೇರ್ಯ ಅಂದ್ರೆ ಏನು? ಪ್ರೇರಿಸಲ್ಪಡುವವನು ಅಂತ. ಪ್ರೇರಿಸಲ್ಪಡುವವನು ಪ್ರೇರ್ಯ, ಪ್ರೇರೇಪಣೆ ಮಾಡುವವನು ಪ್ರೇರಕ. ಪರಮಾತ್ಮ ಸರ್ವತ್ರ ಪ್ರೇರಕನೇ ಹೊರತು ಪ್ರೇರಣನಲ್ಲ. ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥ. ವಿಷ್ಣು ಪ್ರೇರಣೆಯ ಅಂದ್ರೆ ಪ್ರೇರಕನೇ ಹೊರತು ಪ್ರೇರಣ. ಪ್ರೇರ್ಯರೊಳಗಿದ್ದಾನೆ ಆದರೆ ಪ್ರೇರ್ಯತ್ವ ಪರಮಾತ್ಮನಿಗಿಲ್ಲ. ಸರಿಯಾಗಿ ತಿಳ್ಕೊಂಡಿರ್ಬೇಕು. ಪ್ರೇರ್ಯರೊಳಗೆ ಪ್ರೇರಕರೊಳಗೂ ಪರಮಾತ್ಮ ಇದ್ದಾನೆ, ಪ್ರೇರರಲ್ಲೂ ಪರಮಾತ್ಮ ಇದ್ದಾನೆ. ಆದರೆ ಯಾವ ಪ್ರೇರ್ಯರಲ್ಲಿ ಇದ್ರು ಕೂಡ ಅವನು ಪರಮಾತ್ಮ, ಅವನು ಪ್ರೇರಕನೇ ಹೊರತು ಪ್ರೇರ್ಯನಲ್ಲ. ಪ್ರೇರ್ಯದ ಪ್ರೇರ್ಯನಲ್ಲ. ರಮಾ ಅಬ್ಜಭವ ಭವ ಭವರ ರಮಾ ಅಬ್ಜಭವ ಭವರ ರಮಾ ಮಹಾಲಕ್ಷ್ಮಿ ಅಬ್ಜಭವ ಕಮಲೋದ್ಭವ ಬ್ರಹ್ಮದೇವರು ಭವ ರುದ್ರದೇವರು ಅವರ ಆರ್ಯ ಆರ್ಯನಾದ ತಾನು ರಕ್ಷಿಸಿ ಶಿಕ್ಷಿಸುವನು ರಕ್ಷಿಸುವನು ಅವರಿಗೆ ಅವರಿಗೆ ಅನ್ವಯ. ಅವನು ಶಿಕ್ಷಿಸುವನು ಅಲ್ಲ, ಶಿಕ್ಷಿಸುವನು ಮುಂದಕ್ಕೆ ಅನ್ವಯ. ಶಿಕ್ಷಿಸುವನು ಸ್ವವೀರ್ಯದಿಂದಲೇ ದಿವಿಜ ದಾನವ ದತಿಯ ದಿನ ದಿನದಿ. ಅವರನ್ನು ರಕ್ಷಿಸುವನು ಇವರನ್ನು ಶಿಕ್ಷಿಸುವನು. ಯೋಗ್ಯರಿಗೆ ರಕ್ಷಣೆ, ಅಯೋಗ್ಯರಿಗೆ ಶಿಕ್ಷಣೆ. ಪರಿತ್ರಾಣಾಯ ಸಾಧುವನ ವಿನಾಶಾಯಿತ ದುಷ್ಕೃತ ಅಮ್ಮದ್ರಿಂದ ಪರಮಾತ್ಮ ಇವರನ್ನ ರಕ್ಷಣೆ ಮಾಡ್ತಾನೆ. ಕಾರಣ ಶಿಕ್ಷೆ ಯಾಕೆ ಮಾಡೋದಿಲ್ಲ ಅಂದ್ರೆ ದೋಷಗಳಿಲ್ಲ ಶಿಕ್ಷೆ ಮಾಡೋದು. ಅವ್ರ ರಕ್ಷಣೆ ಯಾತಕ್ಕೆ ಮಾಡೋದಿಲ್ಲ ಅಂದ್ರೆ ಗುಣಗಳಿಲ್ಲ ರಕ್ಷಣೆ ಮಾಡೋದು. ಆದ್ದರಿಂದ ಶಿಕ್ಷಿಸುವರು ಸ್ವವೀರ್ಯದಿಂದಲೇ ದಿವಿಜ ದಾನವ ದತಿಯ ದಿನ ದಿನ. ದಿವಿಜ ತತಿ ದೇವತೆಗಳು, ದಾನವ ತತಿ ರಾಕ್ಷಸರು, ತತಿ ಅಂದ್ರೆ ಗುಂಪು ಅಂತ. ತತಿ ಅಂದ್ರೆ ಗುಂಪು, ತಥಾ ವ್ಯಾಪ್ತಿ. ತತಿ ಅಂದ್ರೆ ವ್ಯಾಪ್ತಿ ಹೊಂದಿರೋದು ಗುಂಪು. ದಿವಿಜ ತತಿ ದಾನವ ತತಿಗಳನ್ನು ಶಿಕ್ಷಿಸ್ತಾರೆ. ರಕ್ಷಿಸಿ ಅಂತ ಅವರು ಮಾತ್ರ ಮೂರು ಗುಂಪು ಮಾಡಿ ಉಳಿದವರ ದಿವಿಜ ತತಿಯನ್ನು ಶಿಕ್ಷಿಸ್ತಾರೆ. ಯಾಕೆಂದ್ರೆ ಅವರಿಗೊಬ್ರು ರಮಾದೇವಿ ಹೆಂಡತಿ, ರಂಧ್ರದೇವರು ಮಗ, ರುದ್ರದೇವರು ಮೊಮ್ಮಗ, ಅವ್ರ ಕ್ಲಾಸ್ ಬೇರೆ ಆಯ್ತು. ಉಳಿದವ್ರನ್ನೆಲ್ಲ ಪರಮಾತ್ಮ ವಿಶೇಷವಾಗಿ ರಕ್ಷಿ ಎರಡೂ ಮಾಡ್ತಾರೆ. ಇವ್ರನ್ನ ಮಾತ್ರ ರಕ್ಷಿಸ್ತಾರೆ, ಇವರು ಮುಂದೆ ರಕ್ಷಿಸ್ತಾರೆ, ಉಳಿದವರು ಶಿಕ್ಷಿಸ್ತಾನೆ. ಅದು ಸಾರಸ್ಯ ಅಲ್ಲ. ರುದ್ರದೇವರು ಶಿಕ್ಷಿಸ್ತಾನೆ ಅಲ್ಲ ರಕ್ಷಿಸ್ತಾನೆ ಅಂತ ಯಾತಕ್ಕೆ ಕರಿತೀರಿ ಅಂದ್ರೆ ಹಿಂದೆ ಹೇಳ್ತಾರೆ, ಯುವತಿ ವೇಷದಿ ಹಿಂದೆ ಗೌರಿ ಧವನ ಮೋಹಿಸಿ ಕೆಡಿಸಿ ಉಳಿಸಿದನು ಇವನ ಮಾಯವ ಗೆಲುವನಾವನು ಈ ಜಗತ್ತರೆಯಲ್ಲಿ. ಉಳಿಸಿದನು ಮಚ್ಚ ರಕ್ಷಣೆ ಹೇಳ್ತಾರೆ. ಅಂದ್ರೆ ಯೋಗ್ಯರನ್ನು ರಕ್ಷಿಸಿ ಶಿಕ್ಷಿಸಲು ರಕ್ಷಣೆಯ ಉದ್ದೇಶವಾಗಿರುತ್ತೆ. ಕೆಲವರು ಬರೀ ಶಿಕ್ಷಿಸ್ತಾರೆ, ದೈತ್ಯ ದೇವತೆಗಳನ್ನು ಪರಮಾತ್ಮ ಬರೀ ಶಿಕ್ಷಿಸಿ ಬಿಡ್ತಾರೆ. ಏಧಮಾನ ಬಿಟ್ ಅಂತ ಹೆಸರವರು ಯಾರು ಮಾಡೋ ತಮ್ಮ ಯೋಗ್ಯತೆಗೆ ಮೀರಿ ಪುಣ್ಯಾದಿಗಳನ್ನು ಮಾಡಿರ್ತಾರೆ ಅವರ ಪುಣ್ಯವನ್ನು ಪರಮಾತ್ಮ ಕಡಿಲಕ್ಕೆ ಏನು ಮಾಡ್ತಾರಂತೆ? ಶಿಕ್ಷಿಸಿ ಬಿಡ್ತಾರೆ. ಆದರೆ ಇವರು ಹಾಗೆ ಮಾಡೋದಿಲ್ಲ ಮೂರು ಜನ. ಆದ್ದರಿಂದ ಇವನು ಏನು ಮಾಡ್ತಾನೆ? ಬರೀ ರಕ್ಷಿಸ್ತಾನೆ ಹೊರತು ಶಿಕ್ಷಿಸೋದಿಲ್ಲ. ಇದು ಸ್ವಾರಸ್ಯ ಇದೆ. ಅದಕ್ಕೋಸ್ಕರ ದ್ವಿಜ ಸತಿ ಅಂತ ಹೇಳಿದ್ರೆ ಆಗ್ತಿತ್ತು. ಇವ್ರು ಯಾಕೆ ಬೇರೆ ಹೇಳಿದರು ಅಂದರೆ ವ್ಯತ್ಯಾಸ ಇದೆ. ತ್ರಿಮೂರ್ತಿಗಳಲ್ಲಿ ಇವರಿಬ್ಬರತ್ತು ಬ್ರಹ್ಮದೇವರು ಮಗ, ರುದ್ರದೇವರು ಮೊಮ್ಮಗ, ಬ್ರಹ್ಮದೇವಿ ಸಾಕ್ಷಾತ್ ಪತ್ನಿ. ಅವರನ್ನು ಎಂದೂ ಶಿಕ್ಷೋ ಪ್ರಸಂಗನೇ ಇಲ್ಲ. ಆ ದೃಷ್ಟಿಯಲ್ಲಿ ಬ್ರಹ್ಮದೇವರಲ್ಲಿ ದೋಷವೇ ಇಲ್ಲ. ರುದ್ರದೇವರು ಪ್ರಿಯರು, ಆ ಅರ್ಥದಿಂದ ಮಾಡೋದೇ. ಆದರೆ ಉಳಿದವರಲ್ಲಿ ಎರಡೂ ಮಾಡ್ತಾನಾದ್ರಿಂದ ದಿವಿಜ ದಾನವ ಸತಿಯ ಶಿಕ್ಷಿಸುವನು ಅಂತ ಕರಿತೀವಿ. ದಿನದಿನದಿ ಅಂತ ಹೇಳಿದಾಗ ಅನೇಕ ಅರ್ಥ. ಪ್ರತಿ ದಿವಸ ಅಂತ ಒಂದರ್ಥ. ಇನ್ನು ಬ್ರಹ್ಮದೇವರ ದಿನದಿನದಿ ಅಲ್ಲಿಗೆ ಅರ್ಥ. ಬ್ರಹ್ಮದೇವರ ದಿನ ಅಂದ್ರೆ ಗೊತ್ತಾಗುತ್ತೆ ಎಷ್ಟು ದಿವಸ ಅಂತ. ನಮ್ಮ ದಿನಕ್ಕೆ ಅದಕ್ಕೆ ಕಂಪೇರ್ ಮಾಡೋಕ್ಕೆ ಆಗೋದಿಲ್ಲ. ಆದ್ದರಿಂದ ದಿನದಿನದಿ ಮಾಡ್ತಾನ ಅಂತ ಕೇಳಿದರೆ ಅದು ಶಾಸ್ತ್ರೀಯವಾದ ಪದ. ಶಾಸ್ತ್ರೀಯವಾದ ಪದವನ್ನು ತಗೊಂಡಾಗ ಬ್ರಹ್ಮದೇವರ ಒಂದು ಹಗಲಿಗೆ 14 ಮನುಗಳಾಗುತ್ತ. ಆದರೆ ದಿನದಿನದೇಮ ಸರಿ ಹೋಯ್ತ. ಇನ್ನು ದಿನದಿನ ಶಬ್ದಕ್ಕೆ ಲಿಟ್ರಲ್ ಮೀನಿಂಗ್ ತಗೊಂಡ್ಬಿಟ್ಟಾಗ ತಾತ್ಪರ್ಯ ಇರೋದು ಯಾವಾಗಲೂ ಅಂತ. ದಿವಸ ಓಡಾಡ್ತಾರೆ ಅಂದ್ರೆ ದಿವಸ ಬರಬೇಕು ಅಂತಲ್ಲ, ರಿಪೀಟೆಡ್ಲಿ ಅಂತ. ಆದಷ್ಟು ದಿನದಿನ ಪುನಃ ಮಾಡ್ತಾನೆ. ಇದು ವೈಭವ, ಪುನಃ ಮಾಡೋದು ವೈಭವ. ಒಂದ್ಸತ್ ಮಾಡ್ತಾನೆ, ಕೆಟ್ಟೋಗ್ಬಿಡುತ್ತೆ, ಮತ್ತೆ ಮಾಡೋದ್ರ ಕೈಲಿ ಆಗಲ್ಲ. ಇದಕ್ಕೆ ಮ್ಯಾಕ್ಸಿಮಮ್ ಮಾಡ್ತಾ ಇನ್ನಾಗಲ್ಲ ಅಂತ. ಒಂದ್ಸರ್ತಿ ಮಾಡೋದೇ ಕಷ್ಟ, ಇನ್ನೊಂದ್ಸರ್ತಿ ಮಾಡಕ್ ಆಗೋದಿಲ್ಲ. ದೇವ್ರು ಏನ್ ಮಾಡ್ತಾನೆ, ಮತ್ತೆ ಮಾಡ್ತಾನೆ. ಅಂದ್ರೆ ಅರ್ಥ ಏನದಕ್ಕೆ, ಈ ಸ್ವತಂತ್ರ ಆಯಾಸ ಇಲ್ಲದವರು ಅಂತ. ಅವರಿಗೆ ಎಲ್ಲ ಮಾಡಿರ್ತಾರೆ, 12 ಆಗಿರುತ್ತೆ. ಅಕಸ್ಮಾತ್ ಮೈಲಿಗೆ ಮತ್ತೆ ಮಾಡು ಅಂದ್ರೆ ಉಪವಾಸ ಇರೋದು ವಾಸಿ ಬೇಡ ಅಂದ್ಬಿಡ್ತಾರೆ. ಏನಾದ್ರು ತಿಂಡಿ ಮಾಡ್ಕೊಂಡ್ಬಿಡ್ತೀವಿ ಅಂತಾರೆ ಹೊರತು ಎಲ್ಲ ಮಾಡಕ್ಕೆ ಬೇರೆ ತಲೆ ಕೆಟ್ಟೋಗುತ್ತಾರೆ. ದೇವ್ರ ಹಾಗಲ್ಲ, ದಿನದಿನದಿ ಮಾಡ್ತಾನೆ ಇರ್ತಾರೆ. ಮತ್ತೆ ಆಯಾಸ ಇಲ್ಲ ಅಂತ ಇಚ್ಛಾ ಮಾತ್ರ ಪ್ರಭು ಸೃಷ್ಟಿ. ಯಾರು ಮತ್ತೊಮ್ಮೆ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಅಂದ್ರೆ ಶ್ರಮ ಕೊಟ್ಟು ಮಾಡಿದಾಗ ದೇವರಿಗೆ ಶ್ರಮನೇ ಇಲ್ಲ. ಅದರಿಂದಾಗಿನೇ ದಿನದಿನದಿ ಯಾವಾಗಲೂ ದೇವರಾಗಿ ಮಾಡ್ತಾ ಇದ್ದಾರೆ. ಒಂದೊಂದು ಪದದಲ್ಲೂ ಸ್ವಾರಸ್ಯ ಇದೆ. ಅದಕ್ಕೆ ನಾವು ಇದಕ್ಕೆ ಅಗಭರ್ಷಣ ಸೂಕ್ತ ಸಾಕ್ಷಿ. ಧಾತ ಯಥಾಪೂರ್ವಮ ಕಲ್ಪಯ್ಯ, ಧಾತ ಯಥಾಪೂರ್ವಮ ಕಲ್ಪ. ಹಿಂದಿನಂತೆ ಪರಮಾತ್ಮ ಮಾಡ್ತಾನೆ ಇದ್ದಾನೆ. ಎಷ್ಟು ಮಾಡಿದ್ದಾನೆ ಗೊತ್ತಾ? ಅನಂತಾನಂತ ಕಲ್ಪ ಆಗೋಗ್ಬಿಟ್ಟಿವೆ. ಇನ್ನು ಅನಂತ ಕಲ್ಪ ಬರಲಿಕ್ಕಿವೆ. ಒಂದೆರಡು ಕಲ್ಪ ಆಗಿಲ್ಲ. ಈಗ ಅನಂತಾನಂತ ಬ್ರಹ್ಮರಾಗಿದ್ದಾರೆ, ಅನಂತಾನಂತ ಬ್ರಹ್ಮಕಲ್ಪ ಆಗೋಗಿದೆ. ಅನಂತಾನಂತ ಬ್ರಹ್ಮಕಲ್ಪ ಬರಲಿಕ್ಕಿದೆ. ಎಲ್ಲವನ್ನೂ ಮಾಡ್ತಾರೆ, ಅಷ್ಟು ಎಫರ್ಟ್ಲೆಸ್ ಆಗಿ ಮಾಡ್ತಾರೆ. ಅದಕ್ಕೋಸ್ಕರ ದಿವ್ಯ ದಾನ ವಸತಿಯ ದಿನ ದಿನದಿ ಈ ಸಮಸ್ತ ಜಗತ್ತಿನೊಳಗೆ ಆಕಾಶದೋಲುರು ತಿಪ್ಪ ವ್ಯಾಪ್ತ ಆವೇಕ ಅವತಾರ ಅಂತರಾತ್ಮಕನಾಗಿ ಪರಮಾತ್ಮ ನಾಶರಹಿತ ಜಗತ್ತಿನೊಳಗೆ ಅವಕಾಶದನು ತಾನಾಗಿ ಯೋಗಿ ಶಾಶಯ ಸ್ಥಿತ ತನ್ನೊಳು ಎಲ್ಲರನ್ನು ಇಟ್ಟು ಸಲಹುವನು. ಈ ಸಮಸ್ತ ಜಗತ್ತಿನೊಳಗೆ ಆಕಾಶದೋಲಿರು ತಿಪ್ಪ ಸರ್ವತ್ರ ದೇವರಿದ್ದಾರೆ ಅಂತ ಹೇಳಿದ್ದಕ್ಕೆ ದೃಷ್ಟಾಂತ ಕೊಟ್ಟ. ಸರ್ವತ್ರ ದೇವರು ಹೇಗಿದ್ದಾರೆ? ಆಕಾಶ ಇಲ್ಲದೇ ಆಗಿದ್ದಾರೆ ದೇವರು. ಸರ್ವತ್ರ ಆಕಾಶ ಇರದನ್ನು ಒಪ್ಪಿಕೊಂಡಾಗಿದೆ. ಆಕಾಶ ವಿಷ್ಣು ಪಾದ ಅಂದಮೇಲೆ ಇನ್ನು ವಿಷ್ಣು ಎಲ್ಲ ಕಡೆ ಇದ್ದಾನೆ ಅಂತ ಹೇಳಿದ್ರ ಬಗ್ಗೆ ಯೋಚನೆ ಬೇಕಾಗಿದೆ. ಹಿಂದೆ ದೃಷ್ಟಾಂತ ಕೊಡ್ತಾರೆ. ಹಿಂದೆ ಮುಂದೆ ಅಡಬಲದಿ ಒಳಹೊರ ಹಿಂದಿರೇಶನು ತನ್ನವರನು ಅಂತೆಂದು ಸಲಹುವನು ಆಗಸದ ಓಲ್ ಎತ್ತ ನೋಡಿದರು. ಆಗಸದ ಓಲ್ ದೃಷ್ಟಾಂತ ಕೊಟ್ಟಿದ್ದಾರೆ. ಆಕಾಶ ಅಂತ ರಕ್ಷಣೆ ಮಾಡ್ತಾ ಎಲ್ಲ ಕಡೆ ಇದ್ದಾರೆ. ದೇವರ ವ್ಯಾಪ್ತಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಕಾಶ ಒಳ್ಳೆಯ ದೃಷ್ಟಾಂತ. ಆಕಾಶ ಅಂತ ಆಕಾಶ ದೃಷ್ಟಾಂತ ಬೆಲೆ ಇಲ್ಲದೆ ಹೋಗಿದ್ರೆ ಸರ್ವತ್ರ ವ್ಯಾಪ್ತ ಅಮ್ಮ ಪದ ಅರ್ಥ ಆಗ್ತಿರಲಿಲ್ಲ. ಎಷ್ಟೇ ಹೇಳಿದ್ರು ಕೂಡ ಭಕ್ತಿಯಿಂದ ಹೇಳ್ತಾರೆ ಅಂತ ಒಂದು ಅನ್ಬೋದು ಆಗಿತ್ತಾರ ಕೊನೆ ಪಕ್ಷ. ಆಕಾಶದ ವ್ಯಾಪ್ತಿ ಸೈಂಟಿಫಿಕಲಿ ಪ್ರೂವ್ಡ್. ಆಕಾಶದ ವ್ಯಾಪ್ತಿ ಸ್ಪೇಸ್ ಅನ್ನೋ ಕಾನ್ಸೆಪ್ಟ್ ಎಲ್ಲಿಗೆ ಎಂಡಾಗುತ್ತೆ ಅಂದ್ರೆ ಅರ್ಥ ಅಂತ. ಎಲ್ಲಿಗೆ ಎಂಡಾಗುತ್ತೆ ಅಂದ್ರೆ ಸ್ಪೇಸ್ ಇದೆ ಅಂತ ಆಯ್ತು. ಇಲ್ಲಿಗೆ ಎಂಡಾಗುತ್ತೆ ಎಲ್ಲಿಗೆ ಎಂಡಾಗುತ್ತೆ ಅಂತ ಕೇಳಾಗಿದೆ. ಎಲ್ಲಿಗೆ ಅನ್ನೋ ಪದದಲ್ಲಿ ಸ್ಪೇಸ್ ಕಾನ್ಸೆಪ್ಟ್ ಇದೆ. ದೇರ್ಫೋರ್ ಸೈಂಟಿಫಿಕಲಿ ಸ್ಪೇಸ್ ಅನ್ನೋದು ಎಟರ್ನಲ್ ಆಲ್ ಪರ್ವೇಸಿ. ಇನ್ನು ಪರಮಾತ್ಮ ಆ ರೀತಿಯಲ್ಲಿ ವ್ಯಾಪ್ತನಾಗಿದ್ದಾನೆ. 4 ರೀತಿ ಹೇಳ್ತಾರೆ ವ್ಯಾಪ್ತಿ. ವ್ಯಾಪ್ತ ಆವೇಶ ಅವತಾರ ಅಂತರಾತ್ಮಕನಾಗಿ ಪರಮಾತ್ಮ 4 ರೂಪದಲ್ಲಿ ಇದ್ದಾನೆ. ಒಂದು ವ್ಯಾಪ್ತನಾಗಿದ್ದಾನೆ, ಇನ್ನೊಂದು ಕಡೆ ಆವೇಶ ಮಾಡ್ತಾನೆ, ಇನ್ನೊಂದು ಅವತಾರ ಮಾಡ್ತಾನೆ, ಅಂತರಾತ್ಮನಾಗಿದ್ದಾನೆ. 4 ರೀತಿಯಲ್ಲಿ ಪರಮಾತ್ಮ ತನ್ನ ವ್ಯಾಪ್ತಿಯನ್ನು ಹೊಂದಿದ್ದಾನೆ. ಇದು ವಿಶೇಷ. ಹೀಗೆ ಬಿಡಿಸಿಡೋದಾಗ ದೇವರು ವೈಭವದ ರೀತಿ ಅರ್ಥ ಆಗಿದೆ. ವ್ಯಾಪ್ತ ಆವೇಶ ಅವತಾರ ಅಂತರಾತ್ಮ ಅಂತ 4 ರೀತಿಯಲ್ಲಿ ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ನಾಶರಹಿತ ಜಗತ್ತಿನೊಳಗೆ ಅವಕಾಶದನು ತಾನಾಗಿ ವ್ಯಾಪ್ತಿ ಹೊಂದಿದಾಗ ನಾಶವಾಗುತ್ತೆ ಪರಮಾತ್ಮನಿಗೆ ಅಂದ್ರೆ ನಾಶ ಮಾತ್ರ ಇದೆ. ದೇವರ ಮತ್ತೊಂದು ವೈಭವ, ನಾಶವಾಗುವ ವಸ್ತುಗಳು ದೇವರಿದ್ದಾರೆ, ವಸ್ತುಗಳು ನಾಶ ಆಗುತ್ತೆ, ಆದರೆ ದೇವರು ನಾಶವಾಗೋದಿಲ್ಲ. ಉದಾಹರಣೆಗೆ ಇದೆಲ್ಲ ದೇವರಿದ್ದಾರೆ, ಈ ಪದಾರ್ಥ ನಾಶವಾಗುತ್ತೆ ಇವತ್ತಲ್ಲ ನಾಳೆ, ಆದರೆ ದೇವರು ನಾಶವಾಗೋದಿಲ್ಲ. ಅದಕ್ಕೆ ನಾಶರಹಿತ ಜಗತ್ತಿನೊಳಗೆ ಅವಕಾಶದನು ತಾನಾಗಿ ಇಲ್ಲಿ ಜಗತ್ತಿನಲ್ಲಿ ವ್ಯಾಪಿಸಿ ಬಿಟ್ಟಿದ್ದಾನೆ. ಆಕಾಶಕ್ಕೆ ಅವಕಾಶ ಕೊಡೋದು ಅಂತ, ಅವಕಾಶ ಆಕಾಶ. ಅದಕ್ಕೆ ಅವಕಾಶದನು ತಾನಾಗಿ ಯೋಗೀಶ ಆಶಯ ಸ್ಥಿತ, ಯೋಗೀಶ ಆಶಯ ಸ್ಥಿತ. ಯೋಗಿ ಅಂದ್ರೆ ಯೋಗಿಗಳು, ಆಮೇಲೆ ಈಶರು ಅಂದ್ರೆ ಯೋಗಿಗಳ ಒಡೆಯರು, ಆಶಯ ಅಂದ್ರೆ ಹೃದಯ ಮನಸ್ಸು ಅವರೊಳಗೆ ಹೆಸರಿರುವವರು. ಯೋಗಿನಾಮ ಪ್ಯಗಮ್ಮೆನ್ ಅಂತ ಹೇಳ್ತಾರಲ್ಲ, ಯೋಗಿಗಳಿಗೆ ಶ್ರೇಷ್ಠರಾದವರ ಹೃದಯದೊಳಗೆ ವ್ಯಾಪಿಸಿರ್ತಕ್ಕಂಥ ಪರಮಾತ್ಮನು ತನ್ನೊಡು ಎಲ್ಲರನ್ನು ಇಟ್ಟು ಸಲಹುವರು. ತನ್ನೊಳಗೆ ಎಲ್ಲರನ್ನು ಇಟ್ಟುಕೊಂಡು ಕಾಪಾಡ್ತಾ ಇದ್ದಾನೆ, ತನ್ನೊಳಗೆ ಎಲ್ಲರನ್ನು ಇಟ್ಟುಕೊಂಡು ಕಾಪಾಡ್ತಾ ಇದ್ದಾನೆ. ಅರ್ಥ ಮಾಡಿಕೊಂಡ್ರೆ ದೇವರ ಒಂದು ರಕ್ಷಣೆಯ ರೀತಿ, 4 ವ್ಯಾಪ್ತಿಯ ಒಂದು ವೈಭವ ಎಲ್ಲವನ್ನು ಹೇಳಿದಂತೆ. ಇಷ್ಟು ಹೇಳಿ ಬೇರೆ ಬೇರೆ ಕಡೆಯರ ರೂಪವನ್ನು ಹೇಗೆ ಚಿಂತನೆ ಮಾಡಬೇಕು ಅಂದರೆ, ದಾರು ಪಾಷಾಣಗತ ಪಾವಕ ಬೇರೆ ಬೇರೆ ಇಪ್ಪಂತೆ, ದಾರು ಪಾಷಾಣಗತ ಪಾವಕ ಬೇರೆ ಬೇರೆ ಇಪ್ಪಂತೆ. ದಾರು ಅಂದರೆ ಸೌದೆ, ಪಾಷಾಣ ಅಂದ್ರೆ ಕಲ್ಲು, ಮತ್ತು ಕಲ್ಲಿನಲ್ಲೂ ಬೆಂಕಿ ಇದೆ, ಸೌದೆಯಲ್ಲೂ ಬೆಂಕಿ ಇದೆ, ಸೌದೆಯಲ್ಲಿ ಬೆಂಕಿ ಇದೆ, ಕಲ್ಲಿನಲ್ಲೂ ಬೆಂಕಿ ಇದೆ. ಆದರೆ ಇದರಿಂದ ಬೆಂಕಿ ಬರೋ ರೀತಿ ಬೇರೆ, ಅದರಿಂದ ಬೆಂಕಿ ಬರೋ ರೀತಿ ಬೇರೆ. ಸೌದೆಯಲ್ಲಿ ಬೆಂಕಿ ಇದೆ, ಅದು ಚೆನ್ನಾಗಿ ಮಥನ ಮಾಡಿದಾಗ ಬರುತ್ತೆ. ಮಥನ ಮಾಡಿದ ಅರಣ್ಯ ಮಥನ ಅಂತ ಕರೆ, ಮಥನ ಮಾಡಿದಾಗ ಬೆಂಕಿ ಬರುತ್ತೆ. ಈ ಕಲ್ಲಿನಲ್ಲಿ ಹೊಡೆದಾಗ ಬರುತ್ತೆ, ಮಥನ ಮಾಡಿದ್ರೆ ಬರೋದು, ಜೋರ ಹೊಡಿಬೇಕು, ಆಗ ತಕ್ಷಣ ಬೆಂಕಿ ಬರುತ್ತೆ. ಅಂದ್ರೆ ಬೆಂಕಿ ಇದೆ, ಅದು ಉದ್ಭವ ರೀತಿಯಲ್ಲಿ ವ್ಯತ್ಯಾಸ ಇದೆ. ದಾರು ಪಾಷಾಣಗತ ಭಾವಕ ಬೇರೆ ಬೇರೆ ಇಪ್ಪತ್ತೆ ಕಾರಣ ಕಾರ್ಯಗಳ ಒಳಗಿದ್ದು ಕಾರಣ ಕಾರ್ಯ ನಿಂದೆ. ಈಗ ಕಾರಣ ಕಾರ್ಯದೊಳಗೆ ಎರಡು ಮಥನ ಮಾಡ್ತಾರಲ್ಲ, ದಾರದೊಳಗಿದ್ದ ಒಂದು ಕಾರಣದ ಅಡ್ಡೆ ಬರೋದಿಲ್ಲ, ಎರಡು ದಾರಗಳು ಬೇಕು. ಅದರಲ್ಲಿ ಕಾರ್ಯ ಕಾರಣ, ಯಾವ್ದಾದ್ರು ಒಂದು ಕಾರ್ಯ ಒಂದು ಕಾರಣ, ಹಾಗೆ ಇಲ್ಲವರೆ ಬರೋದಿಲ್ಲ. ಎರಡರೊಳಗೂ ಪರಮಾತ್ಮ ಇದ್ದಾನೆ. ಅದು ಹೊರಗೆ ಬರೋದಾಗ ತಮಾಷೆ ಗೊತ್ತಾ, ಎರಡು ಸೌದೆಯಲ್ಲೂ ಅಗ್ನಿ ಇದೆ, ಮೇದಿನ ಸೌದಲ್ಲಿ ಕಡೆಗಿನ ಸೌದಲ್ಲೂ ಅಗ್ನಿ ಇದೆ. ಮಥನ ಮಾಡಿದಾಗ ಮಾತ್ರ ಒಂದೇ ಅಗ್ನಿ ಕಾಣ, ಇದರಿಂದ ಬೇರೆ ಅದರಿಂದ ಬೇರೆ ಬರೋದಿಲ್ಲ, ಒಂದು ರಿಸಲ್ಟ್ ಒಂದೇ. ಎರಡು ಕಡೆ ಇರತಕ್ಕಂಥ ಬೆಂಕಿ, ಎರಡು ಕಲ್ಲಲ್ಲಿರ್ತಕ್ಕಂಥ ಅಗ್ನಿ ಹೇಗೆ ಒಂದಕ್ಕೊಂದು ಘರ್ಷಣೆಯಾದಾಗ ಹೊರಗೆ ಬರುತ್ತೋ, ಹಾಗೆ ಭಗವಂತ ಕಾರ್ಯರೂಪದಲ್ಲೂ ಇದ್ದಾನೆ, ಕಾರಣರೂಪದಲ್ಲೂ ಇದ್ದಾನೆ. ಬೇರೆ ಬೇರೆ ಪಂಚ ಕಾರಣ ಕಾರ್ಯಗಳ ಒಳಗಿದ್ದು ಕಾರಣ ಕಾರ್ಯ ನಿಂದೆನೆ, ಕಾರಣ ಕಾರ್ಯ ನಿಂದೆನೆ, ಕಾರಣ ರೂಪ ಕಾರ್ಯರೂಪ ಹೆಸರನ್ನು ಹೊಂದಿ ತೋರಿಕೊಳ್ಳದೆ ಎಲ್ಲರೂ. ಅಲ್ಲಿ ಗೊತ್ತಾಗೋದಿಲ್ಲ ಯಾವ್ದು ಕಾರ್ಯ ಯಾವ್ದು ಕಾರಣ ಗೊತ್ತಾಗೋದಿಲ್ಲ. ಮತ್ತೆ ಯಾವ ಕಲ್ಲಿಂದ ಬಂದು ಬೆಂಕಿ ಹೇಳೋದಕ್ಕಾಗತ್ತಾ? ಸಾಧ್ಯ ಇಲ್ಲ. ಅದೇ ರೀತಿ ಯಾವ ಸೌದೆಯಿಂದ ಬಂದು ಹೇಳೋದಕ್ಕಾಗೋದೇ ಇಲ್ಲ. ಆದ್ರೆ ಇರೋದು ನಿಜ, ಒಂದು ಕಾರ್ಯ ಹೌದು, ಒಂದು ಕಾರಣ ಹೌದು. ಆ ರೀತಿ ನಮಗೆ ಅದಲ್ಲಿ ಅರ್ಥ ಆಗೋದು, ಇಲ್ಲೂ ಹಾಗೆ ಅರ್ಥ ಆಗೋದಿಲ್ಲ. ನಮಗೆ ರಿಸಲ್ಟ್ ಕಂಡಿದೆ, ಕಾರ್ಯಕಾರಣ ರೂಪ ಅರ್ಥ ಆಗಲಿಲ್ಲ. ಒಳ್ಳೆ ದೃಷ್ಟಾಂತ ಇದೆ. ಅದೇ ರೀತಿ ಇದೆ, ದೇವರು ಮಾಡೋದು ಕಂಡಿದೆ, ಮಾಡಿಸೋದು ಕಂಡಿದೆ, ಯಾವ್ದು ಕಾರಣ ರೂಪ ಯಾವ್ದು ಕಾರ್ಯರೂಪ ನಮಗೆ ಅರ್ಥನೇ ಆಗೋದಿಲ್ಲ. ಆ ರೀತಿ ದೇವರಿದ್ದಾನೆ. ಎಲ್ಲರೊಳು ವ್ಯಾಪಾರ ಮಾಡುವ ಯೋಗ್ಯತೆಗಳ ಅನುಸಾರ ಫಲಗಳನ್ನು ಉಣಿಸಿ ಸಂತೈಸುವ ಕೃಪಾಪಾತ್ರ. ಫಲ ಮಾತ್ರ ಅವನು ಕೊಡೋದು ಯೋಗ್ಯತೆಯನ್ನು ಅನುಸರಿಸಿ, ಫಲ ಕೊಡೋದು ಯೋಗ್ಯತೆಗಳು ಅನುಸರಿಸಿ. ಈಗ ಕ್ವಶನ್ ಪೇಪರ್ ಕೊಡೋದು ಎಲ್ಲರಿಗೂ ಕಾಮನ್ ಸಿಗ್, ಆನ್ಸರ್ ಪೇಪರ್ ಕೊಡೋದು ಎಲ್ಲರಿಗೂ ಕಾಮನ್, ಮಾರ್ಕ್ಸ್ ಕೊಡೋದು ಕಾಮನ್ ಆದರೆ ಪರೀಕ್ಷೆ ಮಾಡಿ ಉಪಯೋಗನೇ ಇಲ್ಲ. ಮಾರ್ಕ್ಸು ಕಾಮನ್ ಕೊಟ್ಟುಬಿಟ್ರೆ ಯಾರು ಪರೀಕ್ಷೆ ಮಾಡಬೇಕಾದ ಕಾರಣ ಇರಲಿಲ್ಲ, ಅಲ್ಲಿ ಮಾತ್ರ ಚೇಂಜ್ ಮಾಡಿ. ಅದೇ ರೀತಿ ಪರಮಾತ್ಮ ಕಾರ್ಯರೂಪದಲ್ಲಿದ್ದಾನೆ, ಕಾರಣರೂಪದಲ್ಲಿದ್ದಾರೆ. ಫಲಗಳನ್ನು ಮಾತ್ರ ಕೊಡಬೇಕಾದ್ರೆ ಅವರ ಯೋಗ್ಯತೆಯನ್ನು ಅನುಸರಿಸಿ ಕೊಡ್ತಾರೆ. ಇದು ಮ್ಯಾಜಿಕ್. ಇದು ಎಲ್ಲರೂ ಪ್ರಶ್ನೆ ಕೇಳ ಉತ್ತರ ಕೊಡಬೇಕಾಗಿದೆ. ಮತ್ತೆ ಇಂಟರ್ಮೀಡಿಯೇಟ್ ಈಗ ಮಾಡ್ತಾರಲ್ಲ, ಎಕ್ಸಾಮ್ಗಳು ಯಾಕೆ ಹಾಗೆ ಮಾಡೋದಿಲ್ಲ ಅಂದರೆ ಅದೇ ವೈಶಿಷ್ಟ್ಯ. ಒಬ್ಬನೇ ಆಗಿರ್ತಾರೆ ಮೂರು ಎಷ್ಟೊತ್ತಂತೆ, ಸ್ಮಾಲ್ ಇನ್ಸ್ಟಿಟ್ಯೂಷನ್ ಅವನೇ ಪೇಪರ್ ಸೆಟ್ಟರು, ಅವನೇ ಇಂಟರ್ಮೀಡಿಯೇಟರು, ಅವನೇ ಎಕ್ಸಾಮಿನರು. ಆದರೆ ರೋಲ್ ಮಾತ್ರ ಬೇರೆ ಬೇರೆ ಬಂದು, ರೋಲ್ ಮಾತ್ರ ಟೋಟಲಿ ಡಿಫರೆಂಟ್. ಇಲ್ಲಿ ಕೊಡಬೇಕು ಪ್ರಶ್ನೆ ಪೇಪರ್ ಕೊಡಬೇಕಾದ್ರೆ ನೋ ಚೇಂಜ್, ಅಂದರೆ ನೋ ಚೇಂಜ್ ಇಸ್ಕೋಬೇಕಾದ್ರೆ ನೋ ಚೇಂಜ್. ಆದರೆ ಯಾವ್ದೇ ಮಾಡ್ಬೇಕಾದ್ರೆ ಎಲ್ಲ ಚೇಂಜ್ ಆಗುತ್ತೆ. ಯೋಗ್ಯತೆ ಯಾವ್ದು ಕೌಂಟ್ ಆಗುತ್ತೆ, ಯಾವುದು ಕೌಂಟ್ ಆಗೋದಿಲ್ಲ, ಯೋಗ್ಯತೆ ಮಾತ್ರ ಕೌಂಟ್ ಆಗುತ್ತೆ. ಇದು ಅರ್ಥ ಮಾಡಿಕೊಂಡ್ರೆ ದೇವರ ವ್ಯಾಪಾರ ಹೇಗಿದೆ, ಅಲ್ಲಿ ಎಕ್ಸಾಮಲ್ಲಿ ಎಷ್ಟೋ ಕಡೆಗೆ ಬೇರೆಯವರಿರೋ ಚಾನ್ಸಸ್ ಇದೆ. ಆದರೆ ದೇವರು ಒಬ್ಬನೇ ಆಗಿ ಎಲ್ಲದರಲ್ಲೂ ವ್ಯತ್ಯಾಸವನ್ನು ತೋರಿಸ್ತಾನೆ ಎಂಬುದು ಅವನ ವೈಭವ. ಸಂತೈಸುವ ಕೃಪಾಪಾತ್ರ, ಊರ್ಮಿಗಳ ಓಲಿಪ್ಪ, ಕರ್ಮ ವಿಕರ್ಮಜನ್ಯ ಫಲಾಫಲಂಗಳ ನಿರ್ಮಲಾತ್ಮನು ಮಾಡಿ ಮಾಡಿಸಿ ಉಂಡುಣಿಸುತ್ತಿಪ್ಪ. ನಿರ್ಮಮ ನಿರಾಮಯ ನಿರಾಶ್ರಯ ಧರ್ಮವಿತು ಧರ್ಮಾತ್ಮ ಧರ್ಮಗ ದುರ್ಮತಿ ಜನರ ವಲ್ಲನು ಅಪ್ರತಿಮಲ್ಲ ಶ್ರೀನಲ್ಲ. ಕರ್ಮದ ಬಗ್ಗೆ ಒಂದು ಹೊಸ ಮಾಹಿತಿಯನ್ನು ಕೊಡ್ತಾನೆ. ಊರ್ಮಿಗಳ ಓಲಿಪ್ಪ, ಕರ್ಮ ವಿಕರ್ಮಜನ್ಯ ಫಲಾಫಲಂಗಳ, ಕರ್ಮ ವಿಕರ್ಮ ಜನ್ಯ ಫಲ ಅಫಲ, ಎಷ್ಟು ಪದ ಉಪಯೋಗಿಸ್ತಾರೆ. ಕರ್ಮ ವಿಕರ್ಮ ಜನ್ಯ ಫಲ ಅಫಲ, ಕರ್ಮ ಅಂದರೆ ಮಾಡಬೇಕಾದ, ವಿಕರ್ಮ ಅಂದರೆ ಮಾಡಬಾರದ ಕರ್ಮ, ವಿ ಕರ್ಮ ಅಂದರೆ ನಿಷಿದ್ಧ ಕರ್ಮ, ಜನ್ಯ ಅಂದರೆ ಹುಟ್ಟತಕ್ಕಂತಹ, ಫಲ ಅಂದರೆ ಕರ್ಮಜನ್ಯ ಫಲ, ವಿಕರ್ಮಜನ್ಯ ಅಫಲ, ರೆಸ್ಪೆಕ್ಟಿವ್ಲಿ ತಗೋಬೇಕಾಗ. ಕರ್ಮ ಕರ್ಮ ವಿಕರ್ಮ ಜನ್ಯ ಫಲ ಅಫಲಗಳನ್ನು, ಎಷ್ಟು ಸಂಸ್ಕೃತ ಪದ ಸೂಚಿಸಿದ್ದಾರೆ ದಾಸರದಲ್ಲಿ. ಹೆಸರಿಗೆ ಕನ್ನಡ, ಸೂರ್ಯ ಸಂಸ್ಕೃತಮಯ. ಆ ಮೂಲಕವಾಗಿ ದಾಸ ಹೇಳ್ತಾರೆ, ಈ ಪದಗಳೆಲ್ಲ ಶಾಸ್ತ್ರೀಯ ಪದಗಳು, ಇದರಲ್ಲಿ ಭಗವದ್ಗೀತೆಯಲ್ಲಿ ಬರುತ್ತೆ. ಕರ್ಮಣ್ಯಕರ್ಮಯ ಪ್ರಶ್ನೆ ಅಕರ್ಮಣಿಟ್ಟ ಕರ್ಮಯ, ಅದಕ್ಕೆ ಆನಾ ಕರ್ಮಣೋಗತಿ ಎಂದು ಭಗವಂತ ಹೇಳ್ತಾರೆ. ಅದೆಲ್ಲವನ್ನು ಸೇರಿಸಿ ಇವೆಲ್ಲ ಹೇಗಿವೆ ಗೊತ್ತಾ, ಕರ್ಮ ಅಕರ್ಮ, ಕರ್ಮ ಫಲ ವಿಕರ್ಮ ಫಲ ಹೇಗಿದೆ ಅಂದರೆ, ಊರ್ಮಿಗಳ ಓಲಿಪ್ಪ, ಸಮುದ್ರದ ಅಲೆಗಳು ಹೇಗೋ ಹಾಕಿ, ಅಲೆಗಳು ಸ್ಟಾಪ್ ಆಗೋದು ನೋಡಿದ್ದೀರಾ ನೀವೀಗ, ಬರ್ತಾ ಇರುತ್ತೆ ಬರ್ತಾ ಇರುತ್ತೆ, ಹೋಗೋದು ಬರೋದು ಹೋಗೋದು ಬರೋದು, ನಡದೇ ಇರೋದು. ಕರ್ಮಾಚರಣೆ ಎಂಬುದು ಏನದು, ಸತತ ನಡದೇ ಇರಬೇಕು. ಅದು ಯಾವ ಕರ್ಮಾಚರಣೆ ಮಾಡಿದ್ರೆ ಮನುಷ್ಯ ಎಲ್ಲಕ್ಕೆ ಸಾಧ್ಯ ಇಲ್ಲ. ಈಗ ಜಾತುತಿಷ್ಠ ಜಕರ್ಮಕೃತ, ಭಗವಂತ ಗೀತೆಯಲ್ಲಿ ಹೇಳ್ತಾರೆ, ಜಗತ್ತಿನೊಳಗೆ ಯಾವುದೇ ಒಬ್ಬ ವ್ಯಕ್ತಿ ಏನನ್ನೂ ಕರ್ಮ ಮಾಡದೆ ಒಂದು ಕ್ಷಣ ಕೂಡ ಇರಲಿಕ್ಕಾಗೋದಿಲ್ಲ. ಇದು ಗೀತೆ ಹೇಳಿದ ಮಾತು. ಯಾವುದೇ ಒಂದು ಕರ್ಮ ಮಾಡದೆ ಯಾವ ವ್ಯಕ್ತಿ ಎಂದೂ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಏನಾರು ಮಾಡ್ತಾ ಇರ್ತಾರೆ, ತೀರ್ ಹತ್ತು ನೋಡಿದಾಗ ಮೂಮೆಂಟ್ ಉಸಿರಾಟ ಕಾಣುತ್ತೆ, ಮೊದಲಾಗ್ತಾರೆ ಇದು ಮಾಡ್ತಾರೆ, ಎಲ್ಲೂ ಚೇಂಜಸ್, ಸತತ ಏನಾರು ಮಾಡ್ತಾ ಇರ್ತಾನೆ. ಅದರಿಂದ ಸುಮ್ಮನೆ ಕೊಡ್ಲಿಕ್ಕಾಗೋದಿಲ್ಲ, ಬದುಕಿದ್ರೆ ಸುಮ್ಮನೆ ಕೂತ ಸತ್ತೋಗಿದ್ದಾರೆ, ಸುಮ್ಮನೆ ಸುಮ್ಮನೆ ಟೋಟಲಿ ಸುಮ್ಮನೆ ಕೂತಿದ್ದಾರೆ ಅಂದ್ರೆ ಗಾನ್ ಅಂತಾನೆ. ಅದಕ್ಕೆ ವಿಕರ್ಮ ಹೇಳ್ಬೇಕಾದ್ರೆ ಉರ್ಮೆಗಳ ಓಲಿಪ್ಪ. ಉರ್ಮೆಯವು ಶುದ್ಧ ಸಂಸ್ಕೃತ ಪದ. ಉರ್ಮೆಗಳು ಅಲೆಗಳು, ಅಲೆಗಳಂತೆ ಇರತಕ್ಕಂತಹ ಕರ್ಮ ವಿಕರ್ಮ ಜನ್ಯ ಫಲ ಅಫಲಂಗಳ ನಿರ್ಮಲಾತ್ಮನು ಮಾಡಿ ಮಾಡಿಸಿ ಉಂಡು ಉಣಿಸುತ್ತಿಪ್ಪ. ಮಾಡಿ ಮಾಡಿಸಿ ಉಂಡು ಉಣಿಸುದ ಲಿಪ್ಪ. ಮಾಡ್ತಾನೆ ಮಾಡಿಸ್ತಾನೆ, ಉಣ್ತಾನೆ ಉಣಿಸ್ತಾನೆ, ಮಾಡ್ತಾನೆ ಮಾಡಿಸ್ತಾನೆ, ಉಣ್ತಾನೆ ಉಣಿಸ್ತಾನೆ. ಇಷ್ಟು ಕೆಲಸ ಕರ್ಮ ಅಕರ್ಮ, ಮಾಡು ಮಾಡಿಸು ಉಂಡು ಉಣಿಸು, ಇಡೀ ಕಾರಣ ಕಾರ್ಯ. ಇಷ್ಟೆಲ್ಲ ಕಲ್ಪನೆ ಇದ್ದಾಗ ದೇವರ ರೋಲ್ ಎಷ್ಟು ದೊಡ್ಡದು ಎಂಬುದನ್ನ ಊಹಿಸಬಹುದು. ನಿರ್ಮಮ ನಿರಾಮಯ ಇಷ್ಟು ಮಾಡ್ತಾನಲ್ಲ, ಮಮಕಾರ ಇದೆಯಾ ಅವನಿಗೆ? ಒಂದು ಮಾಡಿದ್ರೆ ಮಮಕಾರ ಬರುತ್ತೆ, ಇಷ್ಟು ಮಾಡಿ ಮಮಕಾರ ಇಲ್ಲ. ನಿರ್ಮಮ ಮಮಕಾರ ರಹಿತ, ನಿರಾಮಯ ಆಮಯ ಅಂದ್ರೆ ದೋಷ, ನಿರಾಮಯ ನಿರ್ದೋಷ, ನಿರಾಶ್ರಯ ಯಾರನ್ನು ಅವಲಂಬಿಸಿಲ್ಲ. ಎಷ್ಟೋ ಕೆಲಸಗಳನ್ನು ಮಾಡಿದ್ರು ಆಶ್ರಯದಿಂದ ಮಾಡ್ತಾರೆ, ಕಾರ್ಯ ದೇವರಿಗೆ ಯಾವ ಆಶ್ರಯನೂ ಇಲ್ಲ. ಧರ್ಮವಿದ್ದ ಧರ್ಮವನ್ನು ಬಲ್ಲವನು, ಧರ್ಮಾತ್ಮ ಧರ್ಮ ಸ್ವರೂಪನಾದವನು, ಧರ್ಮಗ ಧರ್ಮದೊಳಗಿರ್ತಕ್ಕಂಥವನು. ದುರ್ಮತಿ ಜನರೊಲ್ಲ ಹಿಂದೆ ಬಂದಿತ್ತು, ಕುಲ್ಲಮಾನವರೊಲ್ಲರ ಪ್ರತಿಮಲ್ಲ ಜಗಕ್ಕೆಲ್ಲ. ದುರ್ಮತಿ ಜನರೊಲ್ಲ, ಯಾರು ಕೆಟ್ಟ ಬುದ್ಧಿ ಜನ ಇರ್ತಾರೋ ದೇವರ ಮನೆಗೆ ಪ್ರಿಯನಾಗೋದಿಲ್ಲ. ಸುಮತಿ ಜನಗಳು ಪರಮಾತ್ಮನಿಗೆ ಪ್ರಿಯ, ದುರ್ಮತಿ ಜನಗಳು ಅಪ್ರಿಯ. ಅದಕ್ಕೆ ನಾವು ದೇವರಿಗೆ ಪ್ರಿಯರಾಗಬೇಕಾದ್ರೆ ಒಳ್ಳೆ ಜ್ಞಾನ ಹೊಂದಿದ್ರೆ ಪ್ರಿಯ ಆಗ್ತದೆ, ಕೆಟ್ಟ ಜ್ಞಾನ ಹೊಂದಿದ್ರೆ ಅಪ್ರಿಯರಾಗ್ತದೆ. ಆದ್ದರಿಂದ ಜ್ಞಾನಕ್ಕೂ ಭಗವಂತನಿಗೆ ಪ್ರೀತಿಗೂ ಸಂಬಂಧ ಇರೋದ್ರಿಂದ ಸದಾಕಾಲವೂ ಕೂಡ ಒಳ್ಳೆ ಜ್ಞಾನ ಹೊಂದಬೇಕಾದದ್ದು ನಮಗೆ ಮುಖ್ಯ. ಸುಮತಿ ದುರ್ಮತಿ, ಸುಮತಿಯ ಬಗ್ಗೆ ವಾಯುಸ್ತುತಿಯಲ್ಲಿ ಕೇಳಿದ್ದೆ. ಆಯಮೇಹ ಸುಮತಿಂ ವಾಯುದೇವೋ ವಿದಧ್ಯ ತಧ್ಯಾತ್ಮ ಜ್ಞಾನ ನೇತ ಯತಿವರ ಮಹಿತೋ ಭೂಮಿಭೂಷಾ ಮಣಿರ್ಮೆ ಸುಮತಿಂ ದಧ್ಯಾತ್ ಅಂತ. ಈ ಪದ ನೋಡಿದಾಗ ಸುಮತಿಯ ವೈಭವ ಗೊತ್ತಾಗುತ್ತೆ. ದುರ್ಮತಿ ಜನರೊಲ್ಲ, ಸುಮತಿ ಜನರನ್ನ ಬಿಡಲೊಲ್ಲ, ಯಾವಾಗಲೂ ಇಟ್ಕೊಂಡಿರ್ತಾರೆ. ಒಲ್ಲ ಅಪ್ರತಿಮಲ್ಲ ಜಗಕ್ಕೆಲ್ಲ, ಮಲ್ಲ ಪ್ರತಿಮಲ್ಲ ಅಪ್ರತಿಮಲ್ಲ. ಮಲ್ಲ ಅಂದ್ರೆ ಜಟ್ಟಿ, ಪ್ರತಿಮಲ್ಲ ಅಂದ್ರೆ ಎದುರು ಜಟ್ಟಿ, ಅಪ್ರತಿಮಲ್ಲ ಅಂದ್ರೆ ಎದುರಾಳಿ ಜಟ್ಟಿ ಇಲ್ಲದೆ ಇರತಕ್ಕಂಥವ್ರು, ಎದುರಿಲ್ಲದವನು ಅಂತ. ಅವನಿಗೆ ಯಾರು ಕೂಡ ಎದುರಿಲ್ಲ ಸಾಧ್ಯವೇ ಇಲ್ಲ ಅಂತ ಒಂದು ಅಸಾಮಾನ್ಯ ಶೂರ ಭಗವಂತ. ದುರ್ಮತಿ ಜನರೊಲ್ಲರ ಅಪ್ರತಿಮಲ್ಲ ಜಗಕ್ಕೆಲ್ಲ. ಇಲ್ಲಿ ಧರ್ಮ ಧರ್ಮವಿತ್ತಂತ ಕರೆದ ವಿಷ್ಣು ಸಹಸ್ರಾಮ ಧರ್ಮವಿದುತ್ತಮ, ಧರ್ಮೋ ಧರ್ಮವಿದುತ್ತಮ. ಆ ಪದಗಳನ್ನು ಹಾಗೆ ಉಪಯೋಗಿಸ್ತಾರೆ, ಇದ್ರೆ ಹತ್ತಾರು ಕಡೆ ಉಪಯೋಗಿಸ್ತಾರೆ. ಯಾಕೆ ವಿಷ್ಣು ಸಹಸ್ರನಾಮದ ಪದಗಳನ್ನು ಪ್ರತ್ಯೇಕ ಪ್ರತ್ಯೇಕ ಉಪಯೋಗಿಸೋದು ಒಂದು, ನಾಮಗಳನ್ನು ಹಾಗಾಗೆ ಉಪಯೋಗಿಸೋದು ಇನ್ನೊಂದು. ಜಗ್ಜೀತಿಯಾಗಿ ಉಪಯೋಗಿಸ್ತಾರೆ, ಮತ್ತೆ ಮಹರ್ಷಿ ಕಪಿಲಾಚಾರ್ಯ ಹಾಗೆ ಇದು ಹಾಗೆ. ಇದರಿಂದ ಏನು ಗೊತ್ತಾಯಿತು, ದೇವರು ಎಲ್ಲವನ್ನೂ ಮಾಡಿಸ್ತಾನೆ, ಆದರೆ ಅವನಿಗೆ ಈಡು ಯಾರೂ ಇಲ್ಲ, ಸ್ವಾತಂತ್ರ್ಯನೇ ಮಾಡ್ತಾನೆ. ಹುಡುಗವ್ರು ಎಲ್ಲೇ ಮಾಡಿದ್ರು ಎದ್ದು ಅಸ್ವಾತಂತ್ರ್ಯ ಕಾಣ್ತಾ ಇದೆ, ಪ್ರತಿಯೊಬ್ಬರಲ್ಲೂ ಕೂಡ ಅಸ್ವಾತಂತ್ರ್ಯ ಎದ್ದು ಕಾಣುತ್ತೆ. ಆದರೆ ದೇವರಲ್ಲಿ ಮಾತ್ರ ಅಸ್ವಾತಂತ್ರ್ಯ ಹೆಸರು ಇದೆ, ಅದನ್ನು ಎಲ್ಲ ಕಡೆ ನೋಡ್ಬೋದು. ಇವತ್ತು ನಾವು ಮಾಡ್ತೇವೆ ಅಂತ ಎಷ್ಟು ಹತ್ಕೊಂಡ್ರೂ ಕೂಡ ಡಿಪೆಂಡೆನ್ಸ್ ಇದ್ದೇ ಇದೆ. ಓನ್ ಕಾರ್ ಇರ್ಬೋದು, ರೋಡ್ ಇರ್ಬೋದು, ಎಲ್ಲ ವ್ಯವಸ್ಥೆ ಇರ್ಬೋದು, ಎಷ್ಟೊತ್ತಿಗೆ ಬರೋದಂದ್ರೆ ಆದಷ್ಟು ಟ್ರೈ ಮಾಡ್ತೀನಿ ಅಂತ ಬರೀ ಇನ್ನೇನು ಹೇಳೋಕ್ಕಾಗಲ್ಲ. ಗ್ಯಾರಂಟಿ ಬರ್ತೀರ ಅಂತ ಹೇಳೋಕ್ಕಾಗಲ್ಲ, ಏನಾಗುತ್ತೆ ಯಾರಿಗೂ ಊರೋಸ್ತಂತ. ಯಾಕೆ ಮನುಷ್ಯನಿಗೆ ಗೊತ್ತು, ತನ್ನ ಅನೇಕ ಕಾರಣದಿಂದ ತಾವು ನಡೆಯ ನಡೆಸಿ ಹೇಳೋದಕ್ಕಾಗೋದಿಲ್ಲ. ಅಕಸ್ಮಾತ್ ಬಂದ್ರೆ ಎಲ್ಲ ಅನುಕೂಲ ಇತ್ತು ಬಂದೆ ಅಂತ ಹೇಳಿದ್ರೆ, ನೀನು ಹೇಳ್ಬೇಕಾ ಎಲ್ಲ ಅನುಕೂಲ ಇತ್ತು ಬಂದೆ. ಇದರಿಂದ ನಮಗೆ ಗೊತ್ತಾಗೋದೇನೆಂದರೆ ನಾವು ಮಾಡೇ ಮಾಡ್ತೀವಿ ಅಂತ ಅನುಭವ ನಮ್ಗೆ ಯಾರಿಗೂ ಬಂದಿಲ್ಲ. ನಾನು ಬಂದಿದೆ ಅಂತ ಹೇಳಿ ಸುಳ್ಳು ಹೇಳ್ಕೊಂಡಾಗ ಏನೋ ಹೇಳ್ತೇವೆ ಅಂತ ಯಾರು ಹೇಳಿದ್ರೆ ಸುಳ್ಳು ಹೇಳ್ತೇವೆ ಅಷ್ಟೇ, ಹೊರತು ಸತ್ಯವಾಗಿ ಹೇಳೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆದರೆ ದೇವರು ಮಾತ್ರ ಏನು ಮಾಡ್ತಾನೆ, ಖಂಡಿತ ಕೆಲಸ ಮಾಡೇ ಮಾಡ್ತಾನೆ. ಇದು ದೇವರಿಗೂ ನಮಗಿರ್ತಕ್ಕ ವ್ಯತ್ಯಾಸವನ್ನು ಅನುಸಂಧಾನಕ್ಕೆ ತರಲಿಕ್ಕೆ ಈ ಮಾತು ಬಹಳ ಮುಖ್ಯ. ಅಪ್ರತಿಮಲ್ಲ ಪರಮಾತ್ಮ, ಅವರು ಯಾರೂ ಈಡಾಗಲು ಸಾಧ್ಯವೇ ಇಲ್ಲ, ಎದುರಾಳಿಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ತೋರಿಸಿದೆ, ಎಲ್ಲಾದರೂ ಕೂಡ ಇದು ಸೂರ್ಯ ಇರಬೇಕಾದ್ರೆ ಕರ್ತ ಸೃಷ್ಟಿ ಮಾಡೋಕೆ ಸಾಧ್ಯ ಇತ್ತೆ, ಇಮ್ಯಾಜಿನ್ ಮಾಡೋಕ್ಕಾಗಲಿ. ಆದರೆ ಕೃಷ್ಣ ಎಂತ ತೋರಿದ್ರೆ ಸೂರ್ಯ ಮುಳಿದ ವಾತಾವರಣ ಸೃಷ್ಟಿ ಮಾಡಿದ್ರು. ಜೈದ್ರಥ ದುರ್ಯೋಧನ ಎಲ್ಲರೂ ಬಂದವರು, ಓ ಸೂರ್ಯ ಮುಳಿದ ಅಂತ ಕುಡುಕೋತ ಬಂದರು. ಆಮೇಲೆ ನೋಡಿದ್ರೆ ಸೂರ್ಯ ಹಾಗೆ ಇದ್ದ, ಜೈದ್ರಥ ಸತ್ತ, ಸೂರ್ಯ ಮತ್ತೆ ಕಾಲಿ. ಇದು ಯಾರಿಗೆ ಸಾಧ್ಯ ಇತ್ತಿದು? ಸೂರ್ಯನು ಇಷ್ಟಪಟ್ಟರೆ ಮಾಡಕ್ಕೆ ಬರೋದಿಲ್ಲ, ಸೂರ್ಯನು ಇಷ್ಟಪಟ್ಟರೆ ಮಾಡಕ್ಕೆ ಬರೋದಿಲ್ಲ. ಯಾಕೆ ದೇವರ ಅಧೀನ ಅಂತ, ಅದು ದೇವರ ಕೆಲಸವನ್ನು ಮಾಡ್ತಾರೆ. ಆ ದುರ್ಯೋಧನಿಗೆ ಅರ್ಥ ಆಗಲಿಲ್ಲ, ಅದೇ ಸೂರ್ಯ ಮುಳಿದ ಅಂದರೆ ಭೂತವತ್ಕರ್ತಿ ಏನು ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಂಡ. ಅದು ಸೂರ್ಯನ ಒಳಗೆ ದೇವರಿದ್ದಾನೆ ಅಂತ ಕನ್ಸೆಪ್ಟ್ ಇದ್ದಿದ್ರೆ ಈ ಭಯ ಕಾರಣ ಆಗ್ತಿರಲಿಲ್ಲ. ದುರ್ಮತಿ ಜನರೊಲ್ಲ ನಪ್ರತಿ ಮಲ್ಲ ಜಗಕ್ಕೆ ಸ್ತ್ರೀನಲ್ಲ, ಸ್ತ್ರೀನಲ್ಲ, ಸ್ತ್ರೀ ಅಂದ್ರೆ ಮಹಾಲಕ್ಷ್ಮಿ, ನಲ್ಲ ಅಂದ್ರೆ ಪತಿ, ನಲ್ಲ ನಲ್ಲೆ ಎನ್ನ ಪದಗಳನ್ನು ಕೇಳಿರ್ತೀವಿ. ಸ್ತ್ರೀನಲ್ಲ, ಸ್ತ್ರೀ ಮಹಾಲಕ್ಷ್ಮಿಗೆ ನಲ್ಲ, ಸ್ತ್ರೀ ಎಂಪತಿ. ಸೊ ನ್ಯಾಯಸುದೇ ಮೊದಲ ಮಾತು, ಸ್ತ್ರೀ ಎಂಪತ್ತೆ ನಿತ್ಯಾಗಣಿತ ಗುಣ ಮಾಣಿಕ್ಯ ವಿಧದ ಪ್ರಭಾ. ಜಲದ ಪಡಬಾನಡಗಳು ಅಂಬುಜಿ ಜಲವನು ಉಂಬವು, ಅಬ್ದ ಮಡೆಗರೆದು ಇಡೆಗೆ ಶಾಂತಿಯನ್ನು ಈಗುವುದು, ಅನಲನು ತಾನೇ ಮುಂಚಿಪದು. ತಿಳಿಬು ದೀಪರಿಯಲ್ಲಿ ಲಕ್ಷ್ಮೀ ನಿಲಯ, ಗುಣಕೃತ ಕರ್ಮಜ ಫಲ, ಅಫಲಗಳನ್ನು ಉಂಡು ಉಣಿಸುವನು ಸರ್ವಗ ಸರ್ವಜೀವನಿಗೆ. ಒಂದು ತತ್ವವನ್ನು ದೃಷ್ಟಾಂತಪೂರ್ವಕ ಹೇಳ್ತಾರೆ. ಉಂಡುಣಿಸುವನು ಉಂಡುಣಿಸುವನು ಅಂತ ಹೇಳ್ತಾರಲ್ಲ, ಅದು ಹೇಗೆ ಸಾಧ್ಯ ಇದು? ಉಣ್ಣೋದು ಉಣಿಸೋದು ಎರಡು ಹೇಗೆ ಸಾಧ್ಯ ಅಂದರೆ ಬಿಡಿಸಿ ಹೇಳ್ತಾರೆ, ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ಉಂಡಕ್ಕೂ ಬರುತ್ತೆ, ಉಣಿಸಕ್ಕೂ ಬರುತ್ತೆ. ಉಳ್ಳೋ ಕೇಸ್ ಯಾವುದು, ಉಣಿಸೋ ಕೇಸ್ ಯಾವುದು ಅನ್ನೋದನ್ನು ತೋರಿಸ್ತಾರೆ. ಜಲದ ಬಡಬಾನಳಗಳು ಅಂಬುದಿ ಜಲವನು ಉಂಬವು. ಜಲದ ಅಂದರೆ ಮೇಘ, ಬಡಬಾನಳ ಅಂದರೆ ಸಮುದ್ರದೊಳಗಿರ್ತಕ್ಕಂಥ ಒಂದು ಬೆಂಕಿ. ಸಮುದ್ರದೊಳಗೆ ಬೆಂಕಿ ಇದೆ, ಮೋಡ ಮೇಲೆ ಜಲದ ಸಮುದ್ರ ನೀರನ್ನು ಹಿರ್ಕೊಂಡು ಮೋಡ ಆಗ ಬಡವಾನಲ್ಲ ನೀರನ್ನು ಒಳಗಿದ್ದೇ ಅದನ್ನ ಆಪರೇಟ್ ಮಾಡ್ತಾ ಇರುತ್ತೆ ಒಳಗಡೆ. ಅಂದರೆ ನೀರು ಎರಡು ರೀತಿ ಹೋಗುತ್ತೆ, ಒಂದು ಮೇಘವಾಗಿ ಹೋಗುತ್ತೆ, ಇನ್ನೊಂದು ಜಲವಾನಲ್ಲ ಅದನ್ನು ಕುದಿಸಿಬಿಟ್ಟು ಆಪರೇಟ್ ಮಾಡುತ್ತೆ. ಇಲ್ಲಿ ಕುದಿಸಿ ಆಪರೇಟ್ ಮಾಡೋದೆಲ್ಲ ಉಂಡೋದು, ಮೇಲೆ ಕೊಡುತ್ತೆ ಮೇಘ ಏನು ಮಾಡುತ್ತೆ ನೀರನ್ನು ವಾಪಸ್ ಕೊಡುತ್ತೆ, ಉಣಿಸೋದು. ಮೇಘ ನೀರನ್ನು ಉಣಿಸುತ್ತೆ, ಆ ಬಡವಾನಲ್ಲ ತಾನೇ ಉಂಡು ಬಿಡುತ್ತೆ, ಹೊರಗೆ ಕೊಡೋದಿಲ್ಲ, ನೋಡಿ ಉಂಡು ಬಿಡುತ್ತೆ. ನೀವು ಹೀಗೆ ಮಾಡ್ತಾನೆ, ಏನು ಹಾಗೆ ಅಂದರೆ ಮತ್ತೆ ಬಿಡಿಸ್ತಾನೆ. ಅಬ್ದ ಮಳೆಗರೆದು ಇಳೆಗೆ ಶಾಂತಿಯ ನೀರು. ಅಬ್ದ ಅಬ್ದ ಅಂದ್ರೆ ಅಬ್ಬದ ನೀರು ಕೊಡೋದು ಅಂತ, ಜಲದ ಅಂದ್ರೆ ಒಂದು ಅಬ್ಬದ ಅಂದ್ರೂ ಒಂದು ಮೇಘ ನೀರನ್ನು ಕೊಡುತ್ತೆ, ಅದು ಉಣಿಸುವುದ್ರ ದೃಷ್ಟಾಂತ. ಆದ್ರೆ ಬಡವಾನಲ ತಾನೇ ತಿಂದು ಬಿಡುತ್ತೆ, ಬಡವಾನದ ಶಾಂತಿಯ ನೀವದು ಅನಲನ್ನು ತಾನೇ ಬುಂಜಿಪುದು. ಹಿಡಿಬುದಿ ಪರಿಯಲ್ಲಿ ಲಕ್ಷ್ಮೀ ನಿಲಯ ಗುಣಕೃತ ಕರ್ಮಜ ಫಲಾಫಲಗಳ ಉಂಡು ಉಣಿಸುವುದು. ಪರಮಾತ್ಮ ಈ ರೀತಿಯಾಗಿ ದೇವರು ಮಾಡತಕ್ಕಂಥ ಕರ್ಮಗಳ ಫಲವನ್ನು ಉಂಡು ಉಣಿಸ್ತಾನೆ. ಯಾವುದಕ್ಕೆ ಯಾವ ದೃಷ್ಟಾಂತ ಅಂದರೆ ಸರ್ವಗ ಸರ್ವ ಜೀವರಿಗೆ. ಸರ್ವಗ ಸರ್ವತ್ರ ಗಚ್ಚಲಿ ಇದೆ, ಸರ್ವಗ ಸರ್ವತ್ರ ಇರತಕ್ಕಂಥ ಪರಮಾತ್ಮ ಸರ್ವ ಜೀವರಿಗೆ ಎಲ್ಲ ಜೀವರಿಗೂ ಕೂಡ ಈ ರೀತಿ ಮಾಡ್ತಾನೆ. ಇಲ್ಲಿ ಉಣ್ತಾನೆ, ಪಾಪ ಫಲಗಳನ್ನು ಸುಟ್ಟು ಬುದಿ ಮಾಡಿಬಿಡ್ತಾನೆ, ಅದು ಉಳಿಸುತ್ತಾನೆ, ಸತ್ಫಲಗಳನ್ನು ಕೊಡ್ತಾನೆ. ನಾಶ ಮಾಡೋದಕ್ಕೆ ಬರುತ್ತೆ ಬಡಬಾಂಧರದಂತೆ, ಕೊಡ್ಲಕ್ಕೆ ಬರುತ್ತೆ ಮೇಘದಂತೆ. ಎರಡು ದೃಷ್ಟಾಂತ ಇದೆ. ಒಂದೇ ಒಂದು ನೀರು ಎರಡು ಕೆಲಸವನ್ನು ಮಾಡಿಕೊಂಡು ಹೇಗಿರುತ್ತೋ, ಈ ಕರ್ಮಕ್ಕೂ ನೀರಿಗೂ ಸಂಬಂಧ ಇದೆ. ಕರ್ಮದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾಗಿದೆ ದಾಸರು, ಅದಕ್ಕೆ ನೀರಿನ ದೃಷ್ಟಾಂತ ಕೊಡುತ್ತಾರೆ. ನೀರಿನ ದೃಷ್ಟಾಂತಕ್ಕೂ ಕರ್ಮಕ್ಕೇನು ಸಂಬಂಧ ಬಹಳ ಜನ ಗೊತ್ತಿಲ್ಲ. ಈಶಾವಾಸ ಉಪಶತ್ತಲ್ಲಿ ಬರುತ್ತೆ, ತಸ್ಮಿನ್ನಪೋ ಮಾತರಿಶ್ವಾ ದಧಾತಿ. ಅಪ ಅಂದರೆ ನೀರು ಅಂತ ಆಚಾರ ಅರ್ಥ ಬರೀತಾರೆ, ಕರ್ಮಾಣಿ ಅಂತ ಅಪಶಬ್ದಕ್ಕೆ ಕರ್ಮಗಳು ಅಂತ. ಅದು ಯಾವುದೇ ಕರ್ಮಕ್ಕೆ ನೀರು ಹಾಕಿಕೊಂಡು ಅದಕ್ಕೆ ಬಿಡಬೇಕು. ಯಾವುದೇ ಕರ್ಮ ಮಾಡಬೇಕಾದ್ರೂ ಕರಿಷ್ಯೆ ನೀರು ಹಾಕಿಕೊಂಡೇ ಬಿಟ್ಟರೆ ಇಲ್ಲದ ಸಂಕಲ್ಪ ಅಲ್ಲ. ಕರ್ಮವನ್ನು ಮತ್ತು ನೀರಿಗೆ ಸಂಬಂಧ ಇಟ್ಟಿರೋದ್ರಿಂದ ನೀರಿಗೂ ಕರ್ಮಕ್ಕೂ ನಿಕಟ ಸಂಬಂಧ ಇದೆ. ಅದಕ್ಕೇನೆ ನೀರಿನ ದೃಷ್ಟಾಂತ ಕೊಡ್ತಾರೆ. ಕರ್ಮಗಳಲ್ಲಿ ಎರಡು ವಿಧ, ಒಂದು ಉಣಿಸೋ ಕರ್ಮ, ಒಂದು ಉಣ್ಣೋ ಕರ್ಮ. ಬಡವಾಗಲ್ಲ ಉಣ್ಣುತ್ತೆ, ನೀವು ಮೇಲೆ ನೀರು ಕೊಡುತ್ತೆ, ಮೈನ ಕೊಡುತ್ತೆ. ಆ ರೀತಿಯಲ್ಲಿ ನೀರಿನ ಸಂಪರ್ಕವನ್ನು ಕೊಟ್ಟು ಒಳ್ಳೆ ದೃಷ್ಟಾಂತದಿಂದ ದಾಖಲೆಗಳಿಲ್ಲ. ಆ ಅಪಹ ಎಂಬ ಪದಕ್ಕೆ ಕರ್ಮ ಎಂಬ ಅರ್ಥ ಇದೆ ಎಂದು ಗೊತ್ತಿಲ್ಲದೆ ಹೋದರೆ ದುಷ್ಟಾದ ಸ್ವಾರಸ್ಯ ಗೊತ್ತಾಗುತ್ತೆ. ಅವರ ಈಶಾವಾಸ್ಯಾದಿ ಭಾಷೆಗಳಿಂದ ಬಂದಿರತಕ್ಕಂಥ ಅರ್ಥಗಳು. ಹಿಡಿಗೂ ನೀ ಪರಿಯಲ್ಲಿ ದೇವರ ಹಾಗೆ ಮಾಡ್ತಾನೆ ಬಿಡಿ ಅಂತ ಸುಣ್ಣ ಕೂಡಬೇಡಿ, ಅರ್ಥ ಮಾಡಿಕೊಳ್ಳಿ, ಫಲ ಕೊಡ್ತಾ ನಮಗೆ ಫಲ ಕೊಡ್ತಾ. ಹಿಡಿಬೂದಿ ಪರಿಯಲ್ಲಿ ಲಕ್ಷ್ಮೀ ನಿಲಯ ಗುಣಕೃತ ಕರ್ಮಜ ಫಲಾಫಲಗಳ ಗುಂಡು ಉಣಿಸುವನು ಸರ್ವಗ ಸರ್ವ ಜೀವನಿಗೆ. ಗುಣಕೃತ ಕರ್ಮಜ ಅಂದ್ರೆ ಏನು? ಗುಣಗಳು ಎರಡು, ಒಂದು ಸಾತ್ವಿಕ ರಾಜಸ ತಾಮಸ ಅಂತ ಸ್ವರೂಪದ ಗುಣಗಳು, ಇನ್ನೊಂದು ಸತ್ವಗುಣ ರಜೋಗುಣ ತಮೋಗುಣ ಅಂತ ಪ್ರತ್ಯೇಕ ಗುಣಗಳು. ಸಾತ್ವಿಕರು ಮೊದಲಾಡ್ತಕ್ಕಂಥವ್ರನ್ನ ಅವರಿಗೆ ಒಳ್ಳೆ ಫಲ ಉಣಿಸ್ತಾನೆ, ಉಳಿದ ಫಲ ಸುಟ್ಟಾಕಿಬಿಡ್ತಾನೆ. ಸಾತ್ವಿಕ ಗುಣ ಪ್ರಕೃತಿಯ ಸಾತ್ವಿಕ ಗುಣದಿಂದ ಮಾಡೋದನ್ನ ಉದ್ಧಾರ ಮಾಡ್ತಾನೆ, ತಾಮಸ ಗುಣದಿಂದ ಮಾಡೋದನ್ನ ನಾಶ ಮಾಡಿಬಿಡ್ತಾನೆ. ಹೀಗೆ ಗುಣಜ ಅಂಬುದಕ್ಕೆ ಎರಡು ಅರ್ಥನೂ ಉಂಟು, ಸ್ವರೂಪ ಗುಣಜ, ಪ್ರಕೃತಿ ಗುಣಜ. ಆಚಾರ್ಯರು ಬಡವಾನಲದ ಬಗ್ಗೆ ಮಾಹಿತಿ ಬೇರೆ ಕಡೆ ಸಿಗೋದು ಬಹಳ ಕಷ್ಟ. ಕರ್ಮ ನಿರ್ಣಯದಲ್ಲಿ ಆಚಾರ್ಯರು ಶ್ಲೋಕ ಕೋಟ್ ಮಾಡ್ತಾರೆ, ಬಡವಾನದಲ್ಲಿ ಪರಮಾತ್ಮ ಆ ರೂಪದಲ್ಲಿ ತಾನೇ ಮಾಡ್ತಾನೆ ಅಂತ ಹೇಳಿ ಕರ್ಮ ನಿರ್ಣಯದಲ್ಲಿ ಬಂದಿರತಕ್ಕಂಥ ಅಪೂರ್ವವಾದ ಒಂದು ವೈವಾಹಿಕ ಸಂವಿಧಾನ ಗ್ರಂಥದ ವಾಕ್ಯ. ಭೂತಾಧಿಭೂತೋ ಅಂಬು ನಿಧಾನ ಮಧ್ಯೆ ಭೂತ್ವಾ ಹರಿಹಿ ಸರ್ವಹರೋ ಅತಿಧಾಮನ ಅಗಾಧಂ ಅಂಬೋ ವಿದಧಾತಿ ಭಸ್ಮ ಯೋ ಬಾಡವಗ್ನಿ ಬೃಹರಿರು ವಿಚಿತ್ಯ ಅಂತೇಳಿ ಕರ್ಮ ನಿರ್ಣಯದಲ್ಲಿ ಆಚಾರ ಕೊಟ್ಟಿರೋ ಮಾತು. ಬಡವಾನದ ಬಗ್ಗೆ ಬೇರೆ ಎಲ್ಲೆಲ್ಲೂ ಉಲ್ಲೇಖ ಸಿಗೋದೆ, ಒಂದೇ ಶ್ಲೋಕದ ಉಲ್ಲೇಖ ಸಿಗೋದು. ಅಂಬುದಿ ಮಧ್ಯ ಸಮುದ್ರ, ಸಮುದ್ರದೊಳಗೆ ಇರುತ್ತಂತೆ. ಇವಾಗ ಸೈನ್ಸ್ ಒಪ್ಕೊಂಡಿದೆ ಅದು, ಸಮುದ್ರದ ಮಧ್ಯದಲ್ಲಿ ಬಡವಾಗ್ನಿ ಇದೆ, ಕಂಟಿನ್ಯೂಸ್ ಆಗಿ ಆಪರೇಟ್ ಮಾಡ್ತಾರೆ, ಅದಕ್ಕೆ ಬ್ಯಾಲೆನ್ಸ್ ಆಗುತ್ತೆ. ಎಷ್ಟೇ ನದಿಗಳು ಹರಿದ್ರು ಕೂಡ, ಫ್ಲಡ್ ಕಾಲದಲ್ಲಿ ಹುಚ್ಚಾಬಟ್ಟೆ ಹರಿದ್ರು ಕೂಡ ಸಮುದ್ರ ನೀರು ಯಾವುದಕ್ಕೆ ಜಾಸ್ತಿ ಆಗೋದಿಲ್ಲ ಅಂದರೆ ಒಂದು ಸೂರ್ಯ ಮೇಲೆ ಕೆಳತಾ ಹೋಗ್ತಾರೆ, ಇನ್ನೊಂದು ಈ ಕಡೆಯಿಂದ ಬಡವಾನೆಲ್ಲ ಭಸ್ಮ ಮಾಡ್ತಾ ಇದೆ, ಹೇಗೆ ಬ್ಯಾಲೆನ್ಸ್ ಆಗ್ತಿರ. ಇಲ್ಲ ಹೋಗಿದ್ರೆ ಸಮುದ್ರ ಉಕ್ಕಿ ಏರಿಬಿಟ್ಟು ಬಟ್ಟೆ ಬದಲಕ್ಕೆ ಆಗ್ತಿರಲಿ. ಆ ರೀತಿ ಪರಮಾತ್ಮ ಬ್ಯಾಲೆನ್ಸ್ ಮಾಡದೆ ಹೋಗಿದ್ರೆ ಎಲ್ಲವೂ ಜಲಮಯವಾಗಿಬಿಟ್ಟು ಲೋಕ ನಾಶ ಆಗಿ ಹೋಗ್ತಾ ಇದೆ. ಪರಮಾತ್ಮ ಕಂಟಿನ್ಯೂಸ್ ಆ ರೀತಿ ಮಾಡ್ತಿರೋದ್ರಿಂದ ಇವತ್ತು ನೋಡಿ ನೀರು ಹಿಡ್ಕೋತಾ ಇರ್ತಾರೆ, ಬೋರಲ್ಲಿ ಆನ್ ಮಾಡಿದ್ದಾರೆ, ಬೇಗ ತುಂಬೋದಿಲ್ಲ ಟ್ಯಾಂಕ್. ಇಲ್ಲಿ ಹಿಡ್ಕೊಂಡು ಎಷ್ಟು ಬೇಸ್ ತುಂಬಬೇಕು? ಒಂದ್ಕಡೆ ಔಟ್ಲೆಟ್ ಇರಬೇಕು, ಮತ್ತು ನೀರಿಗೆ ಔಟ್ಲೆಟ್ ಇರೋದು ಎರಡು ಕಡೆ, ಸಮುದ್ರ ನೀರು ಔಟ್ಲೆಟ್ ಇರೋದು ಎರಡು ಕಡೆಗೆ, ಒಂದು ಸೂರ್ಯನಿಂದ ಮತ್ತೊಂದು ಕಡೆ. ಸೂರ್ಯನಿಂದ ಆಗ ನಮಗೆ ಅರ್ಥ ಆಗುತ್ತೆ, ಬಿಸಿಲಲ್ಲಿ ಅರ್ಥ ಆಗಿಬಿಡುತ್ತೆ ಹೇಗೆ ನೀರು ಹೋಗುತ್ತೆ ಅಂತ. ಇಷ್ಟು ಜಾಗಕ್ಕೆ ಅರ್ಥ ಆಗಬೇಕಾದ್ರೆ ಸಮುದ್ರ ಎಷ್ಟಿದೆ ಗೊತ್ತೇ? 1/4 ಬರೀ ಲ್ಯಾಂಡ್ ಇದ್ರೆ 3/4 ವಾಟರ್ ಇರೋದು. ಲ್ಯಾಂಡ್ ಮೇಲೆ ಇರೋ ಇಷ್ಟು ಬಿಸಿಲೇ ತಡ್ಕೊಳ್ಳೋಕ್ಕಾಗದೆ ಹೋದಾಗ ಸಮುದ್ರವಾಗಿ ಎಷ್ಟು ಬಿಸಿಲು ಬಿದ್ದಿರಬೇಕು? ಅಷ್ಟು ಬಿಸಿಲಿಂದ ಸೂರ್ಯ ಎಳಿತಾನೆ ಮೇಲೆ, ಆದ್ದರಿಂದ ನೀರಿನ ಸಂಖ್ಯೆ ಕಡಿಮೆ ಆಗ. ಮತ್ತು ಬಡವಾದಲ ಒಳಗಿತ್ತು ಕರೆಕ್ಟ್ ಬ್ಯಾಲೆನ್ಸ್ ಮಾಡ್ತಾರೆ. ಈ ಎರಡು ಕಾರಣದಿಂದಾಗಿ ಸಮುದ್ರ ನೀರು ಹೆಚ್ಚಾಗ್ತಾ ಇಲ್ಲ. ಅದೇ ರೀತಿ ನಮ್ಮ ನೀರು ಸಮುದ್ರ, ನಮ್ಮ ಕರ್ಮನು ಅನಾದಿ ಕಾಲದ ಸಮುದ್ರ ಇದ್ದಾಗಿದೆ. ಯಾತಕ್ಕೆ ಪರಮಾತ್ಮ ಒಳಗೆ ಭಸ್ಮ ಮಾಡ್ತಿದ್ದಾನೆ, ಆದ್ದರಿಂದ ಬ್ಯಾಲೆನ್ಸ್ ಆಗ್ತಿದೆ. ಎಲ್ಲರೂ ಏನೇನೋ ಆಗೋಗ್ಬಿಡ್ತಾಯಿ, ಒಳಗಿದ್ದು ಭಸ್ಮ ಮಾಡ್ತಾನೆ, ಸೂರ್ಯನಿಂದ ಎಳಿತಾನೆ. ಆ ಹಿನ್ನೆಲೆಯಲ್ಲಿ ಕರ್ಮ ಸವಿಸೋದಾಗ ಸೂರ್ಯ ಉದಯಗಳೆಲ್ಲ ಕರ್ಮ ಸವಿಸಕ್ಕೂ ಕಾರಣ, ಕರ್ಮ ಮಾಡಲಿಕ್ಕೂ ಕಾರಣ, ಸವಿಸಕ್ಕೂ ಕಾರಣ. ಇಷ್ಟೆಲ್ಲ ಥಿಯರಿ ಹೇಳಿಬಿಟ್ಟು ಏನೋ ಥಿಯರಿ ಬಾರಿ ಕಷ್ಟ ಅಂತ ಕಾಣುತ್ತೆ, ನೀವೇ ಇಟ್ಕೊಡಿ ನಮಗೆ ಬೇಡ ಅಂತ ಕೇಳಿದ್ರೆ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಉಪಾಸನೆ ಅನ್ನೋದು ಇಲ್ಲದೆ ಹೋದರೆ ಓದಿದ್ದಕ್ಕೆ ಅರ್ಥ ಇರೋದಿಲ್ಲ. ಬಟ್ ಓದೋದು ಒಂದು ಮುಖ, ಅನುಷ್ಠಾನ ಮಾಡೋದು ಎರಡನೇ ಮುಖ. ಆದರೆ ಬರೀ ಓದೋದು ಇಟ್ಕೊಂಡ್ಬಿಟ್ಟು ಅನುಷ್ಠಾನಕ್ಕೆ ತರದೆ ಹೋದರೆ ಓದಿದ್ದೆಲ್ಲ ವ್ಯರ್ಥ. ಪುಸ್ತಕಗಳ ಅವಲೋಕಿಸುತ್ತ ಮಂತ್ರ ಸ್ತುತಿಗಳ ಅನಲೇನು, ರವಿಯ ಉದಯಸ್ತಮಯ ಪರ್ಯಂತ ಜಪಗಳ ಮಾಡಿ ಫಲವೇನು, ಕ್ರಿಸ್ತ ಪರಮಾತ್ಮನೇ ಸಮಸ್ತಾವಸ್ಥೆಗಳು ಇದ್ದು ಎಲ್ಲರೊಳಗೆ ನಿರಂತರ ಕಾಮನು ಮಾಡಿ ಮಾಡಿಬನೆಂದು ತಿಳಿಯದವಾ. ಯಾರು ಕ್ರಿಸ್ತ ಹೃದಯದೊಳಗೆ ಇರತಕ್ಕಂಥ ಪರಮಾತ್ಮ, ಬಿಂಬರೂಪಿ ಪರಮಾತ್ಮ, ಅದು ಇಂಪಾರ್ಟೆಂಟ್. ಕ್ರಿಸ್ತ ಪರಮಾತ್ಮ ಅಂತ ಹೇಳ್ತಾರೋ ಬಿಂಬರೂಪಿ ಪರಮಾತ್ಮ ಅಂತ, ಬಿಂಬರೂಪಿಯಾದ ಪರಮಾತ್ಮನೇ ಸಮಸ್ತ ಅವಸ್ಥೆಗಳು. ಸಮಸ್ತ ಅವಸ್ಥೆಗಳು ಅಂದರೆ ಯಾವುದು? ಜಾಗರದ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತ ಅವಸ್ಥೆ. ಇದೆಲ್ಲ ಬ್ರಹ್ಮಸೂತ್ರದ ಸಾಧನಾಧ್ಯಾಯದ ದ್ವಿತೀಯ ಪಾದದಲ್ಲಿ ಬಂದಿರತಕ್ಕಂತಹ ಅಪೂರ್ವವಾದ ಮಾತುಗಳು. ಭಕ್ತ್ಯರ್ಥಂ ಭಗವನ್ ಮಹಿಮೋಕ್ತಿ ಅಂತ ಹೇಳ್ತಾರೆ. ಆದ್ದರಿಂದ ಕ್ರಿಸ್ತ ಪರಮಾತ್ಮನೇ ಸಮಸ್ತ ಅವಸ್ಥೆಗಳು ಇದೆಲ್ಲರೊಳಗೆ ನಿರಸ್ತ ಕಾಮನು ತನ್ನ ಇಷ್ಟೆಲ್ಲ ತಾನು ತನ್ನಿಷ್ಟೋಸ್ಕರ ಮಾಡೋದಿಲ್ಲ, ದೇವರಿ ತಾನೇನು ಪ್ರಯೋಜನ ಬೇಕಿಲ್ಲ, ನಮಗೋಸ್ಕರ ಮಾಡಿರ್ತಾನೆ. ಮಾಡಿ ಮಾಡಿಪನೆಂದು ತಿಳಿಯದವಾ, ಅವನೇ ಮಾಡ್ತಾನೆ ಮಾಡಿಸ್ತಾನೆ ಅಂತ ಯಾರು ತಿಳಿಯೋದಿಲ್ಲ. ಪುಸ್ತಕಗಳ ಅವಲೋಕಿಸುತ್ತ ಅಂಥವನು ಪುಸ್ತಕಗಳನ್ನು ತೆಗೆದಿದ್ದೆ ರೆಫರ್ ಮಾಡಿದ್ದೇ ಮಾಡಿದ್ದೇನೆ. ಮಂತ್ರ ಸ್ತುತಿಗಳನ್ನಲೇನು? ಆ ಮಂತ್ರ, ಈ ಸ್ತೋತ್ರ ಕಲ್ತಿದ್ದು ಒಪ್ಸಿದ್ದು, ಕಲ್ತಿದ್ದು ಒಪ್ಸಿದ್ದು ಅಷ್ಟೇ ಇಲ್ಲ. ರವಿಯ ಉದಯ ಅಸ್ತಮಯ ಪರ್ಯಂತ, ಸೂರ್ಯೋದಯ ಕುತ್ಕೊಂಡ ಸೂರ್ಯ ಮುಳುಗೋವರೆಗೂ ಜಪ ಮಾಡಿದ್ದು ಮಾಡಿದ್ದೇ ಮಾಡಿದ್ದು ಹೇಳದೇ ಇಲ್ಲ ಮೇಲೆ. ಇಷ್ಟು ಮಾಡಿದ್ರು ಕೂಡ ಏನು ಕೌಂಟ್ ಆಗಲ್ಲ. ಅಂದರೆ ಯಾವನಿಗೆ ಅನುಸಂಧಾನ ಇಲ್ಲ ಅವನು ಎಷ್ಟು ಮಾಡಿದರೂ ಕೂಡ ಶ್ರಮಯೇವ ಹಿ ಕೇವಲ, ಆಯಾಸವಾಗುತ್ತೆ ಹೊರತು ಫಲ ಸಿಗೋದಿಲ್ಲ. ಉತ್ತಮ ಸಮಯ ಹೃದಯ ರವಿಯ ಉದಯ ಅಸ್ತಮಯ ಪರ್ಯಂತ ಜಪಗಳ ಮಾಡಿ ಫಲವೇ. ಗಣೇಶ್ರಿ ಪದವಿಡಿ ಏನು ತಿಳ್ಕೊಂಡ್ಬಿಡ್ತಾರೆ, ನೋಡಿದ್ರೆ ದಾಸ ಜಪ ಮಾಡಬೇಡಿ ಅಂತ ಹೇಳ್ತಾರೆ. ವೆರಿ ಇಂಪಾರ್ಟೆಂಟ್, ಪುಸ್ತಕಗಳನ್ನು ಓದಬೇಡಿ ಅಂತ ಹೇಳ್ತಾರೆ. ಅದಕ್ಕೆ ಮೊದಲೇ ತಗೊಳ್ಳೋದಿರ ಪುಸ್ತಕ ಓದಿದ್ರೆ ಪೂರ್ತಿ ಬಿಟ್ಬಿಡ್ತಾರೆ, ದಾಸರು ಖಂಡನೆ ಮಾಡಿಬಿಟ್ಟಿದ್ದಾರೆ. ಆದ್ದರಿಂದ ಪುಸ್ತಕ ಓದೋ ಅಭ್ಯಾಸನೇ ಒಳ್ಳೇದಲ್ಲ ಅಂತ ಅರ್ಥ. ಅದಲ್ಲ, ಪುಸ್ತಕಗಳು ಓದಿ ಜಪ ಮಾಡಿ ಅನುಸಂಧಾನ ಇಲ್ಲವರು ವೇಸ್ಟ್ ಆಗುತ್ತೆ. ಅದನ್ನ ಹೇಳಬೇಕು, ಪುಸ್ತಕಗಳು ಓದದೆ ಹೋದ್ರೆ ಜ್ಞಾನನೇ ಬರೋದಿಲ್ಲ, ಜಪ ತಪ ಮಾಡದೆ ಹೋದರೆ ಸಿದ್ಧಿನೇ ಆಗೋದಿಲ್ಲ. ಆದರೆ ಇದನ್ನಿಲ್ಲದೆ ಹೋದ್ರೆ ಏನು ಪ್ರಯೋಜನ ಬರೋದಿಲ್ಲ. ಇವಾಗ ಉದಾಹರಣೆ ಹೇಗೆ ಅಂದರೆ, ಬುಲೆಟ್ ಇಲ್ಲ ಗನ್ ತೊಗೊಂಡು ಏನು ಮಾಡ್ತೀರಿ ಅಂತ ಹೇಳಿದ್ರೆ ಯಾವ ಬುಲೆಟ್ ಇದ್ರೆ ಸಾಕಾಗಿದ್ರೆ ಬುಲೆಟ್ ಕಲ್ಲಾಗುತ್ತೆ, ಏನು ಉಪಯೋಗ ಇಲ್ಲ. ಗನ್ ಇಲ್ಲದೆ ಹೋದ್ರೆ ಬುಲೆಟಿಂದ ಉಪಯೋಗನೇ ಇಲ್ಲ. ಆದರೆ ಬುಲೆಟ್ ಅವ್ರು ಗನ್ ತೊಗೊಂಡು ಏನು ಮಾಡ್ತೀರಿ ಅಂದ್ರೆ ಅರ್ಥ ಅಂದರೆ ಬುಲ್ಲು ಗನ್ ಇಟ್ಟು ಎರಡು ಜೊತೆಗಿರಬೇಕು ಅಂತ ಅರ್ಥನೇ ಹೊರತು ಬುಲೆಟ್ ಬಿಟ್ಟರೂ ಉಪಯೋಗ ಇಲ್ಲ, ಗನ್ ಬಿಟ್ಟರೂ ಉಪಯೋಗ ಇಲ್ಲ, ಇವತ್ತು ಥಿಯರಿ ಬಿಟ್ಟರೂ ಉಪಯೋಗ ಇಲ್ಲ, ಪ್ರಾಕ್ಟಿಕಲ್ ಬಿಟ್ಟರೂ ಉಪಯೋಗ ಇಲ್ಲ. ಯಾತಕ್ಕೆ ದಾಸರು ಥಿಯರಿ ಬಗ್ಗೆ ಸ್ಟ್ರೆಸ್ ಕೊಡ್ತಾರೆ ಅಂದರೆ ಇವತ್ತು ಎರಡು ಬಿಟ್ಟವರು ಜಾಸ್ತಿ, ಆದರೆ ಸ್ವಲ್ಪ ಕರ್ಮ ಮಾಡೋದು ಜಾಸ್ತಿ ಸಿಗ್ತಾರೆ. ಅದಕ್ಕೆ ದಾಸರು ಖಂಡನೆ ಮಾಡ್ತಾರೆ, ಬರೀ ಕರ್ಮ ಮಾಡಬೇಡಿ, ಥಿಯರಿನೂ ಇರಲಿ ನಿಮಗೆ. ಕರ್ಮದ ನಿಂದನೆ ಎಲ್ಲದು, ಥಿಯರಿ ಮಾಡಲೇಬೇಕು ಅಂತ ಒತ್ತು ಕೊಡ್ತಕ್ಕಂಥ ಮಾತು. ಈ ದೃಷ್ಟಿಯಲ್ಲಿ ದಾಸರ ಈ ಮಾತು ಬಹಳ ಮುಖ್ಯವಾಗಿರ್ತಕ್ಕಂಥ ಮಾತು. ಕ್ರಿಸ್ತಪ ಇದನ್ನೆಲ್ಲ ದಾಸರ ಕುಟುಂಬವರು ಅಪಾರ್ಥ ಮಾಡಿಕೊಂಡ್ಬಿಟ್ಟು ದಾಸರು ಕರ್ಮ ವಿರೋಧಿಗಳು ಮೊದಲಾದ ಮಾತನ್ನು ತಿಳ್ಕೊಂಡಿರ್ತಾರೆ. ಬಹಳ ತಪ್ಪು. ಕ್ರಿಸ್ತ ಪರಮಾತ್ಮರೇ ಸಮಸ್ತ ಅವಸ್ಥೆಗಳು ಇದ್ದೆಲ್ಲರೊಳಗೆ ನಿರಸ್ತ ಕಾಮನು ಮಾಡಿ ಮಾಡಿಬನೆಂದು ತಿಳಿಯದವ. ಪರಮಾತ್ಮ ಇಷ್ಟನ್ನು ಮಾಡ್ತಾನಲ್ಲ, ಅವನಿಗೆ ಸ್ವಂತ ಬಯಕೆ ಅಂತ ಇನ್ನು ದೇವರಿಗೆ ಇಲ್ಲವೇ ಇಲ್ಲ. ನಿರಸ್ತ ಕಾಮ ಇಚ್ಛಾ ಮಾತ್ರ ಪ್ರಭು ಸೃಷ್ಟಿ. ದೇವರಿಗೆ ಯಾವ ಕಾಮನೆಗಳು ಇಲ್ಲ, ನಮಗೆ ಕಾಮನೆ ಬಿಡಬೇಕು ಅಂತ ಹೇಳೋ ಪರಮಾತ್ಮ ತಾನ ಕಾಮನೆ ಇಟ್ಕೊಂಡಿರ್ತಾನ, ದೇವರಿಗೆ ಅದು ಯಾವುದೂ ಇಲ್ಲ. ಈ ರೀತಿ ತಿಳುವಳಿಕೆ ಇಲ್ಲದವರು ಅಂದ್ರೆ ಇದನ್ನು ಮಾಡ್ತಾನೆ ತಿಳ್ಕೋಬೇಕು, ದೇವರು ತನಗೋಸ್ಕರ ಮಾಡ್ತಾನೆ ತಿಳ್ಕೊಳಕ್ ಹೋಗ್ಬಾರ್ದು. ಗಾಂಧಾರಿ ತಪ್ಪು ತಿಳ್ಕೊಬಿಟ್ಟು ಕೃಷ್ಣನ ಬಗ್ಗೆ ಎಲ್ಲ ಮಾಡಿ, ಕೃಷ್ಣ ನಿನ್ನಿಂದ ಹಾಳಾಗಿರೋದು ಎಲ್ಲ ಕೂಡ, ನೀನೇನೋ ಪ್ಲಾನ್ ಮಾಡಿದಿ ಅದಕ್ಕೋಸ್ಕರ ಹೀಗಾಯ್ತು ಅಂತ ಹೇಳಿ ದೇವರಿಗೆ ನಿರಸ್ತ ಕಾಮಕ್ಕ ಹೋಗ್ಲಿಲ್ಲ ಗಾಂಧಾರಿ. ಅದಕ್ಕೆ ಏನಾಯ್ತು, ಅವಳು ತಪಸ್ಸೆಲ್ಲ ಹಾಳಾಗಿ ಶಾಪ ಕೊಟ್ಬಿಟ್ಟಾಳೆ, ತಪಸ್ಸೆಲ್ಲ ಹೋಗಿದೆ. ಕೃಷ್ಣ ಸ್ವತಂತ್ರ ಅಂತ ಅರ್ಥ ಮಾಡ್ಕೊಂಡಿದ್ದಾಳೆ, ಆದರೆ ಅಪ್ಲೈ ಮಾಡ್ತಾಳೆ, ನೀನು ಪಾಂಡವರಿಗೆ ಕೊಡಬೇಕು ಅಂತ ಅಪೇಕ್ಷೆ ಇತ್ತು, ಹಾಗೆ ಮಾಡಿಬಿಟ್ಟೆ ಅಂತೇಳಿ ಇಂಟರ್ಪ್ರಿಟ್ ಮಾಡ್ಬಿಟ್ಟ. ಸ್ವತಂತ್ರ ಸರ್ವತಂತ್ರ ಸ್ವತಂತ್ರ ಅಂತ ತಿಳ್ಕೊಂಡು ತಪ್ಪು ಮಾಡಿದ್ದಕ್ಕೆ ಫಲ ಬಂದಿದ್ರಿಂದ ದೇವರು ಮಾಡಿಸ್ತಾನೆ ಅಂತ ತಿಳ್ಕೋಬೇಕು, ಜೊತೆಗೆ ಎಲ್ಲ ಕಡೆ ಇದ್ದಾನೆ ಅಂತ ತಿಳ್ಕೋಬೇಕು. ಆದರೆ ನಮ್ಮಿಂದ ಮಾಡಿಸ್ತಾನೆ ಅಂತ ಮಾತ್ರಕ್ಕೆ ಅವನಿಗೇನೋ ಒಂದು ಪ್ರೀ ಪ್ಲಾನ್ಡ್ ಕಾಮ ಇದೆ ಅಂತ ತಿಳ್ಕೊಳ್ಳೋಕೆ ಹೋಗಬಾರ್ದು. ನಿರಸ್ತ ಕಾಮ ಅದನ್ನ ಹೇಳ್ತಾರೆ, ಆಪ್ತ ಕಾಮಸ್ಯ ಕಾಸ್ಪೃಹ. ಅವನಿಗೆ ಏನೇ ಆಸೆ ಇರಬೇಕಾದ್ರೆ ಅಪೂರ್ಣತೆ ಇದ್ರೆ ಆಸೆ ಇರಬೇಕಾಗಿ. ಪರಮಾತ್ಮನ ಅಪೂರ್ಣತೆ ಹೆಸರು ಕೂಡ ಇಲ್ಲ ಅಂದ್ರೆ ಆಸೆ ಇಲ್ಲಿಂದ ಬರುತ್ತೆ, ಬರೋ ಹೆಸರೇ ಇಲ್ಲ. ಮಧ್ಯಪಾಂಡವ ದೇವ ನದಿಯೊಳಗದ್ದಿ ತೊಡೆಯಲು ನಿತ್ಯದಲ್ಲಿ ಪರಿಶುದ್ಧವಾಗದೆ ಎಂದಿಗಾದರೂ ಹರಿಪದಾಬ್ಜಗಳ ಬುದ್ಧಿಪೂರ್ವಕ ಭಜಿಸದವಗೆ ವಿರುದ್ಧವೆನಿಸುವವೆಲ್ಲ ಕರ್ಮ ಸಮೃದ್ಧಿಗಳು ದುಃಖವನೆ ಕೊಡು ಬಿಹವು ಅಧಮ ಜೀವರಿಗೆ. ಇದೊಂದು ಇನ್ನೊಂದು ದೊಡ್ಡ ದೃಷ್ಟಾಂತ ಇದೆ. ಎಷ್ಟೇ ಕೆಲಸ ಮಾಡಿದರೂ ಕೂಡ ಯಾರಿಗೆ ಸ್ವರೂಪದಲ್ಲಿ ಅರ್ಹತೆ ಇಲ್ಲ ಅವರ ಕರ್ಮಗಳಿಗೆಲ್ಲ ವೇಸ್ಟ್ ಆಗುತ್ತೆ. ಸ್ವರೂಪದಲ್ಲಿ ಯಾರಿಗೆ ಯೋಗ್ಯತೆ ಇಲ್ಲ ಅವ್ರು ಎಷ್ಟೇ ಬಾಹ್ಯ ಕರ್ಮಗಳನ್ನು ಮಾಡಿದರೂ ಕೂಡ ಅದರಿಂದ ಪ್ರಯೋಜನ ಇಲ್ಲ. ನಮಗೊಂದು ಸ್ವಲ್ಪ ಅರ್ಥ ಆಗೋದು ಕಷ್ಟ. ಒಳ್ಳೆ ದೃಷ್ಟಾಂತ ಕೊಡ್ತಾರೆ ಅರ್ಥ ಮಾಡಿಕೊಡೋದಕ್ಕೆ. ಸ್ವರೂಪದಲ್ಲಿ ದೋಷವಿದ್ರೆ ಹೊರಗಿನ ಪ್ರಯತ್ನ ಕೆಲಸಕ್ಕೆ ಬರೋದಿಲ್ಲ. ಹೇಗೆ ಅಂದರೆ ಮಧ್ಯಭಾಂಡವ ದೇವ ನದಿ ಬೇರೆ ಮಧ್ಯಭಾಂಡನ ಬೈದರು, ಏನಯ್ಯ ಅಸಹ್ಯ ಅಂತೇಳಿ ತೊಳ್ಕೊಂಬರ್ತೀನಿ ಅಂತ ಹೊರಟ. ಮಧ್ಯಭಾಂಡ ಅಲ್ಲಿ ಅಲ್ಲ, ದೇವ ನದಿಯೊಳಗೆ ಅದ್ದಿ ತೊಳೆಯಲು, ಯಾವುದೋ ಕಾವೇರಿ ಗಿವೇರಿ ಕೂಡ ಅಲ್ಲ, ಟ್ಯಾಪ್ ವಾಟರ್ ಕೂಡ ಅಲ್ಲ, ಸೀದಾ ಗಂಗಾ ನದಿಗೆ ಒಯ್ದ. ಮುಳುಗಿಸೇ ಬಿಟ್ಟ, ಬರೀ ಮೇಲಿಂದ ಪುರುಷನೇ ಮಾಡಲಿಲ್ಲ, ಮುಳುಗಿಸೇ ಬಿಟ್ಟ. ಕ್ಲೀನಾಗಿ ಉಜ್ಜಿದ ಈಗಾರು ಒಪ್ತೀರ ಅಂತ ದೇವರಾಣಿ ಒಂಬದಿಲ್ಲ ಅಂತ ಮೊದಲು ಹೇಳಿದ್ದು. ಜಾತಕ್ಕೆ ಅದು ಮಧ್ಯ ಬಾಂಡ, ಅದು ಎಷ್ಟು ತೊಳೆದು ಹಣೆ ಬಾರ ಅಷ್ಟೇ. ಅದು ಈಗ ಹೊರಗೆ ದೋಷ ಇಲ್ಲ, ಒಳಗೆ ದೋಷ ಇದೆ. ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ಹೊರಗೆ ದೋಷ ಇದ್ದಿದ್ದರೆ ಯಾವುದೋ ಕೆಸರಾಯಿತು ತೊಳೆದ್ರೆ ಹೋಗ್ಬಿಡುತ್ತೆ. ಈಗ ಹೊರಗೆ ದೋಷ ಇದೆ, ತೊಳಿಲಕ್ಕೆ ಬರುತ್ತೆ. ಒಳ ದೋಷ ಇದ್ರೆ ತೊಳಿಲಕ್ಕೆ ಬರೋದಿಲ್ಲ. ಈರುಳ್ಳಿನ ಪ್ರೋಷಣೆ ಮಾಡಿದ್ದೀನಿ ಏನರ್ಥ ಅದಕ್ಕೀಗ? ಇವತ್ತು ಯಾವುದೋ ಕೆಳಗೆ ಬಿತ್ತು ಪ್ರೋಷಣೆ ಮಾಡಿದ್ರೆ ತೊಳೆದು, ಈರುಳ್ಳಿ ಪ್ರೋಷಣೆ ಮಾಡಿದೆ ಅಂದರೆ ಅದು ತೊಳೆದಷ್ಟು ಇನ್ನೂ ಇಬ್ಬಿರುಳ್ಳಿ ಕ್ಲಿಯರಾಗಿ ಗೊತ್ತಾಗುತ್ತೆ ಅಂತ. ಆ ತೊಳೆದಷ್ಟು ಅದು ಇಬ್ಬಿರುಳ್ಳಿ ಎದ್ದು ಕಾಡುತ್ತೆ ಅವತ್ತು ಏರು ಉಪಯೋಗ ಬರೋದಿಲ್ಲ. ಸರಿಯಾಗಿ ಅರ್ಥ ಮಾಡಿಕೊಂಡು ಈ ಎಕ್ಸಾಂಪಲ್ ಗೊತ್ತಾಗಿಬಿಟ್ರೆ ಸ್ವರೂಪ ಯೋಗ್ಯತೆ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ. ಅಲ್ಲಿ ಸ್ನಾನ ಮಾಡ್ತಾರೆ, ಸಂಧ್ಯಾನೆ ಮಾಡ್ತಾರೆ, ಬೇಕಾದ ಮಾಡಿದ್ರೆ ಸ್ವರೂಪನೇ ಇಲ್ವಲ್ಲ, ತಗೊಂಡು ಏನು ಮಾಡ್ತೀನಿ? ಅದು ಬೇಕಾದ ಮಧ್ಯ ಬಾಂಡವನು ದೇವ ನದಿಯೊಳಗೆ ಅದ್ದಿ ತೊಳೆಯಲು ನಿತ್ಯದಲ್ಲಿ. ಅದು ಒಂದು ದಿವಸ ಅಲ್ಲ, ಮತ್ತೆ ತೊಳೆದು ದಿವಸ ತೊಳೆಯೋದು ಇಡೋದು, ದಿವಸ ತೊಳೆಯೋದು ಇಡೋದು. ಎಷ್ಟು ತೊಳೆದ್ರು ಕೂಡ ಮಧ್ಯಭಾಂಡ ಯಾವಾಗಲೂ ಮಧ್ಯಭಾಂಡನೇ ಹೊರತು ಅಷ್ಟೇ ಅಲ್ಲ, ಮುಟ್ಟಿದ ಇವನು ಅಪವಿತ್ರ ಆಗಿರ್ತಾನೆ. ಜೊತೆಗೆ ಅದು ಪವಿತ್ರ ಆಗೋದು ಹಾಳಾಗಿ ಹೋಗಲಿ, ಇವನು ಅಪವಿತ್ರ ಆಗ್ತಾ ಇರ್ತಾನೆ ಎಲ್ಲಿವರೆಗೂ ಕೂಡ. ಹೇಗೋ ಹಾಕಿ, ಎಂದಿಗಾದರೂ ಹರಿಪ ಶುದ್ಧವಾ ಪರಿಶುದ್ಧವಾಗದೆ ಎಂದಿಗಾದರೂ ಹರಿಪದಾಬ್ಜಗಳ. ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾರೆ, ವಯೋಗ್ಯತೆ ನೆನ್ತಿಳ್ಕೊಳ್ಳಿ. ಅಂದರೆ ಮಹಾಭಾರತ, ರಾಮಾಯಣ, ಭಗವದ್ಗೀತೆ ಎಲ್ಲವನ್ನೂ ಹೇಳಿಬೇಕು, ದಿವಸ ಹೇಳಿ. ಬೇಕಾದ್ರೆ ಬರೆದು ಪೂರ್ತಿ ಸ್ವರ್ಣದಲ್ಲಿ ಬರೆದು ಪರಡಿ ಕಟ್ಟಿಬಿಡಿ. ಇತ್ತಾದರೂ ಅಯೋಗ್ಯ ಅಯೋಗ್ಯನೇ. ಮೂಲಭೂತ ಸ್ವರೂಪದಲ್ಲಿ ದೋಷ ಇದೆ, ಈ ಬೇಸಿಕ್ ಡಿಫರೆನ್ಸ್ ಅರ್ಥ ಆಗಿಬಿಟ್ರೆ ಸರಿ ಹೋಗಿ. ಆದರೆ ಹೊರಗಡೆ ದೋಷ ಇದ್ದಿದ್ರೆ ಕ್ಲೀನ್ ಮಾಡೋದು. ಅಜಾಮೇಡಾದಿಗಳ ದೋಷ ಹೊರಗಡೆ ಸ್ವರೂಪದಲ್ಲಿ ಇರಲಿಲ್ಲ, ಅದು ಕ್ಲೀನ್ ಆಗಿರ್ತದೆ. ಅದು ದುರ್ಯೋಧನೆಗೆ ಅಜಾಮೇಡ ತಪ್ಪು ದುರ್ಯೋಧನೆ ಮಾಡಿ ನೆನಪಿಟ್ಕೊಂಡಿದ್ದೆ. ಅಜಾಮೇಡದ ಮಾಡಿದ ದುರ್ಯೋಧನೆ ಮಾಡಿಲ್ಲ, ಇನ್ನೂ ಯೋಚನೆ ಮಾಡಿ. ಭೃಗುಮುನಿಗಳು ತಪ್ಪು ಮಾಡಿ ದುರ್ಯೋಧನೆ ಮಾಡಲಿಲ್ಲ. ಭೃಗುಮುನಿಗಳು ಏನು ಮಾಡಿದ್ರು, ದೇವ್ರಿಗೆ ಎದೆ ಗೊತ್ತಿರ್ತಾರೆ, ದುರ್ಯೋಧನೆ ಆಗೆಲ್ಲ ಮಾಡಿಲ್ಲ. ಆದರೆ ಭೃಗುಮುನಿಗಳಿಗೆ ಭಕ್ತಿ ಆಯಿತು, ಇವನಿಗೆ ಅನ್ನಂತವಂತ. ಯಾಕೆ ಗೊತ್ತ? ಭೃಗುಮುನಿ ಎಷ್ಟೇ ಮಾಡಿದ್ರು ಹೊರಗಿಂದ, ಅದು ಒಳಗಿಂದ ಅಲ್ಲೇ ಇಲ್ಲ. ಎಷ್ಟೇ ಮಾಡಿದ್ರು ಹೊರಗಿಂದ ಹೊರತು ಬೇರೆ, ಇವನು ಏನೇ ಮಾಡಿದ್ರು ಒಳಗಿಂದ ಕೆಟ್ಟದಿದೆ. ಇದು ಯೋಚನೆ ಮಾಡಿಬಿಟ್ರೆ ಒಳಗಿನ ದೋಷ ಹೊರಗಿನ ದೋಷ ಅಂಬುದು ಬಹಳ ಮುಖ್ಯವಾದ ಕಾನ್ಸೆಪ್ಟ್. ಇವತ್ತರ ಹೊರಗಿನ ಗುಣದೋಷಗಳನ್ನು ಏನು ಅರ್ಥ ಮಾಡ್ಕೋತೇವೆ ಅದಕ್ಕೆ ಪಾಯಿಂಟ್ ಇದೆ, ಬಟ್ ಟು ಸಮ್ ಎಕ್ಸ್ಟೆಂಟ್ ಅಷ್ಟೇ. ಬಟ್ ನಿಜವಾಗಲೂ ಇರೋದು ಎಲ್ಲಿ ಅಂದರೆ ಒಳಗಿನ ಗುಣದೋಷಗಳ ಬಗ್ಗೆ ಯೋಚನೆ ಮಾಡಿ. ಸ್ವರೂಪ ಯೋಗ್ಯತೆ ಅಂತ ಅದಕ್ಕೆ ಕರಿ. ಶುದ್ಧವಾಹದೆ ಎಂದಿಗಾದರೂ ಅದನ್ನು ಇನ್ನೊಂದು ದೃಷ್ಟಾಂತ ಕೊಟ್ಟಿದೆ. ಪತಿತನ ಕಪಾಲದೊಳು ಭಾಗೀರಥೆಯ ಜಲವಿನೆ ಬೇಯವೆನಿಪುದೇ ಇತರ ಕವಿ ನಿರ್ಮಿತ ಕುಕಾವ್ಯ ಶ್ರಾವ್ಯ ಅಶ್ರಾವ್ಯ ಬುಧಾರಿಯಿಂದ. ಕುಕಾವ್ಯ ಅಶ್ರಾವ್ಯ ಬುಧಾರಿಯಿಂದ ಇಲ್ಲಿಯವರೆಗೂ ಕೂಡ ಒಳ್ಳೆ ಗಂಗಾ ನೀರು ತಗೊಂಡು ಬಂದು ತಂದುಬಿಟ್ಟ. ತಲೆ ಬುರುಡೆ ಒಳಗೆ ತಂದ. ಯಾರು ತಲೆ ಬುರುಡೆ? ಪತಿತನ ಕಪಾಲ. ಇದು ಎಕ್ಸಾಂಪಲ್ ಯಾಕೆ ಕೊಟ್ಟರು ಅಂದರೆ ಈ ನದಿ ಚಿಮಿನಗಳ ದೃಷ್ಟಿ ಅಲ್ಲ, ಆ ರಸ್ತೆ ವಜ್ರ ಇದಾಗಬೇಕು, ಅವರ ಕಪಾಲನೂ ಶ್ರೇಷ್ಠ ಆಯಿತು. ಆದರೆ ಪತಿತನ ಕಪಾಲ ಅಂತ ಹೇಳಿದ್ರಿಂದ ಪಾಪಿಯಾದವನ ಕಪಾಲ ಅಪವಿತ್ರ, ಬರೀ ಕಪಾಲ ಅಪವಿತ್ರ ಅಲ್ಲ. ನಾರಾಯಣ ಕವಚ ಎಲ್ಲ ಸುಳ್ಳಾಗಿ ಬಿಡ್ತಿದ್ದಾಗ ಬರೀ ಕಪಾಲ ಅಪವಿತ್ರ ಅಲ್ಲ, ಪತಿತನ ಕಪಾಲ ಅಪವಿತ್ರ. ಅದರೊಳಗೆ ನೀರು ತಂದರೆ ಅದು ಕೈ ಅನಿಸ್ತದ, ಕುಡಿಲಕ್ಕೆ ಬರುತ್ತ ಸಾಧ್ಯವೇ? ಪತಿತನ ಕಪಾಲದೊಳು ಭಾಗೀರಥೆಯ ಜಲವಿದೆ ಬೇಯವೇನಿದೆ, ಅದು ಸಾಧ್ಯ ಇಲ್ಲ. ಅದೇ ರೀತಿ ಇತರ ಕವಿ ಇತರ ಕುಕಾವ್ಯ ಕವಿ ನಿರ್ಮಿತವಾದ ಕೆಟ್ಟ ಕಾವ್ಯ ಇದೆ ಅಲ್ಲ, ಅದು ಅಶ್ರಾವ್ಯ ಬುಧಾರಿ. ಎಷ್ಟೇ ಚೆನ್ನಾಗಿ ಕಾವ್ಯ ಬರೆದ್ರು ಕೂಡ ಅವನ ಹರಿಭಕ್ತಿ ಇಲ್ಲದ ಅವನು ಕಾವ್ಯ ಬರೆದ್ರೆ ಅದೆಂದು ಶ್ರವಣಕ್ಕೆ ಅರ್ಹವಾಗೋದಿಲ್ಲ, ಸ್ವರೂಪ ಯೋಗ್ಯತೆ ಅವನಲ್ಲಿಲ್ಲ. ಆದ್ದರಿಂದ ಬುದ್ಧಿಪೂರ್ವಕ ಭಜಿಸದವಾಗಿ ಹರಿಪದಾಬ್ಜಗಳ ಬುದ್ಧಿಪೂರ್ವಕ ಭಜಿಸದವಾಗಿ ಮೇಲೆ ಬಯಸೋದು ಬೇರೆ, ಮಠಕ್ಕೆ ಹೋಗಿರ್ತಾನೆ ನಿರ್ವಾಹ ಇಲ್ಲ ಶರ್ಟ್ ಬಿಚ್ಚಿ ಊಟಕ್ಕೆ ಕೊಡೋ ಕೂತ್ಬಿಟ್ಟ, ದೊಡ್ಡ ಆಚಾರ ತಿಳ್ಕೊಳ್ಳೋ ಕಾರಣ ಇಲ್ಲ, ಅವ್ನು ಊಟಕ್ಕೆ ಬಂದಿದ್ದಾನೆ ಅಂದ್ರೆ ಊಟಕ್ಕೆ ಆಗಲ್ಲ ಅಂತ ಬಿಚ್ಚಿದ್ದಾನೆ ಅಷ್ಟೇ, ಅವ್ನ ಮನಸ್ಸಲ್ಲಿ ಇಲ್ಲ ನಿರ್ವಾಹ ಇಲ್ಲ ಅಂತ ಬಿಚ್ಚಿದ್ದ, ಅದಕ್ಕೆ ಬುದ್ಧಿಪೂರ್ವಕ ಅಂತ ಹೇಳಿದ್ದ. ಹಾಗೆ ನಾನು ಬಂದೆ ನನ್ನ ಕರ್ತವ್ಯ ಇದೆ, ಆ ರೀತಿ ಮಾಡಿಕೊಳ್ಳಿಲ್ಲ ಅವನು, ಕೇವಲ ಬಾಹ್ಯ ಒತ್ತಡದಿಂದ ಮಾಡ್ತಾನೆ. ಬಾಹ್ಯ ಒತ್ತಡದಿಂದ ಪಾಪ ಮಾಡಿದರೆ ಹೇಗೆ ನಿಜವಾದ ಪಾಪ ಅಲ್ವೋ, ಬಾಹ್ಯ ಒತ್ತಡದಿಂದ ಪುಣ್ಯ ಮಾಡಿದ ನಿಜವಾದ ಪುಣ್ಯ ಕೂಡ ಅಲ್ಲ. ಹೊರಗಿನ ಒತ್ತಾಯದಿಂದ ಮಾಡಿದ ಪುಣ್ಯಕ್ಕೂ ಬೆಲೆ ಇಲ್ಲ, ಪಾಪಕ್ಕೂ ಬೆಲೆ ಇಲ್ಲ. ಬುದ್ಧಿಪೂರ್ವಕ ಭಜಿಸದ ಬಗ್ಗೆ ವಿರುದ್ಧವೆನಿಸುವವೆಲ್ಲ ಕರ್ಮ ಸಮೃದ್ಧಿಗಳ ಕೊಡುವೆ ಕೊಡುತ್ತೆ, ದುಃಖವನ್ನೇ ಕೊಡುತ್ತೇವೋ ಅಥವಾ ಜೀವನಿಗೆ. ಆದ್ದರಿಂದ ಕರ್ಮ ಸಮೃದ್ಧಿಗಳು ಎಷ್ಟು ದುರ್ಯೋಧನ ಪುಂಡರೀಕಾಯಾಗವನ್ನು ಮಾಡಿದ, ಏನಾಯ್ತು ಒಂದು ತಿಂಗಳೊಳಗೆ ಅವನ ವಂಶ ನಿರ್ವಂಶವಾಗಿದೆ. ಪುಂಡರೀಕಾಯ ಮಾಡಿದ ಒಂದು ವರ್ಷದೊಳಗೆ ಅವನ ವಂಶ ನಿರ್ವಂಶ ಮಾಡಿದ ಒಳ್ಳೆಯಾಗನೇ ಕಾಣ, ಮನಸ್ಸಲ್ಲಿ ದೋಷ ಇದೆ, ಸ್ವರೂಪದಲ್ಲೇ ದೋಷ ಇದೆ. ಭಜಿಸದಾಗಿ ವಿರುದ್ಧವೆನಿಸುವವೆಲ್ಲ ಕರ್ಮ ಸಮೃದ್ಧಿಗಳು ದುಃಖವನ್ನೇ ಕೊಡುತ್ತೆ ಹಾಗು ಅಧಮ ಜೀವರಿಗೆ. ಅಧಮ ಜೀವರು ಅಂದರೆ ತಮೋಯೋಗ್ಯರು, ತಮೋಯೋಗ್ಯರಾದ ಜೀವರುಗಳು ಒಳ್ಳೆ ಕೆಲಸ ಮಾಡೋದಿಲ್ಲ, ಅವರು ಅಕಸ್ಮಾತ್ ಮಾಡಿದರೆ ಒಳ್ಳೆ ಫಲ ಕೊಡೋದಿಲ್ಲ. ಕೆಟ್ಟ ಜೀವರು ಕೆಟ್ಟ ಕೆಲಸ ಮಾಡೋದಿಲ್ಲ, ಅಕಸ್ಮಾತ್ ಕೆಟ್ಟ ಕೆಲಸ ಮಾಡಿದ್ರೆ ನೋ ಪ್ರಾಬ್ಲಮ್, ಉದ್ದಾರ ಆಗ್ತಾರೆ. ಒಳ್ಳೆ ಕೆಲಸ ಮಾಡೋದಿಲ್ಲ, ಅಕಸ್ಮಾತ್ ಮಾಡಿದ್ರೆ ದಕ್ಕೋದಿಲ್ಲ. ಈ ಅರ್ಥ ಮಾಡ್ಕೊಂಡ್ಬಿಟ್ರೆ ಕೆಟ್ಟವನಿಗೆ ಒಳ್ಳೇದು ದಕ್ಕೋದಿಲ್ಲ, ಒಳ್ಳೆಯವನಿಗೆ ಕೆಟ್ಟದ್ದು ಬಾಗ್ತದೆ. ಆ ತಾತ್ಕಾಲಿಕ ಉಪಯೋಗ ಇರ್ಬೋದು, ಅದು ದೊಡ್ಡದಲ್ಲ. ದುರ್ಯೋಧನ ಅಷ್ಟೆಲ್ಲ ಮಾಡಿ 13 ವರ್ಷ ಎಂಜಾಯ್ ಮಾಡಿದಂತೆ, ಅದು ನಿಜವಾದ ಎಂಜಾಯ್ಮೆಂಟ್ ಅಲ್ಲ. ಅದೇ ಮೇಲೆ ಸ್ವಲ್ಪ ದುಃಖಪಟ್ಟ, ನಿಜವಾದ ದುಃಖ ಅಲ್ಲ. ಆದರೆ ನಿಜವಾದ ಸುಖ ದುಃಖಗಳು ಮಾತ್ರ ಸ್ವರೂಪ ಯೋಗ್ಯತೆ ಮೇಲೆ ಅವಲಂಬಿಸಿರುತ್ತೆ ಹೊರತು ಬಾಹ್ಯ ಯೋಗ್ಯತೆಗಳ ಮೇಲಲ್ಲ. ಇದು ಸರಿಯಾಗಿ ಅರ್ಥ ಮಾಡಿಕೊಟ್ರೆ ನಮ್ಮ ಜೀವನದಲ್ಲಿ ಕೆಲವು ಸಮಸ್ಯೆಗಳಿವೆ. ಅಯೋಗ್ಯ ಎಂಜಾಯ್ ಮಾಡೋದನ್ನು ಕಾಣ್ತೇವೆ, ಯೋಗ್ಯ ದುಃಖ ಪಡೋದನ್ನು ಕಾಣ್ತೇವೆ, ನಮಗದು ಒಗಟಂತೆ ಕಾಣ್ತೇವೆ. ಇದು ತಿಳ್ಕೊಂಡು ಒಗಟಾಗೋದಿಲ್ಲ, ಯಾಕೆ ಆ ಬೇರೆ ಯಾವುದೋ ಕರ್ಮಕ್ಕೆ ಸುಖ ಕಾಣಿಸ್ತೇವೆ. ಒಳಗೆ ದುಃಖ ಇದ್ದೇ ಇದೆ ನಮಗೆ ಗೊತ್ತಾಗೋದಿಲ್ಲ, ಒಳಗೆ ದುಃಖ ಇದ್ದು ನಮಗೆ ಕಾಣೋದಿಲ್ಲ. ಇನ್ನೇನು ತಪ್ಪು ತಿಳ್ಕೊತಾನೆ, ಅದು ದುಃಖನೇ ಇಲ್ಲ ಅಂತ ತಿಳ್ಕೊಂಡ್ಬಿಡ್ತಾನೆ. ಕಾಣ ಸುಖ ಬೇರೆ, ಒಳಗಿರೋ ಸುಖ ಒಳಗಿರೋ ದುಃಖ ಬೇರೆ. ಒಳಗಿರೋ ದುಃಖ ಯೋಗ್ಯರಿಗೆ ಯಾವಾಗಲೂ ಇರುತ್ತೆ, ಒಳಗಿರೋ ಸುಖ ಯೋಗ್ಯರಿಗೆ ಯಾವಾಗಲೂ ಇರುತ್ತೆ. ಆದ್ದರಿಂದ ಹೊರಗಿಂದ ನಿರ್ಣಾಯಕ ಅಲ್ಲ. ಭಕ್ತಿಪೂರ್ವಕವಾಗಿ ಮುಕ್ತಾಮುಕ್ತ ನಿಯಾಮಕನ ಸರ್ವೋತ್ರಿಕ್ತ ಮಹಿಮೆಗಳ ಅನವರತ ಕೊಂಡಾಡು ಮರೆಯದರೆ ಸತ್ತನಾಗದೆ ಲೋಕವಾರ್ತೆ ಪ್ರಸಕ್ತಿಗಳ ನೀಡಾಡಿ ಸ್ಮೃತಿ ಸ್ಮೃತ್ಯುಕ್ತ ಕರ್ಮವ ಮಾಡುತ್ತಿರು ಹರಿ ಅಕ್ಯ ಎಂದರಿ. ಭಕ್ತಿಪೂರ್ವಕವಾಗಿ ಮುಕ್ತಾಮುಕ್ತ ನಿಯಾಮಕನ ಸರ್ವೋತ್ರಿಕ್ತ ಮಹಿಮೆಗಳ ಅನವರತ ಕೊಂಡಾಡು ಮರೆಯದರೆ. ಎಲ್ಲ ಕೆಲಸಗಳನ್ನು ಮಾಡೋಣ, ದೇವರ ಗುಣಗಳನ್ನ ಚಿಂತನೆ ಹೆಚ್ಚು ಮಾಡೋಣ. ಯಾರು ಪರಮಾತ್ಮ? ಮುಕ್ತಾಮುಕ್ತ ನಿಯಾಮಕ, ಮುಕ್ತಾಂ ಪರಮಾಗತಿ, ಮುಕ್ತಾಮುಕ್ತ ನಿಯಾಮಕನಾಗಿದ್ದ. ಮೃತಾಮೃತತ್ವಶ್ಚ ಈಶಾನ ಪುರುಷಸೂಕ್ತ. ಅಮೃತತ್ವಶ್ಚ ಈಶಾನ, ಅಮೃತತ್ವ ಅಂದ್ರೆ ಮೋಕ್ಷ, ಮೋಕ್ಷಕ್ಕೂ ಒಡೆಯ ಮತ್ತು ಸಂಸಾರ ಭೂತ ಭವ್ಯ ಭವತ್ ಪ್ರಭು ಹೇಳ್ತೇವಲ್ಲ, ಇಲ್ಲೂ ಒಡೆಯ ಅಲ್ಲೂ ಒಡೆಯ. ಸರ್ವೋದ್ರಿಕ್ತ ಮಹಿಮೆ, ಉದ್ರಿಕ್ತ ಅಂದ್ರೆ ಶ್ರೇಷ್ಠ, ಸರ್ವೋದ್ರಿಕ್ತ ಮಹಿಮೆಗಳನ್ನು ಅನವರತ ಕೊಂಡಾಡು ಮರೆಯದಲ್ಲಿ. ದೇವರು ಯಾವ ಕೆಲಸವನ್ನು ಮಾಡಿದ್ರು ಕೂಡ ಸ್ತುತ್ಯವಾದ ಕೆಲಸ ಮಾಡ್ತಾನೆ ಹೊರತು ನಿತ್ಯವಾದ ಕೆಲಸ ಎಂದೂ ಮಾಡೋದಿಲ್ಲ ದೇವರು. ಆ ಭಾವನೆ ನಮಗೆ ಸದಾ ಕಾಲ ಇರಬೇಕು. ಸಕ್ತನಾಗದೆ ಲೋಕವಾರ್ತೆ ಪ್ರಸಕ್ತಿಗಳ ನೀಡಾಡಿ, ಸಂಸಾರದಲ್ಲಿ ಆಸಕ್ತನಾಗಬಾರ್ದು, ಲೋಕವಾರ್ತೆಗಳಲ್ಲಿ ಪ್ರಸಕ್ತಿ ತಂದುಕೊಳ್ಬಾರ್ದು. ಆಸಕ್ತಿ ಬೇರೆ ಪ್ರಸಕ್ತಿ ಬೇರೆ. ಆಸಕ್ತಿ ಅಂದರೆ ಆ್ಯಕ್ಚುಯಲ್ ಇಂಟ್ರೆಸ್ಟ್, ಪ್ರಸಕ್ತಿ ಅಂದರೆ ಆ ತಂದುಕೊಳ್ಳೋದು. ಲೋಕವಾರ್ತೆ ತಾನೇ ತಂದುಕೊಳ್ಳೋದು, ಮೊದಲು ತಂದುಕೊಂಡು ಆಮೇಲೆ ಪಾರಾಗ್ತೀನಿ ಎಂಬುದು ಬೇಡ. ಅದು ಅವಾಯ್ಡೇ ಮಾಡಿಬಿಡ್ಬೇಕು, ಮನೆಯೊಳಗೆ ತಂದು ಇಟ್ಟುಕೊಂಡು ತಡದಾದಕ್ಕಿಂತ ಪ್ರಕ್ಷಾಳನಾಥಿ ಪಂಕಶ್ಯ ದೂರಾದ ಅಸ್ಪರ್ಶನಂ ವರಂ. ಕೆಸರು ತೊಳೆದು ಕಾಲು ತೊಳ್ಕೊಳ್ಳೋದಕ್ಕಿಂತ ಕೆಸರು ಸುಳಿದೇನೂ ಮೇಲು ಅಂತ ಹೇಳ್ತೇವಲ್ಲ, ನಾವು ತುಂಬ ಜನ ಇರ್ತೇವೆ ನೋಡಿರಿ ಲೋಕದಲ್ಲಿ ಇರ್ತೇವೆ, ನಾವು ಮನಸ್ಸು ಕಂಟ್ರೋಲ್ ಮಾಡ್ಕೊಂಡು ಸುಖವಾಗಿರ್ತೇವೆ ಅಂತ ಹೇಳಿದ್ರೆ ಲೋಕದಲ್ಲಿ ಇದ್ದು ಕಂಟ್ರೋಲ್ ಮಾಡ್ಕೊಂಡು ಬಿಡೋದು ಕ್ಷೇಮ ಅಲ್ವಾ? ಅದಕ್ಕಿಂತ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತೀವಲ್ಲ. ಲೋಕ ಪ್ರಸಕ್ತಿಗಳನ್ನೇ ಬಿಟ್ಟುಬಿಡು, ಆದಷ್ಟು ತಂದೆಗೆ ಹೋಗ್ಬೇಕು. ನಾವು ಸಿನಿಮಾಕ್ಕೆ ಹೋಗ್ತೀವಿ ರೀ, ಅಲ್ಲೂ ದೇವ್ರ ಜೊತೆ ಧ್ಯಾನ ಮಾಡ್ತೀವಿ ಅಂತ ಹೇಳಿದ್ರೆ ಮನೆ ಕುದೋಣಕ್ಕೆ ಸಿನಿಮಾಕ್ಕೆ ಹೋಗಿ ಧ್ಯಾನ ಯಾಕೆ ಮಾಡ್ಬೇಕು ಮತ್ತೆ? ಆ ಕಡೆ ಗಮನ ಕೊಡ್ಬೋದು, ಗಮನ ಕೊಡ್ಬೇಕು ಹೋಗೋದವ್ರಿ, ಅದು ಬಿಟ್ಬಿಟ್ರೆ ಸಾಲ್ದ? ಅಲ್ಲಿ ಹೋಗಿ ಮೆಟ್ಕೊಂಡು ಈ ಕಡೆ ಪರಸ್ ಮಾಡ್ತೀವಿ ಅಂತ ಹೇಳಿದ್ರೆ ಹೋಗೋ ಉದ್ದೇಶ ಇದೆ ಅಂತ ಅರ್ಥ. ಅವನಿಗೆ ಕಂಟ್ರೋಲ್ ಮಾಡೋ ಉದ್ದೇಶ ಇಲ್ಲ, ಹೋಗೋ ಉದ್ದೇಶ ಇದೆ ಅಂತ. ಅಂತ ಉದ್ದೇಶಿತ ಇಲ್ಲೇ ಇರ್ತಾನೆ. ಸಕ್ತನಾಗದೆ ಲೋಕವಾರ್ತೆ ಪ್ರಸಕ್ತಿಗಳ ನೀಡಾಡಿ ಶೃತಿ ಸ್ಮೃತ್ಯುಕ್ತ ಕರ್ಮ ಮಾಡುತ್ತಿರು ಹರಿ ಯಾಜ್ಞೆ ಎಂದರೆ. ಶೃತಿ ತುಂಬಾ ಜನ ಪುತ್ರ ಇದೆ, ನಿಷಿದ್ಧ ಪದಾರ್ಥ ನಾವು ಏನೂ ಆಗೋದಿಲ್ಲ, ನಾ ಕ್ಲಬ್ ಹೋದ್ರೆ ಏನಾಗೋದಿಲ್ಲ ಅಂತ ಹೇಳ್ತಾರಲ್ಲ, ಅಲ್ಲಿ ಹೋಗ್ಬೇಡ ಅಂತ ಫಸ್ಟ್ ಹೇಳ್ತಾರೆ. ಅಲ್ಲಿ ಹೋಗಿ ಏನಾಗೋದಿಲ್ಲ ಅಲ್ಲ, ಹೋಗ್ಲೇಬೇಡ ಫಸ್ಟ್. ಮನೆಯಲ್ಲಿ ಮಾತ್ರ ಇದ್ದು ದೇವ್ರ ಧ್ಯಾನ, ಅಲ್ಲಿ ಹೋಗೋದ್ರೆ ಮನೇಲಿ ಸುಮ್ಮನೆ ಕೂತ್ರಿ ಹಾಕಿ ಮಾಡ್ಬೇಕೆ, ಮನೆಯಲ್ಲಿದ್ದು ದೇವ್ರ ಧ್ಯಾನ ಮನೆಯಲ್ಲಿ ಸುಮ್ಮನೆ ಕೊಡ್ಬೇಡ, ಅಲ್ಲಿ ಹೋಗಿ ದೇವ್ರ ಧ್ಯಾನ ಮಾಡು, ಹೋಗ್ಲೇಬೇಡ ಫಸ್ಟ್. ಡಿಫರೆನ್ಸ್ ಗೊತ್ತಾಗುತ್ತೆ, ಅಲ್ಲಿ ಹೋಗ್ಲೇಬೇಡ ಮನೆಯಲ್ಲಿ ಇರು, ಮನೆ ಸುಮ್ಮನೆ ಇರಬೇಡ ದೇವ್ರ ಧ್ಯಾನ ಮಾಡು, ಅಲ್ಲಿ ಸುಮ್ಮನೆನೂ ಅಲ್ಲಿಗೆ ಹೋಗ್ಬೇಡ, ಇದು ಎಚ್ಚರ ಇರಲಿ ಅಂತ. ಇದು ದಾಸರಾಯರು ಭಕ್ತಿ ಎಷ್ಟೋರು ಕರ್ಮಕ್ಕೆ ಶುದ್ಧಿಗೆ ಮಹತ್ವ ಕೊಡ್ತಾರೆ ಅಂದ್ರೆ ಹರಿಕಥಾಮೃತ ಸಾರ ಎಲ್ಲೆಲ್ಲ ಪದ್ಯ ನೋಡಿ ಹೇಳೋದಕ್ಕೆ ಹೋಗಬೇಡಿ, ಎಲ್ಲ ಎಸೆನ್ಸ್ ಇದೆ. ಆದ್ರಿಂದ ಇದು ತಕ್ಕಂತೆ ಅರ್ಥ ಮಾಡ್ಕೋ. ದಾಸರಾಯರುಗಳು ಬೇರೆ ಏನಾದ್ರು ಒಂದ್ ಕಡೆ ಬಂದಿದ್ರೆ ಅದು ಬಂದಿರೋದಿಲ್ಲ, ಅಪಾರ್ಥ ನಮಗೆ ಆಗ್ತಾ ಇದ್ರೆ ಇದು ನಿರ್ಣಯ. ಆದ್ರಿಂದ ಇದು ತಕ್ಕಂತೆ ಅರ್ಥ ಮಾಡ್ಕೊಟ್ರೆ ಮುಗಿದ್ರು. ಎಲ್ಲ ದಾಸರು ಸೇರಿ ಬರೆಸಿದ್ರು ಅರ್ಥ ಏನು ಗೊತ್ತೇನು, ನಮ್ಮೆಲ್ಲರ ಹಾಡು ಜನ ಅರ್ಥ ಆಗ ನೀವು ವ್ಯಾಖ್ಯಾನ ಮಾಡಿರಿ ಅಂತ. ಹರಿಕಥಾಮೃತ ಸಾರ ಎಲ್ಲ ದಾಸರ ಹಾಡಿಗೂ ವ್ಯಾಖ್ಯಾನ. ಎಲ್ಲಾದ್ರೂ ಒಂದು ಕನ್ಫ್ಯೂಷನ್ ಬಂದ್ಬಿಟ್ಟು ಇದು ತಿಳ್ಕೊಂಡು ಅರ್ಥ ಮಾಡ್ಕೊಬಿಟ್ರೆ ಮುಗಿದ್ರು. ಅಲ್ಲೆಲ್ಲ ಏನಾಗಿರೋ ಸಂಭವ ಇದೆ, ಪ್ರಕ್ಷೇಪ ಆಗಿರೋ ಸಂಭವ ಇದೆ, ಇಲ್ಲೇನಿಲ್ಲ. ಒಂದಿಷ್ಟು ಬಿಟ್ಟಾಗಿಬಿಟ್ಟಿದೆ, ಇಷ್ಟು ಪದ್ಯಾಂತ ನಿಖರ ಆಗಿಬಿಟ್ಟಿದೆ. ನಮಗಂತೂ ಇವತ್ತು ಮುಂದೆ ನೂರಾರಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಸದ್ಯ ಕ್ಲಿಯರ್ ಸೇಫ್. ನಮ್ಮ ಮಟ್ಟಿಗೆ ಇವತ್ತು ಹರಿಕಥಾಮೃತ ಬಗ್ಗೆ ಒಂದಲ ಇಲ್ಲ. ಪಾಠಾಂತರ ಇರ್ಬೋದೆ, ಒಂದು ಅಪಪಾಠಗಳಿಲ್ಲ. ಪಾಠಾಂತರ ಬೇರೆ, ಅಪಪಾಠಗಳು ಬೇರೆ. ಪಾಠಾಂತರ ನಮಗೆ ಗ್ರಾಹ್ಯ, ಅರ್ಥ ಚೇಂಜ್ ಆಗೋದಿಲ್ಲ. ಪಾಠಾಂತರದಲ್ಲಿ ಶಬ್ದ ಚೇಂಜ್ ಆಗುತ್ತೆ, ಅರ್ಥ ಚೇಂಜ್ ಆಗೋದಿಲ್ಲ. ಅಪಪಾಠದಲ್ಲಿ ಅರ್ಥ ಚೇಂಜ್ ಆಗುತ್ತೆ, ಅಂಥದ್ದಾಗಿಲ್ಲ. ಆದ್ದರಿಂದ ಅವ್ರು ಸುರಕ್ಷತೆ ತಿಳ್ಕೊಳ್ಬೋದು. ರಕ್ತನಾಗದೆ ಲೋಕವಾರ್ತ್ಯ ಪ್ರಸಕ್ತಿಗಳ ನೀಡಾಡಿ ಸ್ಮೃತಿ ಸ್ಮೃತ್ಯುಕ್ತ ಕರ್ಮವ ಮಾಡುತ್ತಿರು ಹರಿ ಆಜ್ಞೆ ಎಂದರಿ. ಯಾವುದೇ ಕರ್ಮ ಮಾಡಬೇಕಾದ್ರೆ ಆ ದೇವರ ಅಪ್ಪಣೆ ಎಂಬ ನೆನಪಿರಲಿ ಅಂತ ಹೇಳ್ತಾರೆ. ಸ್ಮೃತಿ ಸ್ಮೃತಿ ಹರಿಯರ ಆಜ್ಞೆ. ಸರ್ಕಾರದ ಆದೇಶಕ್ಕೆ ತಕ್ಕಂತೆ ಪ್ರತಿಯೊಂದು ವ್ಯವಹಾರ ನಡೆಯೋದು. ಆಫೀಸಲ್ಲಿ ಏನು ನಡೆದ್ರು ಕೂಡ ಏನಾದ್ರೆ ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ಆರ್ಡರ್. ಅದಕ್ಕೆ ನಾವು ಏನೇ ಕೆಲಸ ಮಾಡೋದು ಸಂಸಾರದಲ್ಲಿ ದೇವರು ಹೇಳಿದ್ದಾನೆ, ಅದನ್ನು ಮಾತ್ರ ಮಾಡಬೇಕು. ಸ್ಮೃತಿ ಸ್ಮೃತಿ ಹರಿಯರ ಆಜ್ಞೆ. ದೇವರು ಡೈರೆಕ್ಟ್ ಮಾತಾಡೋದು ನನ್ನ ಜೊತೆಗೆ. ವೇದಗಳನ್ನ ಹೇಳಿರ್ತಾವ, ಸರ್ಕಾರ ಬಂದು ಡೈರೆಕ್ಟಾಗಿ ಹೇಳುತ್ತಾ ಆ ಕೆಸಿಆರ್ ಗುಸ್ ನೋಡ್ಕೊಂಡು ಮಾಡ್ತಾರೆ. ಆ ರೂಲ್ ಬುಕ್ ನೋಡ್ಕೊಂಡು ಹ್ಯಾಕ್ ಬದುಕಬೇಕು, ಶ್ರುತಿ ಸ್ಮೃತಿಗಳನ್ನ ಓದಿ ಅದಕ್ಕೆ ತಕ್ಕಂತೆ ನಡ್ಕೋಬೇಕೇ ಹೊರತು ದೇವರನ್ನು ಡೈರೆಕ್ಟ್ ಹೇಳಿ ಆಮೇಲೆ ಮಾಡಿಬಿಡ್ತೇವೆ ಅಂದ್ರೆ ಅದಲ್ಲ. ಸರ್ಕಾರ ಮುಖ್ಯಮಂತ್ರಿಗಳು ಮಾತಾಡಬೇಕು, ಎಲ್ಲಾದರೂ ಚೀಫ್ ಮಿನಿಸ್ಟರ್ ಮಾತಾಡಬೇಕು. ಅದ್ರ ಜೊತೆಗೆ ಸಾಧ್ಯ ಇಲ್ಲ. ಅಲ್ಲಿ ಗ್ರಂಥಗಳ ಮೂಲಕ ತಿಳ್ಕೊಳುತ್ತೆ. ಲೋಕದಲ್ಲೂ ರೂಲ್ಸ್ ಬುಕ್ ಇದೆ, ಶಾಸ್ತ್ರದಲ್ಲೂ ರೂಲ್ಸ್ ಬುಕ್ ಇದೆ, ಅದು ನೋಡಿ ತಿಳ್ಕೊಳ್ಬೇಕು. ಅವೆಲ್ಲ ಪರಮಾತ್ಮನ ಅಪ್ಪಣೆಗಳು. ಶ್ರುತಿ ಸ್ಮೃತಿ ಇತ್ತ ಕರ್ಮವ ಮಾಡುತ್ತಿರು ಹರಿ ಆಜ್ಞೆ ಎಂದರಿ. ದೇವರ ಅಪ್ಪಣೆ ಅಂತ ತಿಳ್ಕೊಂಡು ಸೃತ್ಯುಕ್ತವಾದ ಸ್ಮೃತ್ಯುಕ್ತವಾದ ಕರ್ಮಗಳನ್ನು ತಪ್ಪದೇ ಮಾಡ್ತಾರೆ. ಅದನ್ನೇ ಕುರುವನ್ನೇವೇಹ ಕರ್ಮಾಣಿ ಜಿದೀವಿಹೇ ಶತಂ ಸಮಾಹ ಈಶಾವಶ ಉಪನಿಷತ್ ಹೇಳಿ. ನೀವು ಕನ್ಫ್ಯೂಷನ್ ಬಂದ ಡೋಂಟ್ ವರಿ, ಕರ್ಮಾಚರಣೆ ಬಿಡ್ಲಕ್ಕೆ ಹೋಗಬೇಡ, ಮಾಡ್ತಿರೋ ಉತ್ತರ ಸಿಗುತ್ತೆ ಅಂತ. ಇದು ಬಹಳ ಮುಖ್ಯ. ಇದು ಶಾಸ್ತ್ರ ವಿಚಾರದಲ್ಲಿ ಗೊಂದಲ ಬಂದರೆ ಏನು ಮಾಡಬೇಕು ಅಂದರೆ, ತಿರುಕುರು ಪಂಡಿತಾಚಾರ್ಯ ಇದ್ದಾರೆ, ಅವರು ತುಂಬ ಶಾಸ್ತ್ರ ಓದಿದರು, ಯಾವುದರಲ್ಲೂ ನಿರ್ಣಯ ತೆಗಲಿಲ್ಲ ಅವರಿಗೆ. ಆಮೇಲೆ ಅದ್ರ ಜೊತೆ ತಂದೆ ಬೇರೆ ಹೇಳಿದರು. ಅವರ ತಂದೆ ಅವರ ಅಂತ್ಯಕಾಲದಲ್ಲಿ ಮಗನನ್ನು ಕರೆದರು, ನೋಡು ತ್ರಿವಿಕ್ರಮ, ನಾವೇನು ಓದಿದ್ದೇವೆ ಮಾಯಾವಾದವನ್ನು ಅದೆಂದೂ ಕೂಡ ತಾರಕವಾದದ್ದಲ್ಲ, ಅದರಿಂದ ಬದುಕ ಸಾಧ್ಯತೆ ಇಲ್ಲ ನಾವು. ಆದ್ದರಿಂದ ನೀನು ಸರಿಯಾದ್ದನ್ನು ಗೊತ್ತಿಲ್ಲ, ಅದನ್ನು ಹೇಳಿ ಸರಿಯಾದ್ದನ್ನು ಗೊತ್ತಿಲ್ಲ, ಬಟ್ ಇಟ್ಟು ಗೊತ್ತಾಗಿದೆ ಇದು ಕೆಟ್ಟದು, ಇದನ್ನು ಓದಕ್ಕೆ ಹೋಗಬೇಡ, ಸರಿಯಾದ್ದನ್ನು ಗೊತ್ತಿಲ್ಲ. ಅದೇನು ಮಾಡಬೇಕು ಅಂದರೆ, ನೀನು ಬಹಳ ಎಚ್ಚರದಿಂದ ದೇವರನ್ನು ಗುಣಪೂರ್ಣ ಅಂತ ಆರಾಧನೆ ಮಾಡಬೇಕು, ದುರ್ಗುಣ ಅಂತ ಆರಾಧನೆ ಮಾಡಬೇಡ ಅಂತ ಹೊರಟೋಗಿದೆ. ತಿರುಗು ಪಂಡಿತಾಚೆ ತುಂಬ ಗೊಂದಲ ಉಂಟಾಗುತ್ತೆ, ಏನು ಮಾಡೋದು ನಾನೀಗ, ಇಷ್ಟು ದಿವಸ ಅಂತೂ ಓದಿದ್ದಾಯಿತು ಮಾಯಾವಾದವನ್ನು, ತಂದೆ ಸರಿಯಲ್ಲ ಅಂತ ಹೇಳಿದ್ದೆ, ಸರಿಯಾದ ನನಗೂ ಗೊತ್ತಿಲ್ಲ, ಈಗ ಅವರು ಹೇಳಲಿಲ್ಲ, ಏನು ಮಾಡೋದೀಗ. ಅದಕ್ಕೆ ಒಂದು ಗೊಂದಲ ಬೇಡ, ಅಲ್ಲಿವರೆಗೂ ಸುಮ್ಮನೆ ಕೂಡೋದು ಬೇಡ. ಕೃತಿ ಧರ್ಮಾನ್ ವೃಷಮ ಆಚಾರಂತ ಏವ ಹೇಳ್ತಾರೆ, ಕೃತಿ ಧರ್ಮಾನ್ ವೃಷಮ ಆಚಾರಂತ ಏವ. ಶಾಸ್ತ್ರೋತ್ಸವದ ಕರ್ಮಗಳನ್ನು ಆಚರಣೆ ಮಾಡಿಕೊಂಡಿರೋಣ, ದಾರಿ ತೋರಿಸ್ತಾನೆ ದೇವರು ತಿಳ್ಕೊಂಡು. ಹಾಗೆ ಆಯ್ತು, ಮಾಡ್ತಾ ಮಾಡ್ತಾ ಹೋಗು, ಆಚಾರ ನೋಡೋ ಯೋಗ ಬಂತು, ಪೂರ್ತಿ ಚೇಂಜ್ ಆಗಿತ್ತು. ಅಲ್ಲಿವರೆಗೂ ಕರ್ಮನೋ ಬಿಟ್ಟು ಅದು ಕೂತಿದ್ರೆ ಫಜಿತ ಆಗಿಬಿಡೋದು, ಅಲ್ಲಿವರೆಗೆ ಕರ್ಮಾಚರಣೆ ಮಾಡೋದು ಬೇಡ ಅಂತ ಕೂತಿದ್ರೆ ಫಜಿತ ಆಗಿಬಿಡೋದು. ಅವ್ರು ಹಾಗೆ ಮಾಡಲಿಲ್ಲ. ಕೃತಿ ಧರ್ಮಾನ್ ಧ್ವಜಮ ಆಚಾರಂತ ಏವ, ಅದನ್ನೇ ಕರ್ಮಣ ಜ್ಞಾನ ಮಾತನೋತಿ ಅಂತ. ನೀವು ಏನು ಗೊತ್ತಿಲ್ಲದೆ ಹೋದರೆ ಸದಾಚಾರ ಮೇಂಟೈನ್ ಮಾಡಿ ದೇವರು ದಾರಿ ತೋರಿಸ್ತಾನೆ. ಸದಾಚಾರ ಕ್ಲಾಸ್ ಇದೆಯೋ ಪಾಠ ಗಿಟ್ಟ ಅರ್ಥ ಆಗಲಿ ಬಿಡಲಿ, ಸರಿಯಾಗಿ ಅಟೆಂಡೆನ್ಸ್ ಮೇಂಟೈನ್ ಮಾಡಿದರೆ, ರೆಗ್ಯುಲರ್ ಆಗಿದ್ದರೆ ಇವತ್ತಲ್ಲ ನಾಳೆ ಅರ್ಥ ಆಗೋ ಚಾನ್ಸ್ ಇರ್ತದೆ. ಮೊದಲೇ ಅರ್ಥ ಆಗಿರೋದು ಚಕ್ಕರ್ ಬಡ್ಡಿ ನೋಡೋದು ಇನ್ನೂ ಕಷ್ಟ ಆಗುತ್ತೆ. ಹಗಲಲ್ಲಿ ಸಜ್ಜಲ್ಲಿದ್ದರೆ ಅವ್ರು ಅರ್ಥ ಆಗೋ ಚಾನ್ಸ್ ಇದೆ, ಅದು ಅರ್ಥ ಆಗೋ ಚಾನ್ಸ್ ಕೂಡ ಇರೋದಿಲ್ಲ. ಆದ್ದರಿಂದ ಅದನ್ನು ಬಿಡಬಾರದು ಅಂತ ಮಾಡ್ತಾರೆ, ಉದ್ಧಾರ ಹಾಗೆ ಬಿಡ್ತಾರೆ. ಅದಕ್ಕೆ ಹೇಳ್ತಾರೆ, ಕೃತಿ ಶುಕ್ತ ಕರ್ಮವ ಮಾಡುತ್ತಿರು ಹರಿ ಆಜ್ಞೆ ಎಂದರಿ. ಇಲ್ಲಿ ಲೋಕ ಪ್ರಸಕ್ತಿಗಳ ನೀಡಾಡಿ ಎಲ್ಲ ಹೇಳಿದ್ರಲ್ಲ, ಅದೆಲ್ಲ ದ್ವಾದಶೋತ್ರದ ಮಾತುಗಳು. ಕದಲಂ ಬಹು ಲೋಕ ವಿಚಿಂತನಯ ಶ್ರವಣಂ ಕುರು ಮಾನಸ ಬೀಜ ಪದೇ, ಅದೇ ಪದ ಉಪಯೋಗಿಸ್ತಾರೆ. ಲೋಕವಾರ್ತೆ ಪ್ರಸಕ್ತಿಗಳ ನೀಡಾಡಿ ಕದಲಂ ಬಹು ಲೋಕ ವಿಚಿಂತನಯ. ಈ ಮಾತನ್ನು ಸ್ವಲ್ಪ ಕೂಡ ಗೊಂದಲವೇ ಇಲ್ಲ. ಆಚಾರ್ಯರ ಮಾತುಗಳನ್ನು ಹಾಗಾಗೆ ಹೇಳ್ತಾರೆ ದಾಸರು. ಆದಷ್ಟು ಲೋಕವಾರ್ತೆಯಿಂದ ದೂರ ಆದಷ್ಟು ಕೂಡ ಲೋಕನಾಥನ ವಾರ್ತೆ ಹತ್ರ ಬರುತ್ತೆ ಅಂತ ಹೇಳ್ತಾರೆ. ಲೋಕವಾರ್ತೆ ಇದಲ್ಲ, ಪರಲೋಕೈಕನಾಥನ ವಾರ್ತೆ ಇಂದ ತಿಳಿಸ್ತಾರೆ. ಲೋಕವಾರ್ತೆ ಬಿಟ್ಟುಬಿಡಿ, ಲೋಕೈಕನಾಥನ ವಾರ್ತೆಯನ್ನು ಕೇಳಿ. ಲೋಪವಾದರೂ ಸರಿಯೇ, ಕರ್ಮಜ ಪಾಪ ಪುಣ್ಯಗಳೆರಡು ನಿನ್ನನ್ನು ಲೇಪಿಸದು, ನಿಷ್ಕಾಮಕನು ನೀನಾಗಿ ಮಾಡುತ್ತೀರೇ ಸೌಪರ್ಣಿ ವರ ವಾಹನ ನಿನ್ನ ಮಹಾಪರಾಧಗಳೆಣಿಸದಲೆ ಸ್ವರ್ಗಾಪವರ್ಗದೊಳಿಟ್ಟು ಸಲಹುವ ಸತತ ಸುಖ ಸಾಂದ್ರ. ಈ ಪದ್ಯ ಗೊಂದಲದ ಪದ್ಯಗಳಲ್ಲಿ ಒಂದು. ಲೋಪವಾದರೂ ಸರಿಯೇ, ಕರ್ಮಜ ಪಾಪ ಪುಣ್ಯಗಳೆರಡು ನಿನ್ನನ್ನು ಲೇಪಿಸವು. ತುಂಬಾ ಜನ ಅರ್ಥ ಏನ್ ಮಾಡ್ಕೊಂಡ್ಬಿಟ್ರು, ಲೋಕವಾದರೂ ಸರಿನೆ, ನೀನು ಪುಣ್ಯ ಪಾಪಗಳು ಯೋಚನೆ ಮಾಡಬೇಡ, ಕರ್ಮ ಮಾಡು ಅಂತ ಹೇಳಿದ್ದಾರೆ ದಾಸರಾದ್ರಿಂದ. ಮೊದಲು ಲೋಭನೆ ಮಾಡೋದು, ಫಸ್ಟ್ ಲೋಭನೆ ಮಾಡೋದು, ಪಾಪ ಪುಣ್ಯದ ಬಗ್ಗೆ ಕೇರ್ಲೆಸ್ ಆಗಿರೋದು ಅಂತ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ದಾಸರ ಅಭಿಪ್ರಾಯ ಅಲ್ವೇ ಇಲ್ಲ, ಲೋಭವಾದರೂ ಸರಿಯೇ, ನೋಡಪ್ಪ ಲೇಟಾಗಿ ಬಂದರೂ ಪರವಾಗಿಲ್ಲ ಅಂತ ಹೇಳಿದ್ರೆ ಲೇಟಾಗಿ ಬಾ ಅಂತ ಅರ್ಥ. ಅದಕ್ಕೆ ಲೇಟಾಗಿ ಬಂದರೂ ಪರವಾಗಿಲ್ಲ, ಕ್ಲಾಸ್ ತಪ್ಪಿಸ್ಬೇಡ, ಲೇಟಾಗಿ ಬಂದರೂ ಪರವಾಗಿಲ್ಲ ಅನ್ನೋ ಮಾತಿಗೆ ಲೇಟಾಗಿ ಬಾ ಅಂತ ಅರ್ಥ ಅಲ್ವೋ. ಲೋಪವಾದರೂ ಸರಿ ಅಂದ್ರೆ ಲೋಪ ಮಾಡುವಂತ ಅರ್ಥ ಅಲ್ಲ, ಬೈ ಚಾನ್ಸ್ ಲೋಪ ಆದ್ರೆ ಯೋಚನೆ ಮಾಡ್ಬೇಕು ಅಷ್ಟೇ, ಲೇಟ್ ಆದರೂ ಪರವಾಗಿಲ್ಲಪ್ಪ ಅಂತ ಹೇಳ್ತಾರಲ್ಲ. ಆಯ್ತು, ಲೋಪವಾದರೂ ಸರಿಯೇ, ಕರ್ಮಜ ಪಾಪ ಪುಣ್ಯಗಳೆರಡು ನಿನ್ನನ್ನು ಲೇಪಿಸವು. ತಾತ್ಪರ್ಯ ಸರಿಯಾದ ಕರ್ಮ ಮಾಡು ಅಂತ ಹೇಳಿದರು. ಆಗ ಪ್ರಶ್ನೆ ಬಂತು, ಸರಿಯಾದ ಕರ್ಮ ಮಾಡು ಅಂತ ಹೇಳ್ತೀರಿ, ಶಾಸ್ತ್ರೋಕ್ತ ಕರ್ಮ ಮಾಡು ಅಂತ ಹೇಳ್ತೀರಿ, ಆದರೆ ಸರಿಯಾಗಿ ಮಾಡೋದು ಬರೋದಿಲ್ಲ ನನಗೆ, ಲೋಪ ಆಗೋ ಚಾನ್ಸ್ ಇದೆ, ಏನು ಮಾಡೋಣ ಅಂತ ಕೇಳಿದರೆ ಯೋಚನೆ ಮಾಡಬೇಡ, ಲೋಪ ಆದರೂ ಪರವಾಗಿಲ್ಲ ಮಾಡೋದನ್ನು ಬಿಡಬೇಡ. ಸಂಧ್ಯಾವನ್ನೇ ಮಾಡೋಕ್ಕೆ ಶುರು ಮಾಡಿದೆ, ಇವತ್ತು ಶುರು ಮಾಡಿದ ಅರ್ಧ ಮರ್ತೋಗಿರ್ತದೆ, 20 ವರ್ಷ ಬಿಟ್ಟಿರ್ತಾನೆ ಪಾಪ, ಎಷ್ಟೋ ಬಿಟ್ಟೋಗಿರ್ತಾನೆ. ಲೋಪ ಆಗ ನೋಡ್ಕೊಳ್ಳಿ, ಶುರು ಮಾಡೋ ಫಸ್ಟ್ ಸಂಧ್ಯಾವನ್ನಂತೆ ಶುರು ಮಾಡೋಣ ಫಸ್ಟ್, ಆಮೇಲೆ ಲೋಪ ಆಗದಂತೆ ಮಾಡೋಕ್ಕೆ ಬರುತ್ತೆ ನಿನಗೆ. ಎಷ್ಟು ದಿವಸ ಬಿಟ್ಟಿದ್ದೇನೆ ಲೋಪ ಆಗಿದೆ ಅಂತ ಬಿಟ್ಟರೆ ಇನ್ನೂ ಲೋಪ ಆಗುತ್ತೆ, ಹಾಗೆ ಮಾಡಬಾರ್ದು. ಇದಕ್ಕೆ ಮಾತು ಹೇಳ್ತಾರೆ ಭಗವದ್ಗೀತೆಯಲ್ಲಿ ಬರುತ್ತೆ ಅರ್ಜುನ, ಸಹಜಂ ಕರ್ಮ ಕೌಂತೇಯ ಸದೋಷಮಿ ನತ್ಯಜೆ. ನಮ್ಮ ಪಾಲಿಗೆ ಯಾವ ಕರ್ಮ ಪ್ರಿಸ್ಕ್ರೈಬ್ ಆಗಿದೆಯೋ ಅದನ್ನು ಪೂರ್ತಿ ಮಾಡಲಿಕ್ಕಾಗದೆ ಹೋದರೂ ಪರವಾಗಿಲ್ಲ, ಆದಷ್ಟಾದರೂ ಮಾಡೋದು, ಪೂರ್ತಿ ಮಾಡೋದೇ ಉತ್ತಮ ಪಕ್ಷ. ಮಾಡಲಿಕ್ಕಾಗದೆ ಹೋದಾಗ ಅದನ್ನು ಆದಷ್ಟಾದರೂ ಮಾಡು, ಅದು ಬಿಡ್ಲಿಕ್ಕೆ ಮಾತ್ರ ಹೋಗಬೇಡ. ಅದೇ ರೀತಿ ಇನ್ನೊಬ್ಬರು ಕರ್ಮ ಇದೆ, ನಮ್ಮ ಕರ್ಮ ಇದೆ, ಪೂರ್ತಿ ಮಾಡೋದಕ್ಕೆ ಬರೋದಿಲ್ಲ. ಇನ್ನೊಬ್ಬರು ಕರ್ಮನ ಭಾರಿ ಚೆನ್ನಾಗಿ ಮಾಡ್ತೀವಿ, ಅದು ನಮ್ಮ ದುರಬ್ ಎಷ್ಟೋ ಅಭ್ಯಾಸ, ಇನ್ನೊಬ್ಬರ ಕೆಲಸ ಭಾರಿ ಚೆನ್ನಾಗಿ ಮಾಡ್ತಾನೆ, ತನ್ನ ಕೆಲಸ ಸರಿಯಾಗಿ ಮಾಡೋಕ್ಕೆ ಬರೋದಿಲ್ಲ. ಅವಾಗ ಏನು ಮಾಡೋದು ಅಂತ ಕೇಳಿದ ಕೃಷ್ಣ ಹೇಳ್ತಾನೆ, ಇನ್ನೊಬ್ಬರು ಕರ್ಮ ಎಷ್ಟು ಸರಿಯಾಗಿ ಮಾಡಲಿಕ್ಕೆ ಬಂದರೂ ಮಾಡಲಿಕ್ಕೆ ಹೋಗಬೇಡ. ನಿನ್ನ ಕರ್ಮ ಕಡಿಮೆ ಮಾಡಕ್ಕೆ ಬಂದರೂ ಸಾಕು, ಅಷ್ಟೇ ಮಾಡು, ಮನೆ ಪಡ್ತಾನೆ ಅಷ್ಟೇ ಮಾಡು. ಯಾಕೆ ನಮ್ಮ ಕರ್ಮ ಬೇರೆಯವ್ರ ಕ್ವೆಶನ್ ಪೇಪರ್ನ ಪೂರ್ತಿ ಆನ್ಸರ್ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ನಿನ್ನ ಅರ್ಧಬರ್ಧ ಮಾಡಿದ್ರೆ ಪಾಸ್ ಆಗೋ ಚಾನ್ಸ್ ಇದೆ, ನಿನ್ನ ಕ್ವೆಶನ್ ಪೇಪರ್ ಅರ್ಧಬರ್ಧ ಬರೆದ್ರೂ ಕೂಡ ಪಾಸ್ ಆಗ್ತೀಯ, ಬೇರೆಯವ್ರ ಕ್ವೆಶನ್ ಪೇಪರ್ ನೀಟಾಗಿ ಬರೋದ ಕುತ್ಕೊಂಡು. ಇವನು ಪಿ ಯು ಸಿ ಹುಡುಗ, ಎಸ್ ಎಲ್ ಸಿ ಪೇಪರ್ ಫುಲ್ ಅಟೆಂಡ್ ಮಾಡ್ದ, 100% ಮಾಡಿಬಿಟ್ಟ, ಪಿ ಯು ಸಿ ಅರ್ಧಕರ್ಧ ಫೇಲ್ ಆಗ್ತಿತ್ತು, ಪರವಾಗಿಲ್ಲ 56 ಬರೋದು, ಇಲ್ಲೇನು ಬರೋದಿಲ್ಲ. ಯಾಕೆಂದ್ರೆ ಫಸ್ಟ್ ನೋಡ್ತಾರೆ ಕ್ಯಾಂಡಿಡೇಟೇ ಅಲ್ಲ, ನೀನು ಅಲ್ಲೇ ಅಲ್ಲ ಅದನ್ನು ಕೊಟ್ಟು ರೂಲ್ಡ್ ಔಟ್. ಈ ಪ್ರಿಸ್ಕ್ರೈಬ್ ಅನ್ನೋ ಪದ ಅರ್ಥ ಆಗ್ತದೆ. ಪ್ರತಿಯೊಬ್ಬರು ಕರ್ಮ ಮಾಡಬೇಕು ಅಂದ್ರೆ ಏನೋ ಕರ್ಮ ಮಾಡಬೇಕು ಅಲ್ಲ, ಅವ್ರು ಏನು ಕರ್ಮ ಹೇಳಿದ್ದಾರೋ ಅದನ್ನು ಮಾಡಬೇಕು ಅಂತ. ಪ್ರಿಸ್ಕ್ರೈಬ್ಡ್ ಡ್ಯೂಟಿ ಅಂದ್ರೆ ಪ್ರಿಸ್ಕ್ರೈಬ್ಡೇ ಹೊರತು ಯೋಚಿಸಿದ ಡ್ಯೂಟಿ ಅಲ್ಲ, ಪ್ರಿಸ್ಕ್ರೈಬ್ಡ್ ಡ್ಯೂಟಿ. ಯಾವಾಗ ಡ್ಯೂಟಿ ನಾವು ಫಿಕ್ಸ್ ಮಾಡ್ಕೊಳ್ಳಾಗಿಲ್ಲ, ನಾವು ಎಲ್ಲಿ ಕೆಲಸ ಮಾಡ್ತೇವೆ ಅವ್ರು ಫಿಕ್ಸ್ ಮಾಡ್ತಾರೆ, ಇವತ್ತು ದೇವ್ರು ಫಿಕ್ಸ್ ಮಾಡ್ತಾ ನಾವು ಮಾಡ್ಬೇಕಷ್ಟೇ. ಅದಕ್ಕೆ ಲೋಪವಾದರೂ ಸರಿಯೇ, ಕರ್ಮಜ ಪಾಪ ಪುಣ್ಯಗಳೆರಡನ್ನು ನಿನ್ನನ್ನೂ ಲೇಪಿಸವು. ಸರಿಯಾದ ಕರ್ಮಾಚರಣೆ ಮಾಡಿದಾಗ ಪಾಪ ಪುಣ್ಯಗಳ ಭಯ ಇಲ್ಲ. ಯೋಚನೆ ಮಾಡಿ, ಪಾಪನಾರ ಮಾಡು ಪುಣ್ಯಾರ ಮಾಡು ಹೇಳಿಲ್ಲ, ಸರಿಯಾದ ಕರ್ಮ ಮಾಡಿದ್ರೆ ಪಾಪದ ಚಾನ್ಸೇ ಇಲ್ಲ, ಅದಕ್ಕೆ ಮಾಡುವಂತ. ಸರಿಯಾದ ಕರ್ಮ ಮಾಡಿದಾಗ ಪಾಪದ ಯೋಚನೆ ಇಲ್ಲ, ಪುಣ್ಯ ಪುಣ್ಯದ ಯೋಚನೆ ಇಲ್ಲ. ಕರ್ತವ್ಯ ಮಾಡಿದೆ ಒಂದು ಭಾರಿ ದೊಡ್ಡದು. ಬ್ಯಾಂಕಲ್ಲಿ ಸರ್ ಕ್ಯಾಶಿಯರ್ ಕುತ್ಕೊಂಡ, ಒಬ್ಬರು ಎಫ್ ಡಿ ಇಲ್ಲೇ ಇಲ್ಲ, ಒಂದೇ ದಿವಸ ಒಬ್ಬನು ಗಿರಾಕಿನೇ ಇಲ್ಲ, ಕ್ಯಾಶಿಯರ್ ಯಾರು ಬಯೋದಿಲ್ಲ, ಹಿಡ್ಕೊಂಬ ನೀನೇ ಹಿಡ್ಕೊಂಡು ಯಾರು ಹೇಳೋದಿಲ್ಲ. ಅವ್ರು ತುಂಬಾ ಜನ ಡ್ರಾ ಮಾಡಿಬಿಟ್ರು, ಕೆಲಸ ಲಕ್ಷಾಂತರ ಡ್ರಾ ಮಾಡಿಬಿಟ್ರು, ಯಾರು ಬಯೋದಿಲ್ಲ. ಕ್ಯಾಶಿಯರ್ ಕೆಲಸ ಏನು, ಒಂದು ಇಸ್ಕೋ ಕೇಳಿದ್ರೆ ಕೊಡು ಅಷ್ಟೇ ಹೊರತು ಇಷ್ಟೇ ಕೊಡು ಇಷ್ಟೇ ಕೇಳುತ್ತೆ ಏನಿಲ್ಲ. ಅದರಿಂದ ಅವ್ರು ಯಾವ ನಷ್ಟನೂ ಇಲ್ಲ. ಸಂಬಳ ಕಡಿಮೆ ಮಾಡಿ, ಇವತ್ತೇನೋ ಯಾರಿಗೂ ದುಡ್ಡು ಕೊಟ್ಟಿಲ್ಲ, ಆದ್ರಿಂದ ಇವತ್ತಿನ ಬಟ್ಟೆ ಸಂಬಳ ಕಡಿಮೆ ಕೊಡ್ತೀವಿ ಇಲ್ಲ. ಫುಲ್ ಡ್ಯೂಟಿನೇ ಲೆಕ್ಕ, ಹೆಚ್ಚಿನ ಮಾಡಿದಾಗಲೂ ಆ ಬಿಸ್ನೆಸ್ ಮಾಡಿದ್ರೆ ಅಷ್ಟೇ, ಕಡಿಮೆ ಮಾಡಿದ್ರು ಅಷ್ಟೇ. ಅದೇ ರೀತಿ ಪುಣ್ಯದ ಆ ಕರ್ಮ ನಿಮಿತ್ತವಾದ ಪಾಪ, ಕರ್ಮ ನಿಮಿತ್ತವಾದ ಪುಣ್ಯ ನಿನಗಿಲ್ಲ. ಬಹಳ ಜನ ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ದೆ, ಯುದ್ಧ ಅನ್ನೋದು ಹಿಂಸೆ, ಅದು ಪಾಪ, ಆದರೆ ಸ್ವಕರ್ತವ್ಯ ಪಾಪ ಅಲ್ಲ, ಬರೀ ಹಿಂಸೆ ಹಿಂಸೆನೇ. ಅದಕ್ಕೆ ಕರ್ಮಜ ಪುಣ್ಯ ಪುಣ್ಯ ಅಂತ ಹೇಳ್ಬೇಕಾದ್ರೆ ದಾಸರ ಪದದಲ್ಲಿರೋದು ಬಹಳ ಮುಖ್ಯವಾಗಿ ಯಾವುದೋ ಪಾಪ ಮಾಡೋಕ್ಕೆ ಹೇಳ್ತಾ ಇಲ್ಲ. ಪ್ರಿಸ್ಕ್ರೈಬ್ ಡ್ಯೂಟಿ ಮಾಡಬೇಕಾದ್ರೆ ಅದರಲ್ಲಿ ಏನಾದರೂ ತಪ್ಪಾದರೆ ನೀನು ಜವಾಬ್ದಾರನಲ್ಲ, ಯೋಚನೆ ಮಾಡಬೇಕು. ಅದಕ್ಕೆ ವಿನಾಯಿತಿ ಇದೆ, ದೇವರು ಕೊಡ್ತಾರೆ. ಇದು ಅದು ಅರ್ಥ. ಲೇಪಿಸವು ನಿಷ್ಕಾಮಕನು ನೀನಾಗಿ ಮಾಡುತ್ತೇನೆ, ನಿನ್ನನ್ನು ಲೇಪಿಸವು ನಿಷ್ಕಾಮಕನು ನೀನಾಗಿ ಮಾಡುತ್ತೇನೆ. ಆದರೆ ಕಾಮಕನಾಗಿ ಮಾಡಿದರೆ ಮಾತ್ರ ತಪ್ಪಿದ್ದಾರೆ. ಕ್ಯಾಶಿಯರ್ ಯಾರೋ ಕಾಯ್ತಾ ಇದ್ದ, ಅಲ್ಲಷ್ಟು ಬೇಟ್ರೆ 10 ರೂಪಾಯಿ ಇಸ್ಕೋಬೇಡ ಅಂತ ಕಾಯ್ತಿದ್ದ, ಇಡಲಿಲ್ಲ ಭಾರಿ ದುಃಖ ಆಯ್ತು, ಅದು ಪ್ರಯೋಜನ ಇದೆ. ನಿಷ್ಕಾಮಕನಾಗಿರ್ಬೇಕು ಅವನು, 2 ಕೋಟಿ ಇಟ್ಟರು ಅಷ್ಟೇ, 10 ಲಕ್ಷ ತೊಗೊಂಡ್ರು ಅಷ್ಟೇ, ಅವ್ರಿಗೇನು ಸಂಬಂಧಪಟ್ಟಿಲ್ಲ ಅಂತಿದ್ರೆ ಅವನು ಫ್ರೀ. ಅದು ಯಾರಾದ್ರೂ ಬಂದಿಟ್ಟರೆ ನಾನು ಸ್ವಲ್ಪ ತಗೊಳ್ಬೋದಾಗಿತ್ತು ಅಂತ ಆಚೆ ಬಂದರೆ ಮಾತ್ರ ಕೆಟ್ಟದ್ದು. ನಿಷ್ಕಾಮಕನು ನೀನಾಗಿ ಮಾಡುತ್ತೀರಿ. ಸೌಮರಣಿ ವರ ವಾಹನ ನಿನ್ನ ಮಹಾಪರಾಧಗಳಿಡಿತದಲ್ಲಿ ಸರ್ಗಾಪ ವರ್ಗಗಳಿಟ್ಟು ಸಲಹುವ ಸತತ ಸುಖ ಸಾಂತ್ರ. ಸೌಮರಣಿ ವರ ವಾಹನ, ಸೌಮರಣಿ ಅಂದರೆ ಸುಪರ್ಣಿ, ವರ ಅಂದರೆ ಗಂಡ, ಸುಪರ್ಣಿ ಗಂಡ ಗರುಡ, ಅದು ಆತನೇ ವರ ವಾಹನ. ಸೌಮರಣಿ ವರ ಅವನು ವಾಹನ ಅಂದರೆ ವಾಹನ, ಗರುಡ ವಾಹನ ಅಂತ. ಸೌಮರಣಿ ವರ ವಾಹನ ಅಂದರೆ ಗರುಡ ವಾಹನನಾದ ಶ್ರೀಹರಿಯು ನಿನ್ನ ಮಹಾಪರಾಧಗಳ ಎಳಿತದಲೇ ಸ್ವರ್ಗಾಪವರ್ಗದೊಳು ಇಟ್ಟು ಸಲಹುವ ಸತತ ಸುಖ ಸಾಂದ್ರ ಅಂತ ಗರುಡ ವಾಹನನಾದ ಕೃಷ್ಣ ನಿನ್ನ ಮಹಾಪರಾಧಗಳನ್ನು ನೋಡ್ದೇನೆ ತನ್ನ ಲೋಕದೊಳಗೆ ಇಟ್ಟು ಸ್ವರ್ಗ ಅಪವರ್ಗದೊಳಿತು ಸ್ವರ್ಗದೊಳಗೂ ಇಡ್ತಾನೆ ಮುಕ್ತಿ ಆಗುವರಿ ಆದರೆ ಅಪವರ್ಗ ಮೋಕ್ಷದೊಳಗೂ ಇಡ್ತಾನೆ ನಿನ್ನನ್ನು ಸದಾ ಕಾಪಾಡ್ತಾನೆ ಅವನು ಸುಖ ಸಾಂದ್ರ ಅಂತ ಇಲ್ಲಿ ಎಲ್ಲ ಪದಗಳು ಚೌವರ್ಣಿ ವರವಾಹನ ಅಂತ ಉಪಯೋಗಿಸ್ತಾನೆ ಅಂದರೆ ಗರುಡ ವಾಹನ ಅಂತ ಉಪಯೋಗಿಸ್ತಾನೆ ಗರುಡನಿಗೆ ಏನು ಶಕ್ತಿ ಇದೆ ಅಂದರೆ ವಿಷಧಾವನ ತಿನ್ನತ್ತೆ ವಿಷ ಬರೋದಿಲ್ಲ ಅದಕ್ಕೆ ವಿಷಧಾವನ ತಿಂದರೂ ವಿಷದ ಲೇಪ ಆಗೋದೇ ಇಲ್ಲ ಆ ಹಾವಿಗೆ ಇಟ್ಟಿದ್ದೆ ವಾಹನಕ್ಕೆ ಹೇಗಿದ್ರೆ ದೇವರಿಗೆ ಹೇಗಿರಬೇಕು ಅಂತ ಹೇಳ್ತಾರೆ ಅದು ಅರ್ಥಗರ್ಭಿತವಾದ ಪದ ಗರುಡನಿಗೆ ಡೈರೆಕ್ಟ್ ಹಾವು ನಾವು ವಿಷ ಹಾವಲ್ಲ ಹಾವಿನ ವಿಷ ತಿಂದರೂ ನಾವು ಸಾಯ್ತೇವೆ ಆದರೆ ಗರುಡ ಹಾವನ್ನು ತಿಂದರೂ ಗರುಡನಿಗೆ ಆಗೋದೇ ಇಲ್ಲ ಆದ್ದರಿಂದ ಪರಮಾತ್ಮನಿಗೆ ದುಷ್ಕರ್ಮದ ಹೆಸರು ಎಂದೂ ಬರೋದಿಲ್ಲ ಆದ್ದರಿಂದ ಗರುಡ ವಾಹನ ವಾಹನಗಳಾದ್ದರಿಂದ ಅವರು ಖಂಡಿತ ನಮ್ಮ ಉದ್ಧಾರ ಮಾಡ್ತಾರೆ ಕೆಲ ಹೇಸಗರ್ಭದ ಪದ ಅಂತ ಕರೀತ ಅದು ಕೋಟ್ಯಾಧೀಶ ದಾನ ಮಾಡಿದ ದಾನ ಯಾತಕ್ಕೆ ಮಾಡಿದ ಕೋಟ್ಯಾಧೀಶನಾಗಿದ್ದಕ್ಕೆ ಮಾಡಿದ ಸುಲಭವಾದ ಪದ ಬರೀ ದಾನ ಮಾಡಿದ ಇಲ್ಲಿ ಯಾರವರು ಡಿಟೇಲ್ಸ್ ಬೇಕಾದ್ರೆ ಕೋಟ್ಯಾಧೀಶ ಅನ್ನೋ ಪದ ಮುದುವೆ ಏನು ಯೋಚನೆ ಅದಕ್ಕೆ ಹೇಸುಗರ್ಭ ಪದಗಳು ಅಂತ ಕರೀತ ಸೌಭರಣಿ ವರ ವಾಹನ ನಿನ್ನ ಮಹಾಪರಾಧಗಳೆನಿಸದಲ್ಲಿ ಸ್ವರ್ಗಾಪವರ್ಗಗಳಿಟ್ಟು ತಲಹುವ ಸತತ ಸುಖಸಾಂದ್ರ ಕೆಲವು ಕರ್ತವ್ಯಗಳಿಗೆ ಪಾಪದ ಭಯ ಇಲ್ಲ ಉದಾಹರಣೆಗೆ ಇಲ್ಲಿ ಕೂತಿದ್ದೆ ನಾವೆಲ್ಲ ಕೂಡ ಕೊನೆಗೆ ಯಾರೋ ಬಿದ್ದು ಬಿಡ್ತಾರೆ ಇದ್ದಕ್ಕಿದ್ದ ಬಿದ್ದು ಬಿಡ್ತಾರೆ ಇಲ್ಲಿ ಡಾಕ್ಟರ್ ಇರ್ತಾರೆ ಓಡಿ ಹೋಗ್ಬಿಡ್ತಾರೆ ಬಿಡ್ತಕ್ಕ ಯಾರೋ ತಲೆ ಮೇಲೆ ಕಾಲಿಟ್ಟು ಹೋಗ್ಬಿಡ್ತಾರೆ ಹೋಗ್ತಾರೆ ಯಾರು ಜೋರ ತುಳಿದು ಬಿಡ್ತಾರೆ ಅವ್ರು ಅಯ್ಯೋ ಅಂತಾರೆ ಒಂದು ಪಾಪ ಅವರು ಕಷ್ಟ ಓಡ್ತಾರೆ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಸರಿ ಹೋಗ್ಬಿಡ್ತಾರೆ ಇವರು ತುಳಿದಿದ್ರೆ ಯಾರು ಬಯೋದಿಲ್ಲ ತುಳಿದಿದ್ರೆ ಯಾರು ಬಯೋದಿಲ್ಲ ತುಳಿಸ್ಕೊಂಡವ್ರು ಕೂಡ ಹೋಗಿ ಬಿಡಿದ್ರೆ ಬಿಡ್ತಾರೆ ಮನೆಗೆ ತುಳಿಸ್ಕೊಂಡವ್ರು ಬಿಟ್ಬಿಡಿ ಯಾಕೆ ಅವ್ರ ಉದ್ದೇಶ ತುಳಿಯೋದಲ್ಲ ಅವ್ರ ಉದ್ದೇಶ ಅಲ್ಲಿ ವಾಸಿ ಮಾಡೋದಷ್ಟೇ ಇದು ಪಾಪನೇ ತುಳಿದ ಕೆಲಸ ಪಾಪನೇ ಸಂಶಯನೇ ಇಲ್ಲ ಆದರೆ ಅವ್ರ ಗುರಿ ಏನಿದೆ ಡಾಕ್ಟರ್ ಆದ್ರಿಂದ ಅವ್ರು ಸಕರ್ಮ ಔಷಧಿ ಕೊಡಬೇಕಾದ ಸಕರ್ಮ ಟ್ರೀಟ್ ಮಾಡಬೇಕಾದ ಸಕರ್ಮ ಟ್ರೀಟ್ ಮಾಡೋಕ್ಕಿಂತ ಹೊರಟಾಗ ಮತ್ತೆ ಪಾಪ ಆದರೆ ಡೌಟ್ ವರಿ ಆದರೆ ತುಳ್ಕೊಂಡವರು ಬಂದಾರಲ್ಲ ಮತ್ತೆ ಅದಕ್ಕೆ ನೋಡಿ ಯಾರು ಇಲ್ಲ ದುಡಿಲಕ್ಕೆ ಉಪಯೋಗಪಟ್ಟಿದ್ದ ಅನ್ಬಾರದು ಅಕಸ್ಮಾತ್ ತುಳಿದ್ರು ಪರವಾಗಿಲ್ಲ ಅವ್ರು ಏನಾಗಿದೆ ಪಾಪ ಮಾಡಿಯೇ ಆಗಬೇಕು ಅಂತ ಆಗ್ಬಿಟ್ಟು ಹಾಗೆ ಮಾಡಬಾರ್ದು ಯಾರೋ ಇದ್ರಂತ ಹಿಂದೆ ಮನೆಯೊಳಗೆ ಒಂದು ಪ್ರಸಂಗ ನಡೀತಿತ್ತು ಅವರ ತಾತನ ಕಾಲಕ್ಕೆ ಏನು ನಡೆದಿತ್ತು ಅಂದರೆ ಆ ಮನೆ ಬೆಕ್ಕಿತ್ತು ಪಾಪಿ ಬೆಕ್ಕಿತ್ತು ಅದು ಶಾಂತ ಮಾಡೋದು ರಿಜಿಸ್ಟರ್ ಮಾಡುತ್ತೆ ಅಂತ ಹೇಳಿ ಆ ಬೆಕ್ಕಿನ ಒಂದು ಗುಡ್ಡು ಕಟ್ಟಿಬಿಡ್ತಿತ್ತು ಗುಡ್ಡು ಕಟ್ಟಿ ಆಮೇಲೆ ಶಾಂತ ಮುಂದುವರಿಸ್ತಾ ಇದ್ದೆ ಅವ್ರ ತಾತೆ ಕಾಲ ಮುಂದುವರಿಸಿ ಆಮೇಲೆ ಮಕ್ಕಳು ಶುರು ಮಾಡಿ ಅವರಪ್ಪರು ಶಾಂತ ಶುರು ಮಾಡಿದ್ರು ಶಾಂತ ದಿವಸ ಎಲ್ಲ ಕಾಯ್ತಾ ಕೂತ್ಬಿಟ್ಟಿದ್ರು ಯಾಕೆ ಬೆಕ್ಕು ಬರ್ತಾ ಇಲ್ಲ ಇನ್ನು ಕೂಡ ಕೂತ್ಬಿಟ್ಟಿದ್ದಾರಪ್ಪ ಅವ್ರೇನು ತಿಳ್ಕೊಂಡ್ರು ಅಂದರೆ ಶಾಂತ ದಿವಸ ಬೆಕ್ಕು ಬೆಟ್ಟೇ ಶಾಂತ ಮಾಡೋದು ತಿಳ್ಕೊಂಡಿದ್ದಾರೆ ಅದು ಏನೋ ಮಾಡೋಕ್ಕೋ ಏನೋ ಮಾಡಿದ್ದಾರ ಹೌದ ಹಾಗೆ ಮಾಡೋದಲ್ಲ ಅವ್ರ ಪಾಪ ಬೆಕ್ಕಿದ್ದು ಅವ್ರು ಬೆಕ್ಕಿದ್ದು ಓಡಿಸ್ಬಾರ್ದು ಬಂದು ಮುಟ್ಟಿದ್ರು ಕಷ್ಟ ಅಂತೇಳಿ ಕಟ್ತಿದ್ರು ಪಾಪ ಇವ್ರು ಬೆಕ್ಕನ್ನೇ ಹಿಡ್ಕೊಂಡು ಕಟ್ಟಬೇಕು ಅಂತ ತಿಳ್ಕೊಂಡ್ರೆ ಅದು ಗುರ್ತಾರೆ ಇವತ್ತು ಹಾಗಾಗಿ ಪಾಪ ಮಾಡಿಯೇ ಬರ್ಕೊಂಡಲ್ಲ ಅಕಸ್ಮಾತ್ ಪಾಪ ಆದರೆ ಪರವಾಗಿಲ್ಲ ಅದಕ್ಕೆ ಹೇಳ್ತಾರೆ ಕರ್ಮಜ ಪಾಪ ಪುಣ್ಯಗಳೆರಡು ನಿನ್ನ ಕರ್ಮಜ ಪಾಪ ಪುಣ್ಯ ಅಂತ ಹೇಳ್ಕೊಂತ ಜೀವಿತ ಕರ್ಮಾಚರಣೆ ಮಾಡಬೇಕಾದ್ರೆ ಪಾಪ ಪುಣ್ಯಗಳಾದರೆ ಯೋಚನೆ ಮಾಡಬೇಕು ಇವರು ವಿವಿತ ಕರ್ಮ ಪದ ಬಿಟ್ಬಿಟ್ಟು ಬರೀ ಪಾಪ ಪುಣ್ಯ ಅಂತ ತಿಳ್ಕೊಂಡ್ರೆ ತಪ್ಪಲ್ಲ ಈ ದೃಷ್ಟಿಯಲ್ಲಿ ನಿನ್ನನ್ನು ಲೇಪಿಸಬು ನಿಷ್ಕಾಮಕನು ನೀನಾಗಿ ಮಾಡುತ್ತಿದೆ ನಿಷ್ಕಾಮಕ ಅಂತ ಯಾತಕ್ಕೆ ಅಂದರೆ ಅಲ್ಲಿ ತುಳಿಯೋ ಉದ್ದೇಶ ಇಲ್ಲ ಅವನಿಗೆ ಅವನಿಗಿರೋದು ವಾಸಿ ಮಾಡೋ ಉದ್ದೇಶ ತುಳಿಯೋ ಉದ್ದೇಶ ಅಲ್ಲ ತುಳಿಯೋ ಉದ್ದೇಶ ಇಲ್ಲದೆ ತುಳಿದು ಬಿಟ್ಟ ಅದು ಕಡೆ ಪಾಪ ಬರಲಿಲ್ಲ ಈ ದೃಷ್ಟಿಯಲ್ಲಿ ಯಾವುದಕ್ಕೆ ಇಂಟೆನ್ಷನ್ ಇಲ್ಲ ಅದಕ್ಕೆ ಶಿಕ್ಷೆ ಇಲ್ಲ ಇಂಟೆನ್ಷನ್ ಇದ್ದಾಗ ಮರ್ಡರ್ ಕೇಸಲ್ಲೇ ಯಾರೋ ಹೊಡೆದ ಸತ್ತೋಗಿಲ್ಲ ಅವಾಗ ಎಲ್ಲ ಆರ್ಗ್ಯುಮೆಂಟ್ ನಡೀತು ಇಂಟೆನ್ಷನಲ್ಲಿ ಹೊಡೆದಿದ್ದಲ್ಲ ಅದು ಏನೋ ಮಾಡೋಕ್ಕೆ ಹೋಗಿ ಹೊಡೆದ ಅವಾಗ ಏನಾಯ್ತು ಅಂದರೆ ಕೇಸ್ ಹಾಕೊಂಡು ಡೈಲ್ಯೂಟ್ ಆಗಿಬಿಡುತ್ತೆ ಇಮಿಡಿಯೇಟ್ ಆದರೆ ಇಂಟೆನ್ಷನ್ ಇದ್ದು ಹೊಡೆದ ಅಂತ ಕೇಳಿದರೆ ತಾಯಿದೆ ಹೋದರೂ ಶಿಕ್ಷೆ ಇದೆ ಕೊಳ್ಳೋ ಇಂಟೆನ್ಷನ್ ಇತ್ತು ಅಂದರೆ ಅಷ್ಟಕ್ಕೆ ಅಫೆನ್ಸ್ ಅದು ಆದರೆ ಇಲ್ಲಿ ಕೆಲಸ ನಡೆದಿದ್ರು ಅಂತ ಅಫೆನ್ಸ್ ಆಗೋದಿಲ್ಲ ಆ ದೃಷ್ಟಿಯಲ್ಲಿ ಲೇಪ ಇಲ್ಲ ಸೌಭರಣಿ ಬರ ವಹನ ನಿನ್ನ ಮಹಾಪರಾಧಗಳಿಸದಲ್ಲಿ ಸ್ವರ್ಗಾಪವರ್ಗಗಳಿಟ್ಟು ಸದಹುವ ಸತತ ಸುಖ ಸಾಂದ್ರ ಅದನ್ನೇ ಗೀತೆಯಲ್ಲಿ ತುಂಬ ಬಂದಿದೆ ಶ್ರೇಯಾಂಶ ಧರ್ಮೋ ವಿಗುಣ ಪರಧರ್ಮ ಸ್ವನುಷ್ಠಿತ ಮತ್ತೆ ಸ್ವಧರ್ಮೇ ನಿಧರಂ ಶ್ರೇಯ ಪರಧರ್ಮೋ ಭಯಾವಹ ನಮ್ಮ ಕರ್ತವ್ಯ ಮಾಡಿ ಸಾಯೋದೇ ವಾಸಿ ಹೊರತು ಇನ್ನೊಬ್ಬರು ಕರ್ತವ್ಯ ಸರಿಯಾಗಿ ಮಾಡಿ ಬದುಕೋದ್ರಲ್ಲಿ ಏನೋ ಅರ್ಥ ಇಲ್ಲ ಸ್ವರತ ಸುಖಮಯ ಸುಲಭ ವಿಶ್ವಂಭರ ವಿಶೋಕ ಸುರಾಸುರಾರ್ಥಿತ ಶರಣಯುಗ ಚಾರ್ವಂಗ ಶಾರ್ಂಗ ಶರಣ್ಯ ಹಿತಮನ್ಯು ಪರಮ ಸುಂದರ ತರ ಪರಾತ್ಪರ ಶರಣ ಜನ ಸುರ ಧೇನು ಶಾಶ್ವತ ಕರುಣಿ ಕಂಜದ ಲಾಕ್ಷ ಕಾಯೇನೆ ಕಂಗೊಡಿಪ ಸಿದ್ಧ ದೇವರನ್ನು ಹೀಗೆ ಸ್ತೋತ್ರ ಮಾಡಿ ಅಂತ ಹೇಳ್ತಾರೆ ದೇವರ ಸ್ತೋತ್ರವನ್ನು ಹರಿಕತಾಮೃತಾರದಲ್ಲಿ ಈ ಮಾಡಿ ಅಂತ ಹೇಳ್ಕೊಡ್ತಾರೆ ಬಹಳ ಸುಂದರವಾದ ಪದಗಳದೆಲ್ಲ ಕೂಡ ದೇವರನ್ನು ಸುಮ್ಮನೆ ಸ್ತೋತ್ರ ಮಾಡಬೇಡಿ ಸ್ವರತ ಅಂತ ಸ್ತೋತ್ರ ಸ್ವರತ ಸ್ವಸ್ಮಿನ್ನೇ ವರತಃ ಸ್ವರತ ಇನ್ನೊಬ್ರು ದೇವರ ಎಂಜಾಯ್ಮೆಂಟ್ಗೆ ಯಾರೂ ಬೇಕಾಗಿಲ್ಲ ತಾನೇ ತಾನೇ ಸಹ ಕ್ರಿಕೆಟ್ನ ಒಬ್ಬರೇ ಆಡಕ್ಕೆ ಬರೋದಿಲ್ಲ ಒಂದು ಬಾಲೊಳಗೆ ತರ್ಕೊಳ್ಳೋಕ್ಕಾರ ಹೋಗ್ಬೇಕಲ್ಲ ಕೊನೆ ಪಕ್ಷ ಒಬ್ಬರೇ ಕ್ರಿಕೆಟ್ ಆಡಕ್ಕೆ ಬರೋದಿಲ್ಲ ಆ ಕ್ರಿಕೆಟ್ ಇಂಡೋರ್ ಗೇಮ್ ಆದರೆ ಸಾಧ್ಯನೇ ಇಲ್ಲ ಆದ್ರೆ ದೇವರಿಗೆ ತಾನೇ ಆಡ್ತಾ ಅನಂತ ರೂಪ ಇರೋದ್ರಿಗೆ ನೋಡ್ಬೇಕಿಲ್ಲ ದೇವರಿಗೆ. ಒಬ್ಬರು ವರ ಬೋರ್ ಮಾಡ್ತಾನೆ, ಐದ್ರಿ ಹೊಡಿತಾನೆ, ನರಸಿಂಹ ಫೀಲ್ಡ್ ಮಾಡ್ತಾನೆ, ಯೋಚನೆ ಆಯ್ತು. ಅದ್ ನಮಗೆ ಇಲ್ಲ, ಅದ್ರಿಂದಾಗಿ ಏನು ಮಾಡಾಗಿಲ್ಲ. ಅನಂತ ರೂಪ ಪರಮಾತ್ಮ ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ಸ್ವರತ ಶಬ್ದಕ್ಕೆ ಅರ್ಥ ಗೊತ್ತಾಗುತ್ತೆ. ಒಬ್ಬನೇ ಇದ್ರೆ ಹೇಗ್ರಿ ಎಂಜಾಯ್ ಮಾಡ್ತಾನೆ ಅಂದ್ರೆ, ಎನಿಥಿಂಗ್ ಏನು, ಒಬ್ಬನೇ ಯುದ್ಧ ಮಾಡಬಲ್ಲ ಭಗವಂತ. ಇದು ಬಹಳ ನೆನಪಿಲ್ಲ ತಂದೆ, ಅನೇಕ ಅನಂತಾನಂತ ರೂಪಗಳಿವೆ. ದೇವರ ವೈಭವಕ್ಕೆ ನಿದರ್ಶನ ಸ್ವರತ, ಸುಖಮಯ ಆನಂದಮಯ ಅಭ್ಯಾಸ, ಸುಲಭ ಸುಲಭ ಅತ್ಯಂತ ಸುಲಭ. ಸುಲಭನೋಹರಿ ತನ್ನವರನು, ಅರೆಗಳಿಗೆ ಬಿಟ್ಟಗಲನು, ರಮಾಧವನು ನಿತರಿಯದೆ, ಬಳಲೂರು ಪಾಮರರು ಭವದೊಳಗೆ ಹೇಳ್ಬಿಟ್ಟಿದ್ದಾರೆ. ಸುಲಭ ಪರಮಾತ್ಮ ದುರ್ಲಭ ಅಂತ ಹೇಳಿದ್ರು. ದುರ್ಲಭವು ದುರ್ಗಮ ದುರ್ಲಭ ಅಂತ ವಿಷ್ಣುಸಹಸ್ರನಾಮದಲ್ಲಿ ಪರಮಾತ್ಮನಿಗೆ ದುರ್ಲಭನೂ ಇದೆ, ಸುಲಭನೂ ಇದೆ. ಸುಲಭ ದುರ್ಲಭ ಸುಲಭ ವಿಶ್ವಂಭರ ವಿಶ್ವವನ್ನೇ ಭರಿಸಿದ್ದಾನೆ. ವಿಶೋಕ 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 ಅಂತ ವಿಷ್ಣುಸಹಸ್ರನಾಮದ ಪದ. ವಿಶೋಕ ಅಂತ ಪದರು ವಿಷ್ಣುಸಹಸ್ರನಾಮದ್ದು. ಎಷ್ಟು ಪದ ವಿಷ್ಣುಸಹಸ್ರ ಉಪಯೋಗಿಸ್ತಾರೆ ಸಾಧನೆ. ಸುರಾಸುರಾರ್ಚಿತ ಚರಣ ಯುಗ, ಸುರ ಅಸುರ ಅರ್ಚಿತ ಚರಣ ಯುಗ. ಸುರರಿಂದ ಅಸುರರಿಂದ ಪೂಜಿತವಾದ ಯುಗ ಅಂದರೆ ಎರಡು ಅಂತ. ಚರಣ ಯುಗ ಎರಡು ಪಾದಗಳನ್ನು ಹೊಂದಿದವನು. ಸುರರಿಂದ ಅಸುರರಿಂದ ಪೂಜಿತವಾದ ಎರಡು ಪಾದಗಳನ್ನು ಹೊಂದಿದವನು. ಚಾರ್ವಂಗ ಅದು ವಿಷ್ಣು ಸಹಸ್ರನಾಮದ ಪದ. ಚಾರ್ವಂಗ ಇನ್ನು ಅಜ ಆನಂದಾದಿಗಳಲ್ಲಿ ಚಾರ್ವಂಗ ಅಂತ ಬರುತ್ತೆ. ಚಾರ್ವಂಗ ಚಾರು ಅಂಗ ಚಾರ್ವಂಗ. ಚಾರು ಅಂದರೆ ಮನೋಹರವಾದ ಅಂಗ ಅಂದ ಅವಯವಗಳನ್ನು ಹೊಂದಿದವನು. ಮನೋಹರವಾದ ಅವಯವಗಳನ್ನು ಹೊಂದಿದವನು ಅದಕ್ಕೆ ಚಾರ್ವಂಗ. ಚಾರ್ವಾಕ ಇದೆಯಲ್ಲ ಹಾಗೆ ಚಾರುವಾಕ ಚಾರ್ವಾಕ ಚಾರು ಅಂಗ ಚಾರ್ವಂಗ ಹರಿ. ಶಾರ್ಂಗಿ ಶಾರ್ಂಗಿ ಶಾರ್ಗಪಾಣಿ ಪಿನಾಕಿ ಇದ್ದಾಗ ಶಾರ್ಂಗಿ ಶಾರ್ಗಧನಸ್ಸನ್ನು ಹೊಂದಿದವನು. ಶರಣ್ಯ ಎಲ್ಲರಿಗೂ ರಕ್ಷಕ. ಚಿತಮನ್ಯು ಮನ್ಯು ಅಂದರೆ ಕ್ರೋಧ. ಚಿತಮನ್ಯು ಅಂತ ಹೇಳಿದರೆ ಕ್ರೋಧ ಗೆದ್ದವನು, ಸಕಲ ದೋಷ ಗೆದ್ದವನು. ಪರಮ ಸುಂದರ ತರ ಸಾಕ್ಷಾತ್ ಮನ್ಮಥ ಮನ್ಮಥ ಈ ಪರಿಯ ಸ್ವಭಾವ ದೇವರೊಳಿ ನಾಕಾಣೆ. ಪರಮ ಸುಂದರ ತರ ಸುಂದರ ಸುಂದರ ತರ ಪರಮ ಸುಂದರ ತರ ಡಬಲ್ ಸೂಪರ್ ಲೇಟಿವ್ ಆಗಿದ್ದಾಗ ತರ ಅಂದರೆ ಸೂಪರ್ ಲೇಟಿವ್ ಇಲ್ಲಿ. ಸುಂದರ ತರ ಅತ್ಯಂತ ಸುಂದರ, ಪರಮ ಸುಂದರ ತರ ಅತ್ಯಂತ ಸುಂದರರಲ್ಲಿ ಸುಂದರನಾದವನು, ಅಥವಾ ಪರಮ ಸುಂದರ ತರ. ಪರಮ ಅಂದರೆ ಸರ್ವಶ್ರೇಷ್ಠನಾದವನು, ಸುಂದರ ತರ ತುಂಬ ಸುಂದರನಾದವನು. ಯಾಕೆ ಮನ್ಮಥನ ಜನಕ, ಮನ್ಮಥ ಭಾರಿ ಸುಂದರ, ಅವರ ಅಪ್ಪ ಅಂದರೆ ಹೇಗಿರ್ಬೋದು, ಅದಕ್ಕೆ ಮನ್ಮಥ ಜನಕ ಸುಂದರ ತರ. ಪರಾತ್ಪರ ಪರ ಅಂದರೆ ಶ್ರೇಷ್ಠ, ಪರಾತ್ಪರ ಶ್ರೇಷ್ಠರಿಗಿಂತ ಶ್ರೇಷ್ಠ. ಶರಣಜನ ಸುರಧೇನು, ಶರಣಜನ ಸುರಧೇನು, ಶರಣು ಬಂದ ಜನಗಳಿಗೆ ಕಲ್ಲು ಕಾಮಧೇನು. ಸುರಧೇನು ಅಂದರೆ ಕಾಮಧೇನು, ಶರಣ ಜನದ ಮನೆಗಳಿಗೆ ಕಾಮಧೇನು ಅಂತ ಇರತಕ್ಕಂಥವರು. ಶಾಶ್ವತ ಯಾವಾಗಲೂ ಒಂದೇ ಶಾಶ್ವತ ಸ್ಥವಿರ ದ್ರೋಹ, ಶಾಶ್ವತ ವಿಷ್ಣು ಸಹಸ್ರನಾಮದ ಪದ. ಇವ್ರು ಯಾವಾಗಲೂ ಒಂದೇ ರೀತಿ ಇರ್ತಾನೆ ಅಂತ ಹಾಗೇನೆ ಶಾಶ್ವತ ಅಂತ. ಕರುಣಿ ತುಂಬ ಕರುಣಾಳು. ಕಂಜದಳಾಕ್ಷ, ಕಂಜ ಅಂದರೆ ಕಮಲ, ಕ ಅಂದರೆ ನೀರು, ಕಜ ಅಂದರೆ ನೀರಿನೊಳಗೆ ಹುಟ್ಟೋದು. ಕಂಜ ಅಂದರೂ ಕಮಲ, ಕಜ ಅಂದರೂ ಕಮಲ. ಕಂಜ ಕಮಲ, ದಳ ಅಂದರೆ ಕಮಲ ದಳ, ಅಕ್ಷ ಅಂದರೆ ಕಣ್ಣು. ಕಂಜದಳಾಕ್ಷ ಕುಂಡರೀಕಾಕ್ಷ ಅಂತ ಕಮಲದಳದಂತೆ ವಿಶಾಲವಾದ ನೇತ್ರಗಳನ್ನು ಹೊಂದಿದವನು. ಕಾಯು ಕಾಯಿ ಏನೇ ಕಂಗೊಳಿ ಪರ್ತಿತ್ತ, ಕಾಯಿ ಏನೇ ನೀನು ಕಾಪಾಡು ಅಂತ ಹೇಳಿದರೆ, ಪಾಹಿ ಪಾಹಿ ಅಂತ ಪ್ರಾರ್ಥನೆ ಮಾಡಿದರೆ ಕಂಗೊಳಿಪ ಕಣಿಸ್ತಾನೆ ಕಾಪಾಡ್ತಾನೆ. ಸಿದ್ಧ ಇದು ಶೂರ್ ಅಂತ, ಸಿದ್ಧ ಅಂದರೆ ಖಂಡಿತ ಯೋಚನೆ ಮಾಡಬೇಕು. ಧ್ರುವ ನೀತಿರ್ ಮದಿರ್ ಮಮ ಅಂತ ಹೇಳ್ತಾರೆ ಸಂಜಯ. ಹಾಗೆ ಇವಾಗ ಯಾವ ಸಂಶಯ ಏನೂ ಇಲ್ಲ, ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ ಅಂತ ಹೇಳ್ತಾರಲ್ಲ, ಹಾಗೆ ಸಿದ್ಧ ಅತ್ಯಂತ ಖಚಿತವಾದ ವಿಚಾರವಾದ್ದರಿಂದ ದೇವರನ್ನು ಹೀಗೆ ಸ್ತೋತ್ರ ಮಾಡುವಂತ ಹೇಳಿ. ಇದರಿಂದ ಏನಾಯ್ತಾಗ, ಬರೀ ಸ್ತೋತ್ರಕ್ಕೆ ದೇವರು ಒಲಿಯೋದಿಲ್ಲ, ಶಾಸ್ತ್ರೋಕ್ತವಾದ ಸ್ತೋತ್ರ ಮಾಡುತ್ತೆ. ಶಾಸ್ತ್ರೋಕ್ತವಾದ ಸ್ತೋತ್ರ ಅಂದರೆ ಹೀಗಿರುತ್ತೆ, ವಿಷ್ಣು ಸಹಸ್ರನಾಮದ ಪದಗಳಿಗೆಲ್ಲ ಕೂಡ ಹೆಚ್ಚಾಗಿ ಅಂದರೆ ಶಾಸ್ತ್ರೋಕ್ತವಾದ ಸ್ತೋತ್ರ ಮಾಡಿದರೆ ದೇವರು ಕಂಗೊಡಿಬ ಸಿದ್ಧ, ಖಂಡಿತ ಒಲಿತಾನೆ ಹೊರತು ತೋಚಿದ ಪದಗಳನ್ನು ಹಾಕಿಕೊಂಡು ಸ್ತೋತ್ರ ಮಾಡಬೇಕಾಗಿಲ್ಲ. ನಿರ್ಮಮನು ನೀನಾಗಿ ಕರ್ಮ ವಿಕರ್ಮಗಳನ್ನು ನಿರಂತರದಲ್ಲಿ ಸುಧರ್ಮನಾಮ ಬಗ್ಗೆ ನಾಮಕನಿಗೆ ಅರ್ಪಿಸುತ್ತ ನಿಷ್ಕಲುಷ ನೀನಾಗು. ಧರ್ಮಗರ್ಭನ ಜನಕ ದಯದಲ್ಲಿ ದುರ್ಮತಿಗಳನ್ನು ಕೊಡದೆ ತನ್ನಯ್ಯ ಹರ್ಮೆದೊಳಗಿಟ್ಟೆಲ್ಲ ಕಾಲದಿ ಕಾಮ ಕೃಪೆಯಿಂದ. ಅಲ್ಲಿ ಪ್ರಾಸ ಹೇಗಿದೆ ನೋಡಿ, ನಿರ್ಮಮ ಕರ್ಮ ಧರ್ಮನಾಮಕ ಧರ್ಮಗರ್ಭ ದುರ್ಮತಿ ಹರಿಮೆ ಎಲ್ಲ ಮಕಾರ ಮಾರ್ಮ ಅಂತ ಮಕಾರದ ಪ್ರಾಸ ಮಾಡಿದ್ದ. ನಿರ್ಮಮನು ನೀನಾಗಿ ಮಮಕಾರವನ್ನು ಬಿಟ್ಟು ನೀನಿತ್ತು, ಕರ್ಮ ವಿಕರ್ಮಗಳನ್ನು ನಿರಂತರದಲ್ಲಿ ಕರ್ಮ ವಿಕರ್ಮಗಳನ್ನು ನಿಷಿದ್ಧ ಕರ್ಮಗಳನ್ನು ನಿರಂತರದಲ್ಲಿ ಸುಧರ್ಮನಾಮ ಬಗ್ಗೆ ಅರ್ಪಿಸುತ್ತ. ಸುಧರ್ಮ ಅಂತ ದೇವರೇತು, ಸುಧರ್ಮನಾಮಕನಾದ ಪರಮಾತ್ಮನಿಗೆ ಅರ್ಪಣೆ ಮಾಡುತ್ತಾ ನಿಷ್ಕಲುಷ ನೀನಾ ಯಾವುದೇ ವಿಧದ ಕಾಲುಷ್ಯವನ್ನು ಒಂದು ಧರ್ಮ ಗರ್ಭನ ಜನಕ. ಧರ್ಮ ಅಂದ್ರೆ ಹಿರಣ್ಯ ಬಂಗಾರ, ಧರ್ಮ ಗರ್ಭ ಹಿರಣ್ಯ ಗರ್ಭ, ಹಿರಣ್ಯ ಗರ್ಭ ಅಂದ್ರೆ ಬ್ರಹ್ಮದೇವರು. ಧರ್ಮ ಗರ್ಭನ ಜನಕ ಬ್ರಹ್ಮದೇವರ ತಂದೆಯಾದ ನಾರಾಯಣ ದಯದಲ್ಲಿ ಕರುಣೆಯಿಂದ ದುರ್ಮತಿಗಳನ್ನು ಕೊಡದೆ ಕೆಟ್ಟ ಬುದ್ಧಿಗಳನ್ನು ಕೊಡದೇನೆ ತನ್ನಯ ಹರ್ಮ್ಯದೊಳಗಿಟ್ಟು. ತನ್ನ ಹರ್ಮ್ಯ ಅಂದರೆ ಮನೆ, ವೈಕುಂಠ. ಹರ್ಮ್ಯ ಶಬ್ದಕ್ಕೆ ಧಾಮ ಅಂತ. ತನ್ನ ಮನೆಯೊಳಗೆ ಇಟ್ಟು ವೈಕುಂಠದೊಳಗೆ ಇಟ್ಟು ಎಲ್ಲ ಕಾಲದಲ್ಲಿ ಅನಾವೃತ್ತಿ ಶಬ್ದ ಅನಾವೃತ್ತಿ ಶಬ್ದ ಪರಸ್ಪರ ಅಲ್ಲಿ ಹೋದರೆ ವಾಪಸ್ಸೇ ಬರೋದಿಲ್ಲ. ಹಾಗಿಟ್ಟುಬಿಟ್ಟು ಕೃಪೆಯಿಂದ ಕಾವ ಕರುಣೆಯಿಂದ ಕಾಪಾಡ್ತಾನೆ. ಅದರಿಂದ ಯಾವ ಕಾಲದಲ್ಲೂ ಸಹ ದೇವರನ್ನ ಆರಾಧನೆ ಮಾಡು, ದೋಷಗಳನ್ನು ಬಿಡು, ಎಲ್ಲ ಕರ್ಮ ದೇವರು ಅಪ್ಪಿಸಿಬಿಡು, ಮಮಕಾರ ಇಟ್ಕೊಳ್ಬೇಡ. ದೇವರು ಸನ್ಮತಿಯನ್ನು ಕೊಡ್ತಾನೆ, ದುರ್ಮತಿಯನ್ನು ತೆಗಿತಾನೆ. ಅಯ್ಯೋ ಯೋನಃ ಪ್ರಚೋದಯಾಸ್ತನ ಕರ್ತ ಕರ್ತ. ಈ ರೀತಿ ಮಾಡಿದರೆ ದೇವರು ನಮ್ಮ ಮಾಡತಕ್ಕಂಥ ಉಪಕಾರವನ್ನು ಜನಿಸಿದೆ. ಕಲ್ಪ ಕಲ್ಪದಿ ಶರಣ ಜನರ ಶರಣ ಜನವರ ಕಲ್ಪ ಬಿಟ್ಟನು ತನ್ನ ನಿಜ ಸಂಕಲ್ಪದನು ಸಾರದಲ್ಲಿ ಕೊಡುತ್ತಿಪ್ಪನು ಫಲ ಫಲವ ಅಲ್ಪ ಸುಖದ ಅಪೇಕ್ಷೆಯಿಂದ ಈ ಕಲ್ಪನ ಆರಾಧಿಸಲಿರೆಂದಿಗೂ ಶಿಲ್ಪಕನ ಕೈ ಸಿಕ್ಕ ಶಿಲೆಯಂತದಲ್ಲಿ ತಂತೈವ. ಅಲ್ಲಿಗೆ ನಾಳೆ ದಿವಸ ಅರ್ಥ ಆಗಿದೆ ಹೆಚ್ಚು ಕಡಿಮೆ. ನಾಳೆ ಇನ್ನೂ ಅರ್ಥ ಮಾಡಿ ಈ ಸಂಜೆ ಮುಗಿಯುತ್ತೆ. ಎರಡನೇ ದಿವಸದ ಕಾರ್ಯಕ್ರಮ ಆದ್ದರಿಂದ ನಾಳೆಗೆ ಸಂಧಿ ಪೂರ್ತಿ ಮುಕ್ತಾಯ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ಓಚ ಮಹಂತೇನ ಶ್ರೀಯತಾಂ ಕಮಲ ಆನಂದ ತೀರ್ಥ ವರದೇ ದಾನ ವಾರಣ್ಯ ಪಾವಕೆ ಘನದಾಯಿನಿ.